ಪ್ರಾರ್ಥನೆ ಮಾಡುತ್ತೇವೆ. ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವ ಯಜ್ಜಹಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜತಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೂಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಃ ತಾನ್ ನಮಸ್ಸೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯಃ. தேவம் நாராயணம் நத்வா சர்வதோஷ விவர்த்திதம் பரிபூர்ணம் குருஞ்சான் கீதார்த்தம் வச்சாமி லேசதஹ குணகண நிலையம் பதிம்ரமாயாஹ ஜகதகதஹனஞ்ச வாசவீசூனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே லட்சுமீநாராயணம் நத்வா பூர்ணபோதாதிகான் குருன் குருமஸ்ரீ கிருஷ்ணகீதாயாஹ பாஷ்யாத்யுக்தார்த்த சங்கிரஹ. பரம பவித்ரவாத பகவத்கீதையில் வாயு தத்துவ பிராணத்தத்துவத ஹிரிமே அன்ன விசாரத பற்றி நான்கு மாதங்களன்ன ತಿಳ್ಕೊಡ್ತಕ್ಕಂಥ ಪೂರ್ವವಾದ ಅವಕಾಶ ಲಭಿಸಿದೆ. ಪ್ರಾಣತತ್ವ ಗೀತೆಯಲ್ಲಿ ಬರಲಿಕ್ಕೆ ಸಂಗತಿ ಏನು ಅಂತ ಮೊದಲನೇ ಪ್ರಶ್ನೆ. ಪ್ರಾಣತತ್ವ ಗೀತೆಯಲ್ಲಿ ಬರತಕ್ಕಂತಹ ಒಂದು ಸಂಗತಿ ಏನು ಅದಕ್ಕೆ ನಾವು ವಿಚಾರ ಮಾಡಿದರೆ ಭಗವದ್ಗೀತೆಯನ್ನು ಉಪನಿಷತ್ತು ಅಂತ ಕರೆದಿದ್ದಾರೆ. ಇದು ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರೇ ಕೃಷ್ಣಾರ್ಜುನ ಸಂವಾದೆ ಅಂತ ಪ್ರತಿ ಅಧ್ಯಾಯದ ಕೊನೆಗೆ ಮಾತು ಬರುತ್ತೆ. ಸೊ ಭಗವದ್ಗೀತೆ ಉಪನಿಷತ್ತು, ವೇದಗಳಿಗೆ ಉಪನಿಷತ್ತು ಹೇಗೋ ಮಹಾಭಾರತ ವೇದ, ಭಾರತಂ ಪಂಚಮೋ ವೇದ. ಇಷ್ಟೊತ್ತು ಷಟ್ಪ್ರಶ್ನೆ ಉಪನಿಷತ್ತು ಮೊದಲಾದ ಉಪನಿಷತ್ತುಗಳು ಬೇರೆ ಬೇರೆ ವೇದಗಳಿಗೆ ಉಪನಿಷತ್ತಾದರೆ ಮಹಾಭಾರತ ಅಂತಕ್ಕಂಥ ವೇದಕ್ಕೆ ಉಪನಿಷತ್ತು ಅಂದರೆ ಭಗವದ್ಗೀತಾ ಅಂತ ಕರೀತಾರೆ. ಲಕ್ಷ ಶ್ಲೋಕದ ಭಗವದ್ಗೀತೆಗೆ ಒಂದೇ ಉಪನಿಷತ್ತು ಅಂದರೆ ಆಚಾರ್ಯ ಹೇಳ್ತಾರೆ ಒಂದು ಉಪನಿಷತ್ತಲ್ಲ, ಭಗವದ್ಗೀತೆಯ ಒಂದೊಂದು ಶ್ಲೋಕನೂ ಉಪನಿಷತ್ತು ಅಂತ, ಉಪನಿಷತ್ಸು ಅಂತ ಕರೆದಿರೋದು. ಅದು ಏಕವಚನ ಕರೆದರೆ ಬಹುವಚನ ಕರೆದಿದ್ದಾರೆ. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್ ಯೋಗಶಾಸ್ತ್ರಿ. ಆಗ ಪ್ರಾಣತತ್ವ ಬರಬಹುದಾದರೆ ಬರಲೇಬೇಕು. ಉಪನಿಷತ್ತುಗಳಲ್ಲಿ ಪ್ರಾಣತತ್ವದ ಚಿಂತನೆ ನಡೆದಿದೆ. ಉಪನಿಷತ್ತುಗಳನ್ನು ಸ್ಥೂಲವಾಗಿ ನೋಡಿದವರಿಗೂ ಸಹ ಉಪನಿಷತ್ತುಗಳ ಮುಖ್ಯ ವಿಷಯವಾಗಿ ಕಂಡುಬರೋದು ಎರಡು. ಎಲ್ಲ ಉಪನಿಷತ್ತುಗಳಲ್ಲೂ ಕೂಡ ಅತ್ಯಂತ ಮುಖ್ಯವಾಗಿ ಪ್ರತಿಪಾದಿತವಾಗಿರ್ತಕ್ಕಂಥ ತತ್ವಗಳು ಅಂದರೆ ಎರಡು, ಒಂದು ಬ್ರಹ್ಮತತ್ವ, ಒಂದು ಪ್ರಾಣತತ್ವ. ಬ್ರಹ್ಮತತ್ವ ಸರ್ವೋತ್ತಮನಾದ ಶ್ರೀಹರಿ, ಪ್ರಾಣತತ್ವ ಜೀವೋತ್ತಮರಾದ ವಾಯುದೇವರು. ಉಪನಿಷತ್ತುಗಳ ಹೃದಯನೇ ಮುಖ್ಯವಾಗಿ ಹರಿ ಸರ್ವೋತ್ತಮತ್ವದಂತೆ ವಾಯುಜೀವೋತ್ತಮತ್ವನೂ ಆಗಿದೆ. ಭಗವದ್ಗೀತೆ ಉಪನಿಷತ್ತು ಅಂದ ಮೇಲೆ ಅದರಲ್ಲಿ ಪ್ರಾಣತತ್ವ ಬರಲೇಬೇಕು, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥ ವಿಚಾರ. ಮತ್ತು ಮೇಲ್ನೋಟಕ್ಕೆ ನೋಡಿದಾಗ ಅದರಲ್ಲಿ ಪ್ರಾಣತತ್ವ ಕಂಡ ಕಾಣದೇ ಇಲ್ಲ. ಪ್ರಾಚಸ್ತ್ಯ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಂತ ಪ್ರಾರಂಭ ಆಗೋದು. ಶ್ರೀಕೃಷ್ಣ ಪರಬ್ರಹ್ಮ, ಹಾಗಿದ್ದರೆ ಅರ್ಜುನ ವಾಯುದೇವರೇನು ಅಲ್ಲ ಅಂದಮೇಲೆ ಅದು ಹೇಗೆ ಪ್ರಾಣತತ್ವದ ಮಹತ್ವ ಹೇಳುತ್ತೆ ಅಂತ ಪ್ರಶ್ನೆ ಬರಬಹುದು. ಆದರೆ ಆಚಾರ್ಯರಿಗೆಲ್ಲ ಉತ್ತರವನ್ನು ಕೊಡ್ತಾರೆ, ಒಂದೇ ಕಡೆ ಕೊಡೋದಿಲ್ಲ. ಆಚಾರ್ಯರ ವೈಶಿಷ್ಟ್ಯ ಅಂದರೆ ಭಿನ್ನ ಭಿನ್ನ ಸರ್ವಮೂಲ ಗ್ರಂಥಗಳಲ್ಲಿ ಬೇರೆ ಬೇರೆ ಕಡೆ ಉತ್ತರ ಹೇಳ್ತಾ ಹೋಗ್ತಾರೆ. ಅರ್ಜುನ ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾನೆ, ಭಗವಂತ ಉಪದೇಶ ಮಾಡ್ತಾ ಇದ್ದಾನೆ. ಪ್ರಧಾನರಾಗಿ ಕೃಷ್ಣ ಅರ್ಜುನ ಕಂಡುಬಂದರೂ ಕೂಡ ಕೃಷ್ಣ ಪ್ರಧಾನನೇ, ಅನಂತರ ಅರ್ಜುನ ಪ್ರಧಾನ ಅಂತ ಅನಿಸುತ್ತೆ. ಅರ್ಜುನನ ಪ್ರಾಧಾನ್ಯ ಬರೀ ಅರ್ಜುನನಾಗಿದ್ದಕ್ಕೆ ಬಂದಿಲ್ಲ, ಆತನ ಅನೇಕ ವಿಷಯಗಳು ಸೇರಿತ್ತು, ಅದಕ್ಕೆ ಅರ್ಜುನನಿಗೆ ಮಹತ್ವ. ಆ ವಿಷಯದಲ್ಲಿ ಯಾವುದು ಅತ್ಯಂತ ಶ್ರೇಷ್ಠವಾದ ವಿಷಯ ಯಾವುದು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ, ಅರ್ಜುನನಿಗೆ ವೀರನಾಮಕ ವಾಯುದೇವರಿದ್ದಾರೆ. ಇದು ಅರ್ಥ ಮಾಡಿಕೊಂಡ್ರೆ ಶ್ರೀಕೃಷ್ಣ ವಾಯು ಸಂವಾದ ಆಯ್ತ. ಮುಖ್ಯವಾಗಿ ಒಳಗೆ ಕೂತು ಕೇಳ್ತಿರೋದು ಯಾರು ಅಂತ ಕೇಳಿದರೆ ಸಾಕ್ಷಾತ್ ವಾಯುದೇವರು ಕೇಳ್ತಾ ಇದ್ದ. ಶ್ರೀಮದ್ ಭಾಗವತವನ್ನು ಎದುರಿ ಕೂತ್ ಕೇಳಿದ್ದು ಶುಕಮುನಿಗಳು, ಒಳಗೆ ಕೂತ್ ಕೇಳಿದ್ದು ವಾಯುದೇವರು ಅಂತ ಅರ್ಥ ಮಾಡಿಕೊಂಡ್ರೆ ವಾಯುದೇವರು ಒಳಗೆ ಕೂತ್ ಕೇಳ್ತಕ್ಕಂಥ ಪ್ರಧಾನ ವ್ಯಕ್ತಿಗಳಾದ್ರಿಂದ ಶ್ರೀಕೃಷ್ಣ ಮತ್ತು ಅರ್ಜುನನ ಸ್ಥಾನದಲ್ಲಿ ಸಾಕ್ಷಾತ್ ವಾಯುದೇವರಿದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಜುನನಿಗೆ ಇಷ್ಟು ಮಹತ್ವ ನೇರವಾಗಿ ಕೊಡದೆ ಬೇರೆ ರೀತಿ ಕೊಡಬಹುದಾ ಅಂದರೆ ಹೌದು, ಅರ್ಜುನನನ್ನ ನರ ಅಂತ ಕರೆದಿದ್ದಾರೆ. ನಿಜವಾಗ್ಲೂ ಕೂಡ ನರ, ಅರ್ಜುನ ನರನೂ ಅಲ್ಲ, ನರ ಅಂದರೆ ಶ್ರೇಷ್ಠ ಶೇಷದೇವರ ಸತ್ಯಜ್ಞಾನಿ ಇಂದ್ರಾಂಶ ನರಾಂಶಯುಕ್ತಶ್ಚ ಅಂತ ಆಚಾರ್ಯ ಮಾತಾಡಿದ್ದಾರೆ. ನರ ಶೇಷದೇವರಿದ್ದಾರೆ, ಅದಕ್ಕಿಂತ ಮುಖ್ಯವಾಗಿ ವಾಯುದೇವರಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣಾರ್ಜುನ ಸಂವಾದ ಶ್ರೀಕೃಷ್ಣ ಭೀಮ ಸಂವಾದವಾಗೋದ್ರಿಂದ ಪ್ರಾಣತತ್ವಕ್ಕೆ ವಿಶೇಷವಾದ ಮಹತ್ವ ಇದೆ. ಪರಮಾತ್ಮನ ಮುಂದೆ ಸಾಕ್ಷಾತ್ ಕೂತ್ ಕೇಳ್ತಕ್ಕಂಥ ಯೋಗ್ಯತೆ ಮುಖ್ಯವಾಗಿ ವಾಯುದೇವರು. ಮಧ್ವವಿದ್ಯೆಯಲ್ಲಿ ಕೇಳಿರ್ತೇವೆ, ವಿಶೇಷ ಶೇಷ ಶಯನಃ ಪುನರ್ಧೀಯಂ. ಅಧ್ಯಾತ್ಮಕ್ಕೆ ಇವತ್ತು ವೇದವ್ಯಾಸದೇವರು ಬಂದು ಕೇಳ್ತಾ ಇರೋದು ವಾಯುದೇವರು. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡ ಮಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧು, ವಾಜರಾಜಸ್ವಾಮಿಗಳ ಮಾತಿ. ಆದ್ದರಿಂದ ಅಲ್ಲೇ ಪ್ರಾಧಾನ್ಯ ಬಂದರು. ಉಪನಿಷದ್ದಾಗಿದ್ದಕ್ಕೆ ಪ್ರಾಧಾನ್ಯ, ಈ ಕೃಷ್ಣಾರ್ಜುನ ಸಂವಾದಾನದಲ್ಲಿ ಪ್ರಾಧಾನ್ಯ. ಮತ್ತು ಬ್ರಹ್ಮವಿದ್ಯಾಯ ಅಂಬಂತ ಪದ ಇದೆ. ಬ್ರಹ್ಮವಿದ್ಯಾ ಶಬ್ದಕ್ಕೆ ಮುಖ್ಯವಾಗಿ ಪರಬ್ರಹ್ಮವಿದ್ಯಾ ಅಂತ ಇನ್ನೊಂದ. ಪರಬ್ರಹ್ಮ ವಿದ್ಯ, ಬ್ರಹ್ಮವಿದ್ಯ ಅದು. ಸಾಮಾನ್ಯವಾಗಿ ಬ್ರಹ್ಮವಿದ್ಯ ಅಂದರೆ ಬ್ರಹ್ಮ ಮೀಮಾಂಸ, ಅಧ್ಯಾತ್ಮ ವಿದ್ಯಾ ವಿಜ್ಞಾನ. ಆದ್ದರಿಂದ ಹರಿಸರ್ವೋತ್ತಮ ಅಂತ ಹೇಳುತ್ತೆ. ಅದಕ್ಕಿನ್ನೊಂದು ಅರ್ಥ ಚತುರ್ಮುಖ ಬ್ರಹ್ಮ ವಿದ್ಯಾಯಾಮ್, ಚತುರ್ಮುಖ ಬ್ರಹ್ಮದೇವರ ಮಹತ್ವವನ್ನು ಹೇಳ್ತಾ ಇದೆ. ಅವರು ವಾಯುದೇವರು ಅಂತ ಅರ್ಥ. ಬ್ರಹ್ಮವಿದ್ಯಾ ಅಂದರು ವಾಯುದೇವರು. ಯೋಗಶಾಸ್ತ್ರ ಅಂತ ಕರೆದಿದ್ದ, ಯೋಗಶಾಸ್ತ್ರ. ಯೋಗ ಶಬ್ದಕ್ಕೆ ಏನಂತ ಹೆಸರು? ನಾರಾಯಣ ಅಂತ ಹೆಸರು. ಯೋಗೋ ಯೋಗ ವಿರಾಮ ನೇತ, ವಿಷ್ಣು ಸಹಸ್ರನಾಮದಲ್ಲಿ ಯೋಗ ಅಂದ್ರೆ ನಾರಾಯಣ ಅಂತ ಕರೆದಿದ್ದ. ಮತ್ತೆ ವಾಯುದೇವರ ಹೆಸರು ಆಗುತ್ತೆ ಯೋಗ ಅನ್ನು. ಯೋಗ ಅಂತ ವಾಯುದೇವರಿಗೂ ಹೆಸರು. ಆಚಾರ್ಯ ಮಾತನ್ನು ಹೇಳ್ತಾರೆ, ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ಮಹಾಭಾರತ ತಾತ್ಪರ್ಯದಲ್ಲಿ ವೃಕೋದರ ಭೀಮಸೇನದ ಹತ್ತು ಗುಣಗಳ ಸಂಕೇತ ಅಂತ ಹೇಳಿ. ಅದೇ ಯೋಗ ಅಂತ ಒಂದು ಗುಣ. ಅಂದರೆ ಯೋಗಶಾಸ್ತ್ರ ಅಂದರೆ ವಾಯುದೇವರ ಶಾಸ್ತ್ರ. ಯೋಗಶಾಸ್ತ್ರ ಅನ್ನೋ ಪದದಲ್ಲೂ ವಾಯುದೇವ ಋಷಿಯ ಬಂತು. ಬ್ರಹ್ಮವಿದ್ಯಾ ಅಂದರೆ ವಾಯುದೇವ ಋಷಿಯ ಬಂತು. ಉಪನಿಷತ್ತು ಅಂದರೆ ವಾಯುದೇವ ಋಷಿಯ ಬಂತು. ಮತ್ತು ಶ್ರೀ ಕೃಷ್ಣಾರ್ಜುನ ಸಂವಾದ ವಾಯುದೇವ ಋಷಿಯ ಬಂತು. ಅಂದಮೇಲೆ ಮುಖ್ಯವಾಗಿ ಭಗವದ್ಗೀತೆ ಅನ್ನೋದು ವಾಯುತತ್ವವನ್ನು ಹೇಳ್ತಾನೇ ಇದೆ. ಮೊದಲ ಪದದಲ್ಲೇ ವಾಯುದೇವ ವಿಷಯ, ಧರ್ಮಕ್ಷೇತ್ರೇ ಕುರುಕ್ಷೇತ್ರ, ಅಲ್ಲಿಂದನೇ ಪ್ರಾರಂಭ. ಧರ್ಮಕ್ಷೇತ್ರ ಅಂದರೆ ವಾಯುದೇವರ ಕ್ಷೇತ್ರ. ಇದು ವಿಶ್ವವೇ ಮೊದಲು ಈಶಾವಾಸ್ಯ ಮಿದಂ ಸರ್ವಂ, ಆಮೇಲೆ ವಾಯುದೇವರ ಕ್ಷೇತ್ರ. ಧರ್ಮ ವಾಯುದೇವರ ಕ್ಷೇತ್ರ ಅಂತಲೇ ಖಂಡಿತ ವಾಯುದೇವರ ಕ್ಷೇತ್ರ. ಇಡೀ ಜಗತ್ತನ್ನು ಆವಕಚ್ಚಪ ರೂಪದಿಂದ ಲಂಡೋದಕದಿ ಓವಿ ಧರಿಸಿರ ಶೇಷಮೂರುತಿಯನು ಅಂತ ಹೇಳಿದ ಮೇಲೆ ವಿಶ್ವಶ್ಯ ಧಾರಕರು ಪೂರ್ವ ರೂಪದಿಂದ ವಾಯುದೇವರು ಹೊತ್ತಿದ್ದಾರೆ. ಧರ್ಮಕ್ಷೇತ್ರೇ, ಇದು ವಾಯುದೇವರ ಕ್ಷೇತ್ರ, ಭೀಮಸೇನ ದೇವರ ಕ್ಷೇತ್ರ. ಇನ್ನೂ ವಿಷಯ ಸ್ಪಷ್ಟ ಬೇಕಾ? ರಾಜಸೂಯಾಗದಲ್ಲಿ ಇಡೀ ವಿಶ್ವವನ್ನೇ ಗೆದ್ದರು ಪಾಂಡವರು. ವಿಶ್ವವನ್ನು ಗೆಲ್ಲಬೇಕಾದ್ರೆ ಪ್ರಧಾನ ಸವಾಲಾಗಿದ್ದವನು ಜರಾಸಂಧ. ಜರಾ ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಇದು ಸ್ಪಷ್ಟ ಕೃಷ್ಣ ಪರಮಾತ್ಮನ ಮಾತಿದೆ. ಜರಾಸಂಧನ ಸಂಹಾರವಾಯಿತು ಅಂದರೆ ರಾಜಸೂಯಾಗ ಆಯಿತು ಅಂತ ಅರ್ಥ. ಅದನ್ನು ಮಾಡಿದ್ದಾರು ಅಂದರೆ ಭೀಮಸೇನ ದೇವರು. ಅದರಿಂದ ರಾಜಸೂಯಾಗ ಆಯಿತು, ಅದರಿಂದ ಚಕ್ರವರ್ತಿಗಳಾದರು. ಅದು ಧರ್ಮಕ್ಷೇತ್ರ ಇದ್ದುಕೊಟ್ಟು ಭೀಮಕ್ಷೇತ್ರ ಆಯಿತು. ಸೊ ವಾಯುದೇವರ ಕ್ಷೇತ್ರ ಅಂತಲೇ ಶುರು, ವಾಯುದೇವರ ಹೆಸರಿನಿಂದಲೇ ಶುರುವಾಗ್ತಾ ಇದೆ ಭಗವದ್ಗೀತೆ. ಇನ್ನೂ ಮುಖ್ಯವಾಗಿ ಮಹಾಭಾರತ ಸರಿಯಾಗಿ ಓದಿದವರಿಗೆ ಅರ್ಥ ಆಗುತ್ತೆ. ಪಾಂಡುರಾಜ ಮೊದಲಾದ ಹಿಂದಿನ ಆ ಚಂದ್ರವಂಶದ ರಾಜರುಗಳು, ಕುರುವಂಶದ ರಾಜರುಗಳು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿರ್ತಾರೆ. ಅದಕ್ಕಿಂತ ಭಾರಿ ಭಾರಿ ವಿಸ್ತಾರ ಮಾಡಿದ್ದು ಭೀಮಾರ್ಜುನರು. ಅದರಲ್ಲೂ ಸಿಂಹಪಾಲು ಭೀಮಸೇನ ದೇವರು. ಅದಕ್ಕೆ ಧರ್ಮಕ್ಷೇತ್ರ. ಆ ಧರ್ಮಕ್ಷೇತ್ರ ದುರ್ಯೋಧನ ಏನಂತ ತಿಳ್ಕೊಂಡಿದ್ದಾನೆ? ನನ್ನ ಕ್ಷೇತ್ರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಇವತ್ತು ಸರ್ಕಾರದ ಜಮೀನನ್ನು ಗೂಂಡಗಳು ವಶ ಮಾಡಿಕೊಂಡಾಗ ಈ ಭೂಕ ಗದ್ದಾರ ಪ್ರಕರಣದಲ್ಲಿ ಶುರು ಮಾಡಿದ್ದೇ ದುರ್ಯೋಧನ. ಸರ್ಕಾರದ ವಸ್ತು ಆಕ್ರಮಣ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಹೇಗೋ, ಹರಿವಾಯುಗಳಿಗೆ ಸೇರಿದ ಇಡೀ ವಿಶ್ವವನ್ನು ತನ್ನದೋತ್ತು ಭಾವಿಸ್ತಕ್ಕಂಥ ಹೊರಟ ದುರ್ಯೋಧನ ಪರಮ ಪಾಪಿಯಾಗ್ತಾನೆ. ಅವನು ಮಾಡಿದ್ದು ದ್ಯೂತದಿಂದ ಅಂತ ನಮಗೆ ಗೊತ್ತು. ಅದಕ್ಕೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರುಕ್ಷೇತ್ರ ಅಂದರೂ ಪಾಂಡವರ ಕ್ಷೇತ್ರನೇ. ನಿಜವಾದ ಕುರುವಂಶದ ಉತ್ತರಾಧಿಕಾರಿಗಳು ಪಾಂಡವರಾದ್ದರಿಂದ ಕೌರವ ಶಬ್ದಕ್ಕೆ ಮುಖ್ಯ ಅರ್ಥ ಅಂದರೆ ಪಾಂಡವರು ಅಂತ ಅರ್ಥ. ಆ ಕೌರವ ಪದ ದುರ್ಯೋಧನಾದಿಗಳಿಗೆ ಅನ್ವಯಿಸಿ ಕೆಟ್ಟರ್ಥ ಬಂದ್ಬಿಟ್ಟಿದೆ. ಅದಕ್ಕೆ ನಿಜವಾಗಲೂ ಕೆಟ್ಟರ್ಥ ಇಲ್ಲ, ಒಳ್ಳೆ ಅರ್ಥನೇ ಅದಕ್ಕಿರೋದು. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮಕ ಪಾಂಡವಾಶ್ಚೈವ ಶಿವಕುರುವತ ಸಂಜಯ. ಇನ್ನು ಮುಂದೆ ಉದ್ದುಕ ನೋಡ್ತಾ ಹೋಗಬೇಕು. ದುರ್ಯೋಧನ ಆಚಾರ್ಯ ಉಪಸಂಗಮ್ಯ ರಾಜಾ ವಚನ ಮಬ್ರವೀತ್. ದ್ರೋಣಾಚಾರ್ಯರು ಬಂದು ಹೇಳ್ತಾನೆ, ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ಅಂತ ಹೇಳ್ತಾ, ಅತ್ರ ಶೂರ ಮಹೇಶ್ವಾಸಾಹ ಭೀಮಾರ್ಜುನ ಸಮಾಯುಧಿ. ಭೀಮಾರ್ಜುನರ ಸಮರಾದ ವೀರರಿದ್ದಾರೆ. ಭೀಮಾರ್ಜುನರ ಹೆಸರು ಮುಂದೆ ಬಂತು, ಆದರೆ ಮೊದಲು ಭೀಮನ ಹೆಸರು ಬಂತು. ಅದೆಲ್ಲ ವಾಯುಜೀವೋತ್ತಮತ್ವಕ್ಕೆ ಸಾಧಕ. ಭೀಮನ ಶಬ್ದ ಮೊದಲು ಬಂದಿರೋದು ಅತ್ಯಂತ ಪ್ರಾಧಾನ್ಯವನ್ನು ತೋರಿಸೋಕ್ಕೋಸ್ಕರ. ಇದು ಮಹಾಭಾರತದ್ದೇ ಶ್ಲೋಕ. ತತ್ವಜ್ಞಾನೇ ವಿಷ್ಣು ಭಕ್ತೌ ಸ್ಥೈರ್ಯೇ ಧೈರ್ಯೇ ಪರಾಕ್ರಮೇ ವೇಗೇ ಚ ರಾಘವೇ ಚೈವ ಪ್ರಲಾಪಸ್ಯ ಚ ವರ್ಜನೆ ಭೀಮಸೇನ ಸಮೋ ನಾಸ್ತಿ ಸೇನೆಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಅಂದಮೇಲೆ ಭೀಮಾರ್ಜುನ ಸಮರಾದ ಬಲದವರಿದ್ದಾರೆ ಅಂತ ಹೇಳಿದಾಗ ಭೀಮ ಶ್ರೇಷ್ಠನಾದ ವ್ಯಕ್ತಿ ಅಂತ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಿರೋದು ಯಾರು ಗೊತ್ತ? ದುರ್ಯೋಧನ ಹೇಳ್ತಾ ಇದ್ದಾರೆ. ದುರ್ಯೋಧನ ಭೀಮಸೇನ ದೇವರನ್ನು ಪ್ರಧಾನವನ್ನಾಗಿ ಮಾಡಿ ಹೇಳ್ತಾ ಇದ್ದಾರೆ. ಅಂದಮೇಲೆ ವಾಯುಜೀವೋತ್ತಮತ್ತ ಉದ್ದಕ್ಕೂ ಪ್ರಾರಂಭ ಆಗ್ತಾ ಇದೆ. ಇನ್ನು ಬಹಳ ಮುಖ್ಯವಾದ ಒಂದು ಘಟ್ಟ, ದುರ್ಯೋಧನ ಎರಡೂ ಬಲಗಳನ್ನು ತುಲನೆ ಮಾಡಿ ನೋಡ್ತಾನೆ. ನಮ್ಮಲ್ಲಿ ಇವರೆಲ್ಲ ಇದ್ದಾರೆ ಅಂತ ಪಟ್ಟಿ ಕೊಟ್ಬಿಡ್ತಾನೆ. ಅತ್ರ ಶೂರ ಮಹೇಶ್ವಾಸ ಅಂತ ಪಟ್ಟಿ ಕೊಟ್ಬಿಟ್ಟು ಮುಂದೆ ತಮ್ಮ ಕಡೆ ಪಟ್ಟಿ ಕೊಡ್ತಾನೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮಾದಿ ಕರ್ಣಶ್ಚ ಸೋಮದತ್ತಿ ತಥೈವ ಚ. ಪಾಂಡವರ ಸೈನ್ಯದಲ್ಲಿ ಪ್ರಧಾನರು ಇವರು, ನಮ್ಮ ಸೈನ್ಯದಲ್ಲಿ ಪ್ರಧಾನರು ಇವರು. ಇಷ್ಟು ಹೇಳಿ ದುರ್ಯೋಧನ ತೀರ್ಮಾನಕ್ಕೆ ಬರ್ತಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತಿದ ಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಈ ಮಾತು ಕೇಳಿದ ಮೇಲೆ ಇನ್ನು ವಾಯುದೇವೋತ್ತಮ ತುದು ಪ್ರಶ್ನೆಯೇ ಬರಬಾರದು. ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತ, ನಮ್ಮ ಬಲ ಅಪರ್ಯಾಪ್ತ ಇನಡಿಕ್ವೇಟ್ ಅಂತರ್ಥ. ಪಾಂಡವರ ಬಲ ಪರ್ಯಾಪ್ತ ಅಡಿಕ್ವೇಟ್ ಅಂತರ್ಥ. ಯಾವುದಕ್ಕೆ? ನಮ್ಮನ್ನ ಕೊಂಡು ಗೆಲ್ಲೋದಕ್ಕೆ ಅವರು ಸಮರ್ಥರು, ಅವರಿಗಿರೋದು ನಾವು ಸಮರ್ಥರಲ್ಲ. ಯಾತಕ್ಕೆ ಈ ಡಿಫರೆನ್ಸ್ ಯಾತಕ್ಕೆ ಅಂತ ಕೇಳಿದರೆ ಭೀಮಾಭಿರಕ್ಷಿತ, ಪಾಂಡವರ ಸೇನೆ ಭೀಮಾಭಿರಕ್ಷಿತ ಅದಕ್ಕೆ ಪರ್ಯಾಪ್ತ, ನಮ್ಮದು ಭೀಷ್ಮಾಭಿರಕ್ಷಿತ ಅದಕ್ಕೆ ಅಪರ್ಯಾಪ್ತ. ದುರ್ಯೋಧನ ಕೊಟ್ಟ ಸ್ಪಷ್ಟಕ ಬರೀ ಪರ್ಯಾಪ್ತಂ ಅಪರ್ಯಾಪ್ತಂ ಅಂದಿದ್ರೆ ಯಾರೋ ಮಾಡ್ತಾ ಇರ್ತಾರೆ ಅನ್ಬಹುದಾಗಿ. ಸ್ಪಷ್ಟ ಮಾಡ್ತಾನೆ ಭೀಮಾಭಿರಕ್ಷಿತಂ, ಇಲ್ಲಿ ಭೀಷ್ಮಾಭಿರಕ್ಷಿತಂ. ನಿಜವಾಗಲೂ ಕೂಡ ದುರ್ಯೋಧನನಿಗೆ ಸೈನ್ಯ ನೋಡಿ ಖುಷಿಯಾಯಿತು. ನಮ್ಮದು 11 ಅವರು 7 ಖುಷಿಯಾಗಿ ಬಿಡುತ್ತೆ. ಆಮೇಲೆ ಹಿಂದೆ ಯಾರಿದ್ದಾರೆ ನೋಡ್ತಾನೆ, ಡಲ್ಲಾಗಿಬಿಟ್ಟ. ಓ ಭೀಮಾಭಿರಕ್ಷಿತಂ, ಇರೋದು 7 ರಕ್ಷಣೆ, ಆದರೆ ಹಿಂದೆ ಭೀಮ ಇದ್ದಾನೆ. ಪ್ರಾಣದೇವರ ರಕ್ಷಣೆ ಮಾಡಿದ ಮೇಲೆ ಅವರು ಪ್ರಾಣ ಹೋಗೋದಿಲ್ಲ. ಮೂರು ಪ್ರಾಣದೇವರು ಎದುರು ನಿಂತ ಮೇಲೆ ನಮ್ಮ ಪ್ರಾಣ ಉಳಿಯೋದಿಲ್ಲ. ಇದು ಅವನು ಮಾತು. ಪರ್ಯಾಪ್ತಂ ಅಪರ್ಯಾಪ್ತಂ ಈ ಪದ ಅರ್ಥ ಮಾಡಿಕೊಂಡ್ರೆ, ಈ ಪದ ತಪ್ಪಿಸ್ಬೇಕು ಅಂತಾನೆ ಬೇರೆಯವರು ಏನ್ ಮಾಡಿದ್ರು ಗೊತ್ತಾ, ಬೇರೆ ಅರ್ಥ ಮಾಡಿ ಕೊಟ್ಬಿಟ್ರು. ಪರ್ಯಾಪ್ತಂ ಅಂದ್ರೆ ಪರಿಮಿತಂ ಅಂತ ಬರೋದು, ಅಪರ್ಯಾಪ್ತ ಅಂದ್ರೆ ಅಪರಿಮಿತಂ ಅಂತ ಅರ್ಥ ಬರೋದು. ನಮ್ಮದು ದೊಡ್ಡದು ಕ್ವಾಂಟಿಟೇಟಿವ್ಲಿ, ಅವರು ಚಿಕ್ಕದು ಅಂತ ಅರ್ಥ ಬರೋದು. ದುರ್ಯೋಧನ ಅರ್ಥ ಇಟ್ಕೊಂಡಿದ್ದಿದ್ರೆ ಪರ್ಯಾಪ್ತಂ ಅಪರ್ಯಾಪ್ತ 11-7 ಅಷ್ಟೇ, ಭೀಮಾಭಿರಕ್ಷಿತಂ ಪದ ಸೇರಿಸಬೇಕಾಗಿದ್ದಿಲ್ಲ. ಬರೀ ಪರ್ಯಾಪ್ತಂ ಸಾಕು, ಬರೀ ಅಪರ್ಯಾಪ್ತಂ ಸಾಕು, ಭೀಮಾಭಿರಕ್ಷಿತಂ ಹೇತು ಯಾಕೆ ಬೇಕು? ಅದಕ್ಕೆ ಪಾಂಡವರ ಸೈನ್ಯ ಚಿಕ್ಕದಾದರೂ ಕೂಡ ಭೀಮ ಕಾಪಾಡಿದ್ರಿಂದ ಭಾರಿ ದೊಡ್ಡದು. ಅದೇ ರೀತಿ ನಮ್ಮ ಸೈನ್ಯ ದೊಡ್ಡದಾಗಿದ್ದರಿಂದ ಭೀಷ್ಮ ಕಾಪಾಡಿದ್ರಿಂದ ಪ್ರಯೋಜನ ಇದೆ. ಅಲ್ಲಿ ಹೇತು ಇದೆ, ಭೀಷ್ಮಾಭಿರಕ್ಷಿತತ್ವ, ಅಲ್ಲಿ ಭೀಮಾಭಿರಕ್ಷಿತತ್ವ. ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ದುರ್ಯೋಧನನ ಬಾಯಿಲಿ ಬಂದ ಮಾತು ಇದೆ ನೆನಪಿರಬೇಕು. ದುರ್ಯೋಧನ ಬಾಯಿಲಿ ಮಾತು ಬರ್ತಾ ಇದೆ, ಸ್ಪಷ್ಟವಾಗಿ ಭೀಮಸೇನ ರಕ್ಷಣೆ ಮಾಡಿದ ಮೇಲೆ ಅವರು ಸುಸಮರ್ಥರು. ಈ ಮಾತಿಗೆ ದುರ್ಯೋಧನ ಯಾರು ಗೊತ್ತಾ? ಪ್ರತಿಪಕ್ಷದ ಪ್ರಧಾನ ನಾಯಕ ಅವರು ಅಷ್ಟೇ ಅಲ್ಲ, ಇಡೀ ವಿಶ್ವದ ಪ್ರಧಾನ ಖಳನಾಯಕ ಅಂದರೆ ದುರ್ಯೋಧನ. ಅವನು ಕಲಿಯವನು, ಕಲಿಯ ಬಾಯಲ್ಲಿ ವಾಯುದೇವರ ಮಹಿಮೆ ಬರ್ತಾ ಇದೆ. ಇದನ್ನು ಒಪ್ಪಿಕೊಂಡ್ವಿ ನೀನು ಯಾರು ಮತ್ತೆ ಯಾರು ಕೇಳೋ ಕಾರಣನೇ ಇಲ್ಲ. ಆಚಾರ್ಯ ಈ ರೀತಿ ವಿಮರ್ಶೆ ಮಾಡೋದನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ, ವಿರಾಟ ಪರ್ವಗಂಚಾಪಿ ವಚೋ ದುರ್ಯೋಧನಸ್ಯ ಹಿ ಅಂತ ಹೇಳಿದ. ವಿರಾಟ ಪರ್ವದೊಳಗೆ ದುರ್ಯೋಧನ ಒಂದ್ಸರ್ತಿ ಮಾತು ಹೇಳಿದ್ದಾನೆ, ಕೀಚಕ ಸತ್ವ ಸುದ್ದಿ ಬಂತು. ತಕ್ಷಣ ಎಲ್ಲರೂ ಏನೇನೋ ಅಭಿಪ್ರಾಯ ಹೇಳಿದರು. ದುರ್ಯೋಧನ ಹೇಳ್ತಾನೆ, ಕೀಚಕ ಸತ್ತ ಅಂದರೆ ಭೀಮ ಕೊಂದಿರಬೇಕು ಅಂತ ಹೇಳಿದ ತಕ್ಷಣ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕ ಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ. ಭೀಮಸೇನ ಅದೇನು? ಭೀಮಸೇನ, ಆಮೇಲೆ ಬಲರಾಮದೇವರು, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ. ಇವರೆಲ್ಲ ಈಕ್ವಲ್ ಅಲ್ಲ. ಮತ್ತೆ ಅನ್ಯೋನ್ಯ ಅನಂತರ ಬಲಾಹ ಕ್ರಮಾದೇವ ಪ್ರಕೀರ್ತಿತ, ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಆಲ್ ಆರ್ ಈಕ್ವಲ್ ಅಲ್ಲ. ಫಸ್ಟ್ ಭೀಮಸೇನ. ಈ ಮಾತು ಯಾತಕ್ಕೆ ಹೇಳಬೇಕು ಅಂದರೆ, ಇಲ್ಲಿ ಭೀಮಾಭಿರಕ್ಷಿತ ಅನ್ನೋ ಪದ ದುರ್ಯೋಧನ ಅನೇಕ ಸರ್ತಿ ಉಪಯೋಗಿಸಿರೋ ಪದ ಈಗಾಗಲೇ. ಇದನ್ನು ಉಳಿದ ಭಾಷ್ಯಕಾರ ಉದ್ದೇಶಪೂರ್ವಕ ತಪ್ಪಿಸಿದರಂತ, ಭೀಮಾ ಗೊತ್ತು ಕೊಡದಂತ ಆಸಕ್ತಿ ಟ್ರೈ ಮಾಡ್ತಾರೆ, ಅದು ಪ್ರಯೋಜನ ಇಲ್ಲ. ಎದ್ದು ಕಾಣತಕ್ಕಂಥ ದುರ್ಯೋಧನ ದೃಷ್ಟಿಯಲ್ಲಿ ಅವನ ಕೇಂದ್ರ, ಅವನು ದುರ್ಯೋಧನ ಅಂದರೆ ಕಲಿ. ಯಾವಾಗ ಇಬ್ಬರ ಮೇಲೆ ಕಣ್ಣಾಕ್ತಾನೆ, ಹರಿ ಮತ್ತು ವಾಯು ಇಬ್ಬರ ಮೇಲೆ ಕಣ್ಣಾಕ್ತಾನೆ ಕಲಿ. ಅವ್ರಿಗೆಲ್ಲ ಪ್ರಯತ್ನ ಪಡ್ತಾನೆ, ಎಂದೂ ಆಗದೆ ಸೋತು ಹೋಗ್ತಾನೆ. ಕಲಿ ಮುಖ ಪ್ರೀತಿ ಸುತ ಅಂತ ಹೇಳಬೇಕಾದ್ರೆ, ದುರ್ಯೋಧನಾದಿಗಳನ್ನು ಸಂಹಾರ ಮಾಡೋ ಶಕ್ತಿ ಇರೋದು ಹರಿವಾಯುಗಳಿಗೆ ಮಾತ್ರ. ಅದನ್ನು ತಿಳ್ಕೊಳ್ಳುತ್ತೆ, ಉಳಿದವರೆಲ್ಲ ವಶ ಮಾಡಿಕೊಂಡಿರ್ತಾರೆ, ಅವರಿಬ್ಬರು ವಶ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ದುರ್ಯೋಧನ ಸ್ಪಷ್ಟ ಡಿಕ್ಲೇರ್ ಮಾಡಿದ ಭೀಮಾಭಿರಕ್ಷಿತ. ಮುಂದೆ ನಡೆದಿದ್ದ ಅದೇನೆ, ಇಡೀ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬಂತು. ಆ ಜಯದ ಪ್ರಧಾನವಾದ ಶಿಲ್ಪಿ ಅಂದರೆ ಭೀಮಸೇನ ದೇವರು. 100 ಕೌರವರನ್ನು ಕೊಂದಿದ್ದು ಭೀಮಸೇನ ದೇವರೇ, ಪ್ರಧಾನರಾದ ಖಳನಾಯಕರನ್ನು ಕೊಂದಿದ್ದು ಭೀಮಸೇನ ದೇವರೇ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಪಟ್ಟಿ ಮಾಡಿಬಿಡ್ತಾರೆ. ಇಡೀ ಮಹಾಭಾರತ ಯುದ್ಧದೊಳಗೆ, ಒಟ್ಟು ಮಹಾಭಾರತದ ಒಟ್ಟು ಕಥೆಯೊಳಗೆ ಭೀಮಸೇನನ ಪಾತ್ರ ಎಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೆ, ಕಾಮಿ ಏನ ಹಿ ಕೀಚಕೋ ವಿನಿಹತಃ ಕ್ರೋಧೀಚ ದುಶ್ಯಾಸನಃ ಸ್ತಬ್ಧೋ ಲುಬ್ಧ ಸುಮೋಧನಶ್ಚ ಮಣಿಮಾನ್ ಮುಗ್ಧೋ ಮದಾಂಧೋ ಬಕಃ ಕೃಷ್ಣೇರ್ಷಾಧಿರತಶ್ಚ ಮಾಗಧ ಪತಿ ಷಡ್ವೈರಿ ವರ್ಗಾತ್ ಸದಾ ಸತ್ವಂ ಭೀಮ ಗುಣಾಭಿರಾಮ ದಯಯಾ ದಾಸಂ ಹಿ ಮಾಂ ಪಾಲಯ. ಈ ಮಾತು ಕೇಳಿದ ಮೇಲೆ ಯಾವ ಸಂಶಯನೂ ಇರದಂತಹ ಮಾತು ಭೀಮಾಭಿರಕ್ಷಿತಂ ಅನ್ನು. ಇದೊಂದೇ ಅಲ್ಲ, ಅವರ ಜೀವನ ಪೂರ್ತಿ ಮೊದಲು ಇಂದ ಕೊಲ್ಲಲು ಪ್ರಯತ್ನ ಪಟ್ಟಿದ್ದು ಯಾರನ್ನು ಗೊತ್ತಾ? ಭೀಮಸೇನ ದೇವರನ್ನೇ. ಚಿಕ್ಕಂದಿನಿಂದ ಅದೇ ಪ್ರಯತ್ನ ಮಾಡ್ತಾ ಬಂದ, ವಿಷ ಹಾಕಿದ್ದು ಭೀಮಸೇನನಿಗೆ, ಕೊಲಿಸಕ್ಕೆ ಹೋಗಿದ್ದು ಭೀಮಸೇನನ್ನ, ಪ್ರಮಾಣ ಕೋಟಿಯಲ್ಲಿ ಬಿಡಿಸಕ್ಕೆ ಹೋಗಿದ್ದು ಭೀಮಸೇನನ್ನ, ಅರಿಗಿನ ಮನೆಯಲ್ಲಿ ಬರದಾನ ಗುರಿ ಇದ್ದದ್ದು ಭೀಮಸೇನನ ಬಗ್ಗೆ. ಪ್ರತಿ ಹಂತದಲ್ಲೂ ಭೀಮಸೇನ ಎದುರಾಗಿ ನೋಡಿದ, ಆದರೆ ಪ್ರತಿ ಹಂತದಲ್ಲೂ ಕೂಡ ಭೀಮಸೇನನ ಮುಂದೆ ಏನೂ ಮಾಡಲಿಕ್ಕಾಗಲಿಲ್ಲ ಅವಳು. ಜಸ್ಟ್ ಮಿಶ್ರಣ ಅಲ್ಲ, ಮತ್ತೆ ಭೀಮಸೇನ ದೇವರ ಜಯ ಅಂಬುದು ಅಬಾಧಿತವಾದ ಜಯ, ಡೆಸಿಸಿವ್ ವಿಕ್ಟರಿ ಅಂತಾರಲ್ಲ. ದುರ್ಯೋಧನನಿಗೆ ಭೀಮಸೇನ ದೇವರು ಕೂದಲು ಕೊಂಕಿಸಕ್ಕೂ ಆಗಲಿಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು. ಕೂದಲು ಕೊಂಕಿಸಲಕ್ಕೂ ಆಗಲಿಲ್ಲ ಅಂತ ಹೇಳಿದರೆ ಪರ್ಯಾಪ್ತಮನ್ನ ಪದ ದುರ್ಯೋಧನ ಅನುಭವದ ಮಾತು, ಶಿವನ ಊಹೆ ಮಾಡಿ ಹೇಳಿದ ಮಾತಲ್ಲ. ದೇವನಪತಿ ವಿಶ್ವ ಪ್ರಯತ್ನ ಪಟ್ಟರು ಕೂಡ ಭೀಮ ಒಬ್ಬನನ್ನೇನೋ ಮಾಡಲಿಕ್ಕೆ ನನಗಾಗಲಿಲ್ಲ, ಅಂತ ಭೀಮ ಕಾಪಾಡ್ತಾನೆ ಅಂದ ಮೇಲೆ ಪಾಂಡವರ ಸೈನ್ಯ ಪರ್ಯಾಪ್ತ, ಅದು ಅವನು ಮಾಡಿದ ತೀರ್ಮಾನ. ಈ ಭಗವದ್ಗೀತೆ ಓದೋರೆಲ್ಲ ಮೊದಲಿ ವಾಯುಜೀವತ್ತ ಮತ್ತು ಯಾತಕ್ಕೆ ಓದಬೇಕು ಅಂದರೆ ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಭೀಮಸೇನದವರು ಮಹಿಮೆ ಕೇಳಿದ ಮೇಲೆ ಭಾಗವತ ಭಗವದ್ಗೀತೆ ಓದಲು ಶುರುವಾಗುತ್ತೆ. ಅಂತ ಭೀಮಸೇನ ದೇವರೇ ಮುಂದೆ ಭಾಷ್ಯ ಬರೆದಿದ್ದು ಅಂದ ಮೇಲೆ ಎಷ್ಟು ಸುಲಭವಾಗಿ ಭೀಮನ ಪಾತ್ರ ಎದ್ದು ಕಾಣುತ್ತೆ ನೋಡಬೇಕು. ಇನ್ನು ಮುಂದೆ ಹಾಗೆ ಬರ್ತಾ ಹೋದರೆ ನಿಜವಾಗ್ಲೂ ಭಗವದ್ಗೀತೆಯಲ್ಲಿ ಎಲ್ಲಿ ಅಂತ ಕೇಳಕ್ಕೆ ಹೋದರೆ ಅಲ್ಲಿ ಇಲ್ಲಿ ಅಲ್ಲ, ದೊಡ್ಡ ಭೀಮಸೇನ ಮಾತ್ರ ಬರ್ತಾ ಇದೆ. ಕೃಷ್ಣನ ಮಹಿಮೆ ಭೀಮಸೇನ ಮಹಿಮೆ ಎಲ್ಲ ಹೇಳೋದು ಬೇಡ, ಅಲ್ಲಲ್ಲಿ ಕೆಲವು ಭಾಗ ನೋಡಿದರೆ ಸಾಕು. ಮುಂದಿನ ದೊಡ್ಡ ಘಟ್ಟ ಅರ್ಜುನ ವಿಷಾದ ಯೋಗ ಅಂತ ಹೆಸರಿ, ಅರ್ಜುನ ವಿಷಾದ ಯೋಗ. ಅರ್ಜುನನಿಗೆ ವಿಷಾದ ಬಂತು ಅಂತ ಹೆಸರು, ಅರ್ಜುನನಿಗೆ ವಿಷಾದ ಬಂತು. ಇದು ತುಂಬ ಜನ ಪ್ರಶ್ನೆ ಮಾಡೋರು. ಭಗವದ್ಗೀತೆ ಬಹಳ ವಿಶ್ವದ ಸರ್ವಶ್ರೇಷ್ಠವಾದ ಗ್ರಂಥ ಭಗವದ್ಗೀತೆ. ನಗೀ ನ ಭಾರತ ಸಮಂ ಶಾಸ್ತ್ರಂ ಆಚಾರ್ಯ ಹೇಳ್ತಾರೆ, ಕುತಯೇವ ಅನಯೋಸ್ತಮಂ. ಮಹಾಭಾರತಕ್ಕೆ ವೇದಾದಿಗಳು ಸಮ ಅಲ್ಲ, ಮಹಾಭಾರತದಲ್ಲೂ ಕೂಡ ಭಗವದ್ಗೀತಾ ವಿಷ್ಣು ಸಹಸ್ರನಾಮ ಅತಿ ಶ್ರೇಷ್ಠವಾದ ಭಾಗಗಳು ಅಂತ ಹೇಳಿದ್ದಾರೆ. ಅಂತ ಶ್ರೇಷ್ಠವಾದ ಭಾಗವನ್ನು ಕೇಳಿದ್ದು ಯಾರು ಅಂದ್ರೆ ಅರ್ಜುನ. ಆಗ ನಮ್ಮ ಜನ ಪ್ರಶ್ನೆ ಮಾಡ್ತಾರೆ, ನೋಡಿದ್ರ ಅರ್ಜುನ ಅತ್ಯುತ್ತಮ ಅಧಿಕಾರಿ, ಭಗವದ್ಗೀತೆಯಂತ ಉತ್ತಮ ಗ್ರಂಥ ಕೇಳಿದ್ದಕ್ಕೆ ಅಂತ ಯಾಕೆ ಹೇಳಬಾರದು? ಇದು ಒಳ್ಳೆ ಪ್ರಶ್ನೆ ಇದೆ. ನಿಜವಾಗಲೂ ಕೂಡ ಭೀಮಸೇನ ಭಗವದ್ಗೀತೆ ಕೇಳಿದ್ರೆ ಭಾರಿ ಚೆನ್ನಾಗಿರ್ತಿತ್ತು. ಕೇಳೇ ಇಲ್ಲ ಅಂತ ಪ್ರಶ್ನೆ ಮಾಡೋರಿಗೆ ಅದಕ್ಕೆ ಉತ್ತರ ಮೊದಲನೇ ಉತ್ತರ ಕೊಟ್ಟಾಗಿದೆ, ಒಳಗೆ ಕೂತು ಕೇಳಿದ್ದೇ ಭೀಮಸೇನ ಅಂತ ಹೇಳಿ ಆಗಿದೆ. ಇನ್ನು ಹೊರಗೆ ಯಾತಕ್ಕೆ ಕೇಳಲಿಲ್ಲ ಅಂದರೆ ಅರ್ಜುನ ಯಾತಕ್ಕೆ ಕೇಳಿದ, ವಿಷಾದ ಬಂತು, ಅದು ಹೋಗಿಸೋಕ್ಕೋಸ್ಕರ ಭಗವದ್ಗೀತೆ ಹೇಳಬೇಕಾಯ್ತು. ವಿಷಾದ ಬಂತು ಅರ್ಜುನನಿಗೆ, ಅದನ್ನು ಹೋಗಿಸೋಕ್ಕೋಸ್ಕರ ಭಗವದ್ಗೀತೆ ಹೇಳಬೇಕಾಯ್ತು. ಆಯ್ತಾ? ಸೊ ಭೀಮಸೇನ ಯಾತಕ್ಕೆ ಭಗವದ್ಗೀತೆ ಕೇಳಲಿಲ್ಲ ಅಂದರೆ ವಿಷಾದನೇ ಬಂದಿಲ್ಲ, ಯಾಕೆ ಕೇಳಬೇಕು ಅಂತ ಪ್ರಶ್ನೆ. ಅಂದರೆ ವಿಷಾದ ಬಂದು ಅದನ್ನು ಹೋಗಲಾಡಿಸ್ಕೊಂಡವರು ದೊಡ್ಡವರು, ವಿಷಾದನೇ ಬರದೇ ಇದ್ದಂತೆ ಇದ್ದವರು ದೊಡ್ಡವರು. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಕೇಳಿರ್ತೇವೆ. ಇವರಿಗೆ ಕ್ಯೂರ್ ಆಯಿತು, ಪ್ರಿವೆನ್ಷನ್ ಬಂದೇ ಇಲ್ಲ ಅವರಿಗೆ. ಯಾರು ದೊಡ್ಡವರಾದ್ರೆ ಈಗ ಭೀಮಸೇನ ಭಗವದ್ಗೀತೆ ಕೇಳಿದ್ರೆ ಏನಾಗ್ತಿತ್ತು ಗೊತ್ತಾ? ಅಜ್ಞಾನ ಅಂತ ಒಪ್ಪಬೇಕಾಗ್ತಿತ್ತ. ಭೀಮಸೇನಿಗೆ ಅಜ್ಞಾನ, ಔಷಧಿ ತಗೊಂಡು ಅಂದ್ರೆ ರೋಗ ಬಂತು ಅಂತ ಆಗೋದು, ಅವ್ರಿಗಿಲ್ಲೇ ಇಲ್ಲ. ಯೋಗ, ರೋಗ ಹೇಗೆ ಬರುತ್ತೆ ಅವರಿಗೆ? ಹೆಸರೇ ಯೋಗ ಅಂದಮೇಲೆ ಅವರಿಗೆಂದೂ ರೋಗದ ಹೆಸರಿಲ್ಲ. ಆದ್ದರಿಂದ ಭೀಮಸೇನ ಭಗವದ್ಗೀತೆ ಕೇಳಲಿಲ್ಲ. ಭಗವದ್ಗೀತೆ ಕೇಳಿದ್ರ ಹಿನ್ನೆಲೆಯಲ್ಲಿ ಅರ್ಜುನ ದುಃಖಿತನಾಗಿ ಕೇಳ್ತಾನೆ, ಹೇಳ್ತಾನೆ ಕೃಷ್ಣ ನನ್ನ ಕೈಲೇ, ಕೃಪಯಾ ಪರಯಾ ವಿಷ್ಟ ವಿಷೀದನ್ ನಿರಮಬ್ರವೀತ್. ಭೀಮಸೇನ ದೇವರು ಯೋಚನೆಯೇ ಇಲ್ಲ, ಅದರಿಂದಾಗಿ ಅವರಿಗೆ ಬಂದಿಲ್ಲ. ಇದು ಹೇಗೆ ಅಂದರೆ, ನಿಮ್ಗೆ ವೀಲ್ ಚೇರ್ ಇದೆ, ನಿಮ್ಗೆ ವೀಲ್ ಚೇರ್ ಇಲ್ಲ ಅಂತ ಹೇಳ್ಕೊಂಡ್ರೆ ಹಾಗೋ ಹಾಗೆ ಏನ್ರಿ? ದೇವರೇ ಅವ್ರು ವೀಲ್ ಚೇರ್ ಇದೆ, ನಮಗೂ ವೀಲ್ ಚೇರ್ ಕೊಡು ಅಂದ್ರೆ ಕಾಲು ಮುರಿ ಅಂತ ಆಗುತ್ತೆ. ಅರ್ಜುನನಿಗೆ ವಿಜ್ಞಾನ ಬಂದಿದೆ, ಭೀಮಸೇನ ಅಜ್ಞಾನ ಬರಬೇಕಾ? ಸಾಧ್ಯತೆನೇ ಇಲ್ಲ. ಅಂದ್ರೆ ತುಂಬಾ ಜನ ಮೋಸ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಭೀಮಸೇನ ದೇವರು ಭಗವದ್ಗೀತೆ ಕೇಳಲಿಲ್ಲ ಅಂದ್ರೆ ಅದು ಗುಣನೇ ಹೊರತು ದೋಷ ಅಲ್ಲ. ಶಾಸ್ತ್ರವಾಗಿ ಕೇಳಬೇಕು ಕೇಳಿದ್ದಾರೆ ಕುತ್ಕೊಂಡು, ಆದ್ರೆ ಔಷಧಿ ಆಗಬೇಕು ಕೇಳೋ ಪ್ರಸಂಗ ಅವರಿಗೆ ಬರಲಿಲ್ಲ. ಇನ್ನೂ ಯೋಚನೆ ಮಾಡಿದರೆ ಇದು ಬುದ್ಧಿವಂತಿಕೆ ಉತ್ತರ ಅಂತ ಹೇಳಬಹುದಾ? ಅಲ್ಲ. ಅರ್ಜುನನಿಗೆ ಭಗವದ್ಗೀತೆ ಕೇಳಿ ಹೆಮ್ಮೆಟ್ಟಾಯ್ತಲ್ಲ, ಅದಕ್ಕಿಂತ ಜಾಸ್ತಿ ಭಗವದ್ಗೀತೆಯನ್ನು ಈ ರೀತಿ ಕೇಳದೆ ಭೀಮಸೇನ ಹೆಚ್ಚು ಪವರ್ಫುಲ್ ಆಗಿದ್ದ. ಭಗವದ್ಗೀತೆ ಕೇಳಿಯೂ ಅರ್ಜುನ ಮುಂದೆ ಮಹಾಭಾರತ ಯುದ್ಧ ನೋಡಬೇಕು, ಇಷ್ಟೆಲ್ಲ ಭಗವದ್ಗೀತೆ ಕೇಳಿ ಆಯಿತು. ಯುದ್ಧಕ್ಕೆ ಮೊದಲು ಹೆಜ್ಜೆ ಇಟ್ಟಿದ್ದು ಯಾರು ಗೊತ್ತಾ? ಅತ ವ್ಯೂಢೇಶು ಅನೇಕೇಶು ನದನ್ ಮೃಕೋದರೋ ಅಭ್ಯಯಾತ್ ಅಂತ ಹೇಳ್ತಾರೆ. ಅರ್ಜುನ ಗೀತೆ ಕೇಳಿದ ಮೊದಲು ಹೆಜ್ಜೆ ಇಟ್ಟಿದ್ದು ಭೀಮಸೇನ ದೇವರು, ಫಸ್ಟ್ ಹೆಜ್ಜೆ ಇಟ್ಟಿದ್ದು ಅವರು, ಫಸ್ಟ್ ಸ್ಟ್ರೋಕ್ ಹೊಡೆದಿದ್ದು ಭೀಮಸೇನ ದೇವರು. ಅಂದರೆ ಅರ್ಜುನ ಭಗವದ್ಗೀತೆ ಕೇಳಿದರೂ ಕೂಡ ಭೀಮನಷ್ಟು ಆಕ್ಟಿವ್ ಆಗಲಿಲ್ಲ. ಅದು ಎಷ್ಟು ಭೀಮಸೇನ ಸಾಮರ್ಥ್ಯ ಇದೆ ಲೆಕ್ಕ ಹಾಕಿ. ಮತ್ತು ಮಹಾಭಾರತ ಯುದ್ಧ ಯಾರು ಸ್ಟ್ರೋಕ್ ಹೊಡೆದ್ರು ಮಹಾಭಾರತ ಯುದ್ಧ ಮುಗಿಲಿಲ್ಲ. ಭೀಮಸೇನ ದೇವರು ಲಾಸ್ಟ್ ಸ್ಟ್ರೋಕ್ ಹೊಡೆದಿದ್ದವರೇ, ಪಡೆದ್ರು ದುರ್ಯೋಧನ ಬಿದ್ದ ಮೂದರಿ. ಅಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅನ್ನು ಬೀಟನ್ ಅಂದರೆ ಭೀಮಸೇನ ದೇವರು. ಅಂದಮೇಲೆ ಭಗವದ್ಗೀತೆ ಕೇಳದೆ ಸ್ಟೆಫೆಕ್ಟ್ ಬಂದಮೇಲೆ ಪ್ರಾಣತತ್ವದ ಮಹಿಮೆ ಅರ್ಜುನ ಇಂದ್ರದೇವರು ಅರ್ಜುನ. ಆದರೆ ಆತನಿಗೆ ಅನೇಕ ಲಿಮಿಟೇಷನ್ಸ್ ಮಧ್ಯೆ ಭಗವದ್ಗೀತೆ ಕೇಳಿ ಮೇಲೆ ಏರಿಬಿಟ್ಟ. ಆದರೆ ವಾಯುದೇವರು ಅದನ್ನು ಕೇಳದೇನು ಅಷ್ಟು ಶ್ರೇಷ್ಠವಾಗಿದ್ದಾರೆ. ಅಂದರೆ ಅವರದ್ದು ಕೇಳಿ ಬಂದ ಜ್ಞಾನ ಅಲ್ಲ, ಸ್ವರೂಪದ ಜ್ಞಾನ. ಈಶ್ವರ ಅದನ್ಯತ್ರ ಆಲೋಚನೆ ಸರ್ವ ವಿಷಯಂ ಮೃಜಯೋಗಿ ಜ್ಞಾನಂ. ಅರ್ಜುನದ ಆಲೋಚನೆ ಸರ್ವ ವಿಷಯಂ ಅಲ್ಲ, ಆಲೋಚನೆ ಸರ್ವ ವಿಷಯ ಮೃಜಯೋಗಿಗಳಾದ್ದರಿಂದ ಭೀಮಸೇನ ದೇವರ ಜ್ಞಾನ ಈಗ ಆಗ ಅಲ್ಲ. ಹೇಳ್ತಾರೆ, ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರ ಮುಖ್ಯವಾಯು ನಿತ್ಯ ಸಮ. ಅರ್ಜುನನಿಗೆ ಯುದ್ಧದ ಪ್ರಸಂಗ ಬಂತು, ಜ್ಞಾನ ಮರ್ತೋಯ್ತು. ಕೃಪಯಾ ಪರಯಾವಿಷ್ಟ, ಆದರೆ ಪ್ರಳಯ ಕಾಲ ಅಂತ ಹೇಳಿದರೆ ಉಳಿದವರು ಎಚ್ಚರಣೆ ಇಲ್ಲ. ಆಗ ವಾಯುದೇವರ ಜ್ಞಾನ ಪೂರ್ತಿ ಜಾಗೃತ. ಅಂದಮೇಲೆ ಯುದ್ಧ ಎಲ್ಲಿ, ಪ್ರಳಯ ಎಲ್ಲಿ? ಮಹಾಪ್ರಳಯ ಕಾಲದಲ್ಲೂ ಕೂಡ ಜ್ಞಾನ ಲೋಪವಾಗದೇ ಇರೋದು ವಾಯುದೇವರು, ಯುದ್ಧದ ಕಾಲದ ಲೋಪವಾಗಲಿಲ್ಲ, ಅವನವ್ರ ಗುಣ ಇತ್ತು. ನೇರವಾಗಿ ಭೀಮಸೇನ ಬಗ್ಗೆ ಹೇಳದೆ ಇರುತ್ತೆ, ಹೇಳೋದಕ್ಕೆ ಏನಂತಾರೆ ಗೊತ್ತಾ, ಧ್ವನಿ ಅಂತ ಕರೀತಾರೆ, ಸಜೆಷನ್ ಅಂತ ಹೆಸರು ಅದಕ್ಕೆ ಧ್ವನಿ. ಅರ್ಜುನನಿಗೆ ಇಷ್ಟೆಲ್ಲ ಕೇಳಿ ಮಾಡಿದ ಸಾಹಸದ ಹಿನ್ನೆಲೆಯಲ್ಲಿ ಗೀತೆ ಇತ್ತು. ಭೀಮನಿಗೆ ಅದಿಲ್ಲದೇನೆ ಆಯಿತು ಅಂತ ಕೇಳಿದರೆ ಭೀಮಸೇನ ಸಹಜವಾಗಿ ದೊಡ್ಡವರು ಅಂತ ಇದ್ರ ಹೇಳೋದಕ್ಕೆ ಇಷ್ಟೆಲ್ಲ ಹೇಳ್ತಾರೆ. ಇನ್ನೂ ಹೇಳ್ತಾರೆ ಅರ್ಜುನನಿಗೆ ಏನೇನಿತ್ತು ಗೊತ್ತಾ, ಗಾಂಡೀವ ಧನಸ್ಸು ಇದೆ, ಅಚ್ಚಯ ಬತ್ತಳಿಕೆ ಇದೆ, ಮತ್ತು ಅಭೇದ್ಯವಾದ ರಥ ಇದೆ, ಅವಧ್ಯವಾದ ಕುದುರೆಗಳಿವೆ, ಮೇಲೆ ಕಪಿಧ್ವಜ ಇದೆ, ಕೃಷ್ಣ ಸಾರಥಿಯಾಗಿದ್ದಾನೆ. ಇಷ್ಟಿದ್ರೂ ಆತನಿಗೆ ವಿಷಾದ ಬಂತು. ಭೀಮಸೇನೆ ಯಾವುದೂ ಇಲ್ಲ ವಿಷಾದ ಬರಲಿಲ್ಲ ಅಂದರೆ ಎಷ್ಟು ಪ್ಲಸ್ ಪಾಯಿಂಟ್ ಭೀಮಸೇನೆ ದೇವರು. ಎಲ್ಲ ಇದ್ದು ಅರ್ಜುನನಿಗೆ ಏನು ಮಾಡೋಕ್ಕಾಗಲಿಲ್ಲ, ಏನೂ ಇಲ್ಲ ಭೀಮಸೇನೆ ಹಾಗೆ ಮಾಡಿದ್ದಾರೆ ಅಂದರೆ ಅದಕ್ಕೆ ಹೇಳ್ತಾರೆ ಅರ್ಜುನ ವರ ಬೇರೆ ಇದೆ, ಜೊತೆಗೆ ವರದಿಂದ ಹಿಡಿದು ಪಾಶುಪತಾಸ್ತ್ರ ಇದೆ, ಒಂದಲ್ಲ ಎರಡಲ್ಲ ಅರ್ಜುನನ ಹಿರಿಮೆಗೆ ಸಾಲ ಸಾಲ ಕಾರಣ ಇವೆ. ಇದು ಒಂದು ಇಲ್ಲದೆ ಭೀಮಸೇನೆ ಇದ್ರ ಮೇಲಿದ್ದಾರೆ ಅಂತ ಕೇಳಿದರೆ ಇದು ವಾಯುದೇವರ ಮಹಿಮೆ ಅನ್ನೋ ತಿಳಿದಿರುತ್ತೆ. ಮುಂದಿನ ಸ್ವಲ್ಪ ಮುಂದೆ ಹೋಗಬೇಕು. ಕೃಷ್ಣ ಪರಮಾತ್ಮನ ಮೊದಲ ಮಾತು, ಅಶೋಚ್ಯಾನನ್ವಶೋಚಸ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತಾಹ. ಇದು ಭಗವಂತನಾದ ಕೃಷ್ಣನ ಮಾತು. ಅರ್ಜುನ ಏನಿದು ಮಾತಾಡ್ತಾ ಇದ್ದೆ, ಅಳುತ್ತಾ ಇದ್ದೀಯಲ್ಲ ಅರ್ಜುನ, ನೋಡಬೇಕು ಅಳುತ್ತಾ ಇದ್ದೆ ಅರ್ಜುನ, ಮಾಡೋದು ಮಾಡಬಾರದ ಕೆಲಸ ಅಳುತ್ತಾ ಇದ್ದೆ, ಮಾತಾಡ್ತಾ ಇದ್ದೀಯಲ್ಲ ಪ್ರಜ್ಞಾವಾದಾಂಶ ಭಾಷಸೆ, ಆಡಬಾರದ ಮಾತಾಡ್ತಿ ಮಾಡಬಾರದ ಕೆಲಸ ಮಾಡ್ತಿ. ಇದು ಕೃಷ್ಣ ಹೇಳ್ತಾನೆ. ಅರ್ಜುನ ಬಯಸ್ಕೊತಿದ್ದಾನೆ ಕೃಷ್ಣ ಕೈಯಲ್ಲಿ ಗೊತ್ತಾ, ಗತಾಸು ನಗತಾಸು ಮಿಶ್ಚ ನಾನು ಶೋಚಂತಿ ಪಂಡಿತಾಹ. ಪಂಡಿತರು ಅಂದ್ರೆ ಯಾರು ಗೊತ್ತಾ, ಬಿರುದ ಭಾವನೆ ಇದ್ರೆ ಪಂಡಿತರಲ್ಲ, ದುಃಖ ಗೆದ್ರೆ ಪಂಡಿತರು ಅಂತ ಹೇಳ್ತಾರೆ. ಯಾರು ಶೋಕವನ್ನು ಗೆಲ್ತಾರೆ ಅವರು ಪಂಡಿತರು. ನೀನು ಶೋಕ ಗೆದ್ದಿಲ್ಲ, ನೀನು ಪಂಡಿತ ಅಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಭೀಮಸೇನ ಸದಾ ಶೋಕ ಗೆದ್ದವು, ಯಾಕೆ ಹೆಸರೇ ಆನಂದ ತೀರ್ಥ. ಆನಂದ ತೀರ್ಥರಿಗೆ ಶೋಕ ಎಲ್ಲಿ ಬರಬೇಕು ಲೆಕ್ಕ ಹಾಕಿ. ಅರ್ಜುನ ಪಂಡಿತನಲ್ಲ, ಅದು ದುಃಖಪಟ್ಟ. ಒಮ್ಮೆ ದುಃಖಪಟ್ಟು ಅವರು ಪಂಡಿತರಲ್ಲ. ಅನಾದ್ಯನಂತ ಕಾಲದ ಋಜುಗಳಿಗೆ ಒಂದು ಕ್ಷಣನೂ ದುಃಖ ಇಲ್ಲ ಅಂತ ಆಚಾರ್ಯ ಹೇಳ್ತಾರೆ. ಪೂರ್ಣ ಚಿತ್ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರುತಿ. ಪೂರ್ಣ ಚಿತ್ಸುಖ ಶಕ್ತಿಯಾದವು, ಪೂರ್ಣ ಸುಖ ಪೂರ್ಣ ಜ್ಞಾನ ಇದರಲ್ಲಿ ವಾಯು ಋಜುಗಳು ಅಗ್ರಸ್ಥಾನವು. ಅವರಷ್ಟೇ ಯಾವ ಋರ್ಡಶೇಷಾದಿಗಳು ಎಂದೂ ಇಲ್ಲ ಅಂದ ಮೇಲೆ ಆನಂದ ತೀರ್ಥರು, ಅವರು ದುಃಖ ಪಡಲೇ ಇಲ್ಲ. ಎಷ್ಟು ಸುತವಾದ ಉತ್ತರ ಇದೆ. ಅರ್ಜುನ ನೀನೇನ್ ಮಾಡ್ತಿದ್ದೀವಿ ಗೊತ್ತಾ, ಪ್ರಜ್ಞಾವಾದಾಂಶ ಭಾಷಸೆ. ಅದಕ್ಕೆ ಅನೇಕ ಅರ್ಥ ಆಚಾರ ಹೇಳ್ತಾರೆ. ಭಾಷ್ಯದಲ್ಲಿ ಒಂದರ್ಥ ಅಲ್ಲಿ ಹೇಳಬೇಕಾದ್ರೆ ಪ್ರಜ್ಞೋತ್ಥಿತ, ಕೇವಲ ನೀನು ನಿನಗೆ ಬುದ್ಧಿಗೆ ತೋಚದ ಮಾತಾಡ್ತಿದ್ದೆ ಹೇಳ್ತಾನೆ. ಸ್ವಮನೀಷೋತ್ಥ ವಚನಾನಿ ಭಾಷ್ಯದ ಮಾತು, ಸ್ವಮನೀಷೋತ್ಥ ವಚನಾನಿ ಅಂದರೆ ತನಿಗೆ ತೋಚದ ಮಾತಾಡ್ತಿದ್ದೆ ಅರ್ಜುನ, ಇದು ಶಾಸ್ತ್ರದ ಮಾತಲ್ಲ ಅಂತ ಹೇಳಿದ್ರೆ. ಈತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಪ್ರಕರ್ಷೇಣ ಜಾನಂತೀತಿ ಪ್ರಜ್ಞಾ ತೇಷಾಂ ಅವಾದಾನ್ ಭಾಷತೆ. ನೀನು ಪ್ರಜ್ಞರ ಪ್ರಜ್ಞರು ಆಡಬಾರದ ಮಾತನ್ನು ಆಡ್ತಾ ಇದ್ದಿ ಅಂತ, ಪ್ರಜ್ಞರು ಆಡಬಾರದ ಮಾತನ್ನು ಆಡ್ತಾ ಇದ್ದಿ, ನೀನು ತಪ್ಪು ಮಾಡ್ತಾ ಇದ್ದಿ ಅಂತ ಕೃಷ್ಣ ಹೇಳ್ತಾನೆ. ಇಲ್ಲಿ ಪ್ರಜ್ಞರ ಅವಾದ ಏನು, ಪ್ರಜ್ಞರ ಅವಾದ ಅಂದ್ರೇನು, ಪೂರ್ಣ ಪ್ರಜ್ಞರ ಅವಾದ ಅಂತ. ಪೂರ್ಣ ಪ್ರಜ್ಞೆ ಭೀಮಸೇನ, ಭೀಮಸೇನಿಗೆ ಸಮ್ಮತವಲ್ಲದ ಮಾತನ್ನು ಆಡ್ತಿದ್ದಿ ಅಂತ. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಭೀಮಸೇನೇವರು ಬಂದ ಕೃಷ್ಣ ಹೇಳ್ತಾನೆ, ಪೂರ್ಣ ಪ್ರಜ್ಞರಿಗೆ ಸಮ್ಮತವಲ್ಲದ ಮಾತನ್ನು ಆಡ್ತಾ ಇದ್ದಿ, ಪೂರ್ಣ ಪ್ರಜ್ಞೆ ಭೀಮಸೇನ ಭೀಮನಿಗೆ ಅಸಮ್ಮತವಾದ ಮಾತಿದು ಅಂತ ಹೇಳ್ತಾನೆ. ನಮಗೆ ಇದೆಲ್ಲ ಅರ್ಥ ಮಾಡಕ್ಕೆ ಬರುತ್ತಾ ಅಂತ ಪ್ರಶ್ನೆ. ಬರುತ್ತಲ್ಲ, ಇರೋದೇ ಅರ್ಥ. ವನಪರ್ವಕ್ಕೆ ಹೋಗಬೇಕು. ಇಲ್ಲಿ ಅರ್ಜುನ ಹೇಗೆ ವಿಷಾದಗ್ರಸ್ತನಾಗಿ ಕೂತಿದ್ದಾನೆ, ಇಲ್ಲಿ ಧರ್ಮರಾಜ ವಿಷಾದಗ್ರಸ್ತನಾಗಿ ಕೂತಿದ್ದ. ಆ ಜೂಜಿನಲ್ಲಿ ಸೋತು ಒಂದು ವರ್ಷ ಆಗಿತ್ತು. ಧರ್ಮರಾಜ ಮಾಡಿದ ಕೆಲಸ ಏನು, ಶಾಂತವಾಗಿ ಕೂತ್ಬಿಟ್ಟಿದ್ದ. ಶಾಂತವಾಗಿದ್ದ, ಋಷಿಗಳಂತೆ ಇದ್ದಾನಂತೆ. ಆಗ ಭೀಮಸೇನ ದೇವರು ದ್ರೌಪದಿ ದೇವಿಯನ್ನು ಕಳಿಸಿಕೊಡ್ತಾರೆ. ಈ ಹೀಗ ಇದ್ರೆ ಬಹಳ ಕಷ್ಟ, ಒಂದು ಯುದ್ಧನೇ ಮಾಡೋದಿಲ್ಲ ಪುಣ್ಯಾತ್ಮ, ಯುದ್ಧ ಕಣಿ ಮಾಡಬೇಕು ಅಂತ ಹೇಳಿ ಕೃಷ್ಣಾಂ ಪ್ರೇಷಯಾಮಾಸ ಪ್ರಸ್ತಾವ ಹೇತವೇ ಅಂತ ಹೇಳಿದ್ದಾರೆ. ಒಂದು ಇಂಟ್ರಡಕ್ಷನ್ ಕೊಡ ಕಳಿಸಿಕೊಟ್ರಂತೆ. ದ್ರೌಪದಿ ಮಾತಾಡ್ತಾರೆ, ಆಮೇಲೆ ಭೀಮಸೇನ ದೇವರು ಬರ್ತಾರೆ. ಅಲ್ಲೆಲ್ಲ ಮಾತುಕತೆ ಬರೋದು. ಆ ಮಾತುಕತೆ ಹೇಗಿದೆ ಗೊತ್ತಾ, ಅರ್ಜುನನ ವಾದಗಳೇನೋ ಧರ್ಮರಾಜನ ವಾದ ಅದೇ. ಯುದ್ಧ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಅರ್ಜುನ ಏನು ಕಾರಣ ಕೊಡ್ತಾನೋ ಅದೇ ಕಾರಣ ಧರ್ಮರಾಜ ಕೊಡ್ತಾನೆ. ಇಲ್ಲಿ ಕೃಷ್ಣ ಯುದ್ಧ ಮಾಡಬೇಕು ಅಂತ ಏನೇನು ಕಾರಣ ಹೇಳ್ತಾನೋ ಅದನ್ನೆಲ್ಲ ಭೀಮ ದ್ರೌಪದಿಯರಲ್ಲಿ ಹೇಳ್ತಾರೆ. ಅಂದಮೇಲೆ ಭೀಮಗೀತೆಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀ ಅಂತ. ಇದೆಲ್ಲ ಹಿಂದೆ ನಡೆದಿರೋ ಭಾಗ ಇತ್ತು, ಅದು ನಡೆದ ಮೇಲೆ ಅರ್ಜುನ ಕಿರಾತಾರ್ಜುನಿಯಕ್ಕೆ ಹೋಗಿತ್ತು. ಇದನ್ನ ಅರ್ಥ ಮಾಡ್ಕೋಬೇಕು. ಇಡೀ ಮಹಾಭಾರತ ಯುದ್ಧದಲ್ಲಿ ಯುದ್ಧಕ್ಕೆ ಅಣಿ ಮಾಡಿದ್ದು ಅರ್ಜುನನನ್ನ ಕೃಷ್ಣ, ಧರ್ಮರಾಜನನ್ನ ಭೀಮಸೇನ. ಮಾಡಿದ್ದು ಅವರಿಗಿಂತ ಹೆಚ್ಚೆ ಮಾಡಿ ಭೀಮಸೇನ ಯುದ್ಧ ಅಣಿ ಮಾಡಿ ತಾನು ಹೆಚ್ಚೆದ್ದೆ ಮಾಡ್ತಾರೆ. ಅಂದಮೇಲೆ ಭೀಮನ ಪಾತ್ರ ಎಷ್ಟು ದೊಡ್ಡದಾಯಿತು ಅಂದರೆ, ಇದು ಕೃಷ್ಣ ಗೀತ, ಅದು ಭೀಮಗೀತ. ಪ್ರಾಣತತ್ವ ಸ್ಪಷ್ಟ ಕಾಣ್ತಾ ಇತ್ತು ಕೃಷ್ಣ ಹೇಳಿದ ಮಾತುಗಳೆಲ್ಲ. ಅದಕ್ಕೆ ಭೀಮಗೀತ ಕೃಷ್ಣಗೀತ ಎರಡು ಒಂದೇ ಹೇಗೋ, ಮೂಲ ಭಾಷ್ಯ ಎರಡು ಒಂದೇನೆ. ವೇದವ್ಯಾಸರ ಮತವೇ ಇಲ್ಲಿ ಕೃಷ್ಣನ ಮತವೇ ಭೀಮನ ಮತ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ವನಪರ್ವದಲ್ಲಿ ಭೀಮ ಹೇಳಿದ ಮಾತನ್ನೇ ಇಲ್ಲಿ ಕೃಷ್ಣ ಹೇಳ್ತಾನೆ. ಅಂದಮೇಲೆ ಅವರಿಬ್ಬರು ಕೂಡ ನಿತ್ಯ ಏಕಮನಸ್ಕೌ ಅಂತ ಆಚಾರ್ಯ ಹೇಳ್ತಾರೆ. ಅವರ ವಿರೋಧವೇ ಪರಸ್ಪರ ಯಾವ ಕಾಲಕ್ಕೂ ಇಲ್ಲ. ಇದು ನೇರವಾಗಿ ಅರ್ಜುನನನ್ನು ಬೈತಾ ಕೃಷ್ಣ ಭೀಮನನ್ನು ಹೊಗಳ್ತಾ ಇದ್ದಾನೆ ಅಂತ, ಅಳ್ತಾ ಇದ್ದೆ, ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಇದಕ್ಕೆ ಮುಂದೆ ಸ್ವಲ್ಪ ಹೋಗಬೇಕು ನಾವು. ಅರ್ಜುನ ಇಷ್ಟೆಲ್ಲ ಕೇಳಿದ ಭಗವದ್ಗೀತಾನ, ಮುಂದೆ ಯುದ್ಧ ನಡೀತು, ಅಭಿಮನ್ಯು ಸತ್ತ, ಅರ್ಜುನ ದುಃಖ ಪಡ್ತಾನೆ, ದುಃಖ ಪಡ್ತಾನೆ, ಸಾಧ್ಯನೇ ಇಲ್ಲ, ತಡ್ಕೊಳ್ಳೋಕ್ಕಾಗಲಿಲ್ಲ ಅರ್ಜುನನಿಗೆ, ಅಷ್ಟು ದುಃಖ ಪಡ್ತಾನೆ. ಆಗ ಸಮಾಧಾನ ಮಾಡೋದು ಭಾರಿ ಕಷ್ಟ ಆಯ್ತಂತೆ. ಆಗ ಬೇಜಾರಿಸಿರೋರು ಭಾರಿ ತಮಾಷೆ ಹೇಳ್ತಾರೆ ಒಂದು ಮಾತನ್ನ, ಅರ್ಜುನ ಯಾರು ಸಮಾಧಾನ ಮಾಡಿ ಸಮಾಧಾನ ಆಗಲೇ ಇಲ್ಲವನು, ಬರೀ ಕೃಷ್ಣ ತಾಡು ಅಡ್ತಾ ಪಕ್ಕದಲ್ಲಿ ಕೂತ್ಬಿಟ್ಟನ. ಅರ್ಜುನಿಗೆ ಆಶ್ಚರ್ಯವಾಗಿ ಅಳು ನಿಲ್ಲಿಸಿದನಂತೆ. ಕೃಷ್ಣ, ನಾನು ನನ್ನ ಮಗನ ಕಣ್ಣು ಅಳುತ್ತಾ ಇದ್ದೇನೆ, ನೀನ್ಯಾ ಕಳಿಸಿ ಅಂತ ಕೇಳಿದನಂತೆ. ಕೃಷ್ಣ ಹೇಳಿದನಂತೆ, ನಿನ್ನ ಗೀತೆ ಹೇಳಿದ್ನಲ್ಲ ಅದು ಕಳಿಸ್ತೀರಿ ಅಂತ ಹೇಳಿದನು. ಅರ್ಥ ಆಯ್ತಲ್ಲ ಅಂದ್ರೆ ಅರ್ಥ ಏನು, ಇಷ್ಟು ಕೇಳಿದರೂ ಅರ್ಜುನಿಗೆ ಏನಾಗಿದೆ, ಶೋಕಗೆಲ್ಲಕ್ಕಾಗಲಿಲ್ಲ. ಅಂದಮೇಲೆ ಅರ್ಜುನ ಎಷ್ಟು ಶ್ರೇಷ್ಠ ವ್ಯಕ್ತಿ ಆದರೂ ಕೂಡ ಅದು ಲಿಮಿಟೇಷನ್ ಇದೆ. ಅದೇ ಭೀಮಸೇನ ತನ್ನ ಮಗನ ಕಳ್ಕೊಂಡಿದ್ದಾನೆ ನೆನಪಿರಬೇಕು. ಅರ್ಜುನ ತನ್ನ ಮಗನ ಕಳ್ಕೊಂಡ, ಭೀಮಸೇನ ತನ್ನ ಮಗನ ಕಳ್ಕೊಂಡ, ಯಾರು ಘಟೋತ್ಕಚ ಸಾಯ್ತಾನೆ. ಘಟೋತ್ಕಚ ಅಂದರೆ ಪಾಂಡವರ ಮೊದಲ ಮಗ ಆತ. ಇನ್ನು ಲೆಕ್ಕ ಹಾಕಿದರೆ ಭೀಮನ ಮೊದಲ ಮಗ ಅಂದರೂ ಒಂದೇ, ಪಾಂಡವರ ಮೊದಲು ಹುಟ್ಟಿದ್ದು ಘಟೋತ್ಕಚ, ಮಹಾಬಲಾಢ್ಯ ಅಂಥವನು ಯುದ್ಧದಲ್ಲಿ ಸಾಯ್ತಾ ಇದ್ದಾನೆ. ಕರ್ಣನ ಶಕ್ತಾಯುಧಕ್ಕೆ ಸಾಯ್ತಾ ಇದ್ದಾನೆ. ಅಲ್ಲಿಂದ ಘಟೋತ್ಕ ಸತ್ತು ಕೆಳಗೆ ಬಿಡ್ತಾ ಇದ್ದಾನೆ. ಆ ಸನ್ನಿವೇಶ ಕಂಡ ಯಾವ ತಂದೆ ತಾಯಿಯೂ ಸುಮ್ಮನಿರ್ಲಿಕ್ಕೆ ಆಗ್ತಿರಲಿಲ್ಲ. ಓಡಾಡಿ ಬಿಡ ಅರ್ಜುನನಿಗೆ ಅಭಿಮನ್ಯು ಸಾಯದನ್ನು ಅರ್ಜುನ ನೋಡಿಲ್ಲ, ಸತ್ತ ಮೇಲೆ ಸುದ್ದಿ ಕೇಳಿದ್ದಾನಷ್ಟೇನೆ. ಭೀಮಸೇನ ಸಾಯದು ನೋಡ್ತಾ ಇದ್ದಾನೆ ಮಗ, ನೋಡ್ತಾ ನೋಡ್ತಾ ಮಗ ಸಾಯಿದನ್ನು ನೋಡ್ತಾ ಭೀಮಸೇನ ಹೇಳಿದ್ರಂತೆ, ಹೇಗೂ ಸಾಯ್ತೀಯರು ಸುಮ್ಮನೆ ಸಾಯ್ಬೇಡ, ದೇಹ ದೊಡ್ಡದು ಮಾಡ್ಕೊಂಡು ಸಾಯಿ ಅಂತ ಹೇಳಿದ್ರು. ದೊಡ್ಡದು ಮಾಡಿಕೊಂಡು ಸಾಯಿ, ದೊಡ್ಡದು ಮಾಡಿಕೊಂಡು ಘಟೋತ್ಕಚ ಕೌರವ ಸೇನೆಯಲ್ಲಿ ಬಿದ್ದಂತೆ. ಆತ ಬಿದ್ದರ ಮಸಕ್ಕೆ ಅಕ್ಷೋಯ ಸೈನ್ಯ ಸತ್ತೋಯ್ತದೆ, ನೆಟ್ಟುವಳಿ ಆತನ ಬಾಡಿಗೆ ಅಕ್ಷೋಯ ಸೈನ್ಯ ಸತ್ತೋಯ್ತದೆ. ಯಾರಾದರೂ ಮಗನ ಬೈ ನಿಂತ ತೋರಿಸ್ತಾರೆ, ಭೀಮಸೇನ ದೇವರು ಕುಣದಾಡಿಬಿಟ್ರಂತೆ. ಆಗ ಕುಣದಾಡಿದ್ದಿಬ್ರೆ ಭೀಮ ಮತ್ತು ಕೃಷ್ಣ. ತದಾ ನನರ್ಥ ಕೇಶವ ಸಮಾಸ್ತಿ ಸಂಸ್ಥ ಫಲ್ಗುಣಂ ಅಂತ ಹೇಳ್ತಾರೆ. ಕೃಷ್ಣ ಕುಣದಾಡಿದ್ದ, ಭೀಮ ಕುಣದಾಡಿಬಿಟ್ಟಂತೆ. ನಿಜವಾಗಲೂ ಭೀಮ ಅಳಬೇಕಾಗಿತ್ತು. ಹತ್ತವರು ಯಾರು ಬರ್ತ, ಧರ್ಮರಾಜ ಮತ್ತೆ ಧರ್ಮರಾಜ ಅರ್ಜುನ ಅಳ್ತಾರೆ, ತಮ್ಮ ಮಕ್ಕಳು ಶತ್ರು ಅಳ್ತಾರೆ, ಇನ್ನೊಬ್ಬರು ಶತ್ರು ಅಳ್ತಾರೆ. ಆ ಇವರಿಬ್ರು ಅಳ್ಳೇ ಇಲ್ಲ ಅಂತ. ಅದಕ್ಕೆ ಹರ್ಷ ಸಮಾಸ್ತಿ ಸತ್ಯ ಅಂತ ಹೇಳಬೇಕಾದ್ರೆ ಹರ್ಷ ತೀರ್ಥ ಆನಂದ ತೀರ್ಥ. ಈ ಮಾತಿನಲ್ಲಿ ಭಗವದ್ಗೀತೆ ಹೇಳೋದೆಲ್ಲ ಅರ್ಜುನ ಇದ್ದಾಗಿರಬಾರದು, ಮಧ್ವಾಚಾರ್ಯ ಇದ್ದಾಗಿರ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅವರಿದ್ದಾಗಿರ್ಬೇಕು ಈ ಮಾತು ತಿಳ್ಕೊಂಡವ್ರು ಏನಾದ್ರು ಯೋಚನೆ ಮಾಡಕ್ಕೆ ಸಾಧ್ಯ ಇದೆಯಾ? ಆನಂದ ತೀರ್ಥ ಆನಂದ ತೀರ್ಥನೇ. ಆಗ ವೇದವ್ಯಾಸರು ಬಂದು ಯಾರನ್ನು ಸಮಾಧಾನ ಮಾಡ್ತಾರೆ? ಧರ್ಮಾದನ ಸಮಾಧಾನ ಮಾಡ್ತಾರೆ. ಅಭಿಮನ್ಯುವನ್ನ ಈ ಅರ್ಜುನನ ಕೃಷ್ಣ ಸಮಾಧಾನ ಮಾಡ್ತಾನೆ. ಭೀಮನ್ ಯಾರು ಸಮಾಧಾನ ಬಹಳ ಪ್ರಸಂಗನೇ ಇಲ್ಲ, ಜಗತ್ತನ್ನೇ ಸಮಾಧಾನ ಮಾಡಕ್ಕೆ ಅವರು ಬಂದವರು. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಬರೀ ಅವತ್ತು ಅರ್ಜುನ ಅತ್ತ, ಧರ್ಮರಾಜ ಅತ್ತ ಅಲ್ಲ, ಜಗತ್ತೆಲ್ಲ ಅಳ್ತಾ ಇತ್ತಂತೆ. ವೇದಾಂತ ಸಂತತ ಕೃತಾಂತ ರಸಂನ ವಿದ್ಮಃ ಶ್ರೇಯೋ ಲಭೇಮಹಿ ಕಥನ್ನು ವಯಂ ಬತೇತಿ. ನಮಗೆ ವೇದಾಂತದ ಅರ್ಥ ಗೊತ್ತಾಗ್ತಾ ಇಲ್ಲ, ಮುಖ್ಯ ತತ್ವ ಗೊತ್ತಾಗ್ತಾ ಇಲ್ಲ, ನಾವು ಹೇಗೆ ಬದುಕಬೇಕು ಅಂತ ದುಃಖ ಪಡ್ತಿದ್ದಾಗ ಭಗವಂತ ಕಳಿಸಿಕೊಡ್ತಾನೆ. ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಜಗತ್ತಿಗೆ ಆನಂದ ಕೊಡಿ ಅಂತ ಕಳಿಸಿಕೊಡ್ತಾನೆ. ಯಾರನ್ನೂ ಯಾಕೆ ಕಳಿಸ್ಕೊಳ್ಳಿಲ್ಲ ಕೃಷ್ಣ ಅಂದರೆ ಅವರೇ ಅಳೋರು, ಅವ್ರನ್ನ ಕಳಿಸಿ ಪ್ರಯೋಜನ ಇಲ್ಲ. ಯಾರು ಎಂದೂ ಅಳೋದಿಲ್ಲೋ ಅವ್ರನ್ನ ಕಳಿಸ್ಬೇಕು, ಎಂದು ಒಡಬೇರವರು ರುಜುಗಳು ಮಾತ್ರ. ಅದರಲ್ಲಿ ಆನಂದ ತೀರ್ಥರು ಮಧ್ವಾಚಾರ್ಯರು ಬರ್ತಾರೆ. ಇದು ಅರ್ಥ ಮಾಡ್ಕೊತ ಹೊರಟ್ರೆ ಭಗವದ್ಗೀತೆಯ ಧ್ವನಿಶಕ್ತಿ ಪೂರ್ತಿ ಹರಿಸರ್ವೋತ್ತಮತ್ವ, ಉಪದೇಶ ಮಾಡೋ ಕೃಷ್ಣ, ಭೀಮ ಜೀವೋತ್ತಮತ್ವ, ಎಂದೂ ಅಳದ ಭೀಮಸೇನ. ಭೀಮಸೇನ ಅಳೋದಿಲ್ಲ ಅಂದರೆ ಪಂಡಿತ ಅಂತ ಆಯ್ತಾನೆ. ಅಳದೇ ಇದ್ದವರು ಪಂಡಿತರು ಅಂತ ಹೇಳಿದ ಭೀಮಸೇನ ಪಂಡಿತ. ಈ ರೀತಿ ಅಳದೇ ಇದ್ದವರು ಇನ್ನೊಬ್ಬರು ಇದ್ದಾರೆ. ಪ್ರಹ್ಲಾದ ಅಳ್ಳಿಲ್ಲ, ಹಿರಣ್ಯಕಶಿಪು ಸತ್ತಾಗ ಪ್ರಹ್ಲಾದ ಅಳ್ಳಿಲ್ಲ. ಅಷ್ಟೇ ಅಲ್ಲ, ಪ್ರಹ್ಲಾದ ಹೇಳ್ತಾನೆ, ನರಸಿಂಹದೇವರೇ ನಾನು ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ. ಮೋದೇತ ಸಾಧುರಪಿ ವೃಷ್ಟಿಕ ಸರ್ಪ ಹತ್ಯ, ಹಾವು ಚೇಡುಗಳನ್ನು ಕೊಂದ ವಾರ್ತೆ ಬಿದ್ದಾಗ ಕಿವಿಗೆ ಸಜ್ಜನ ಕೂಡ ಸಂತೋಷ ಪಡಬೇಕಂತ. ಯಾಕೆ ದುಷ್ಟ ಸತ್ತು ಅಂತೇಳಿ, ನಮ್ಮಪ್ಪ ಸತ್ರ ಸಂತೋಷ ಪಡ್ತೀನಿ ಅಂತ ಹೇಳ್ತಾನೆ ಪ್ರಹ್ಲಾದರಾಜ. ನಿಮಗೆ ಆಶ್ಚರ್ಯನೇ ಆಶ್ಚರ್ಯ. ಅರ್ಜುನನಿಗೆ ಆಗಲಿಲ್ಲ, ಪ್ರಹ್ಲಾದನಿಗೆ ಆಯ್ತಲ್ಲ. ಯಾರು ದೊಡ್ಡವರು? ಅರ್ಜುನನೇ ಭಾರಿ ದೊಡ್ಡವನು. ಆದರೆ ಪ್ರಹ್ಲಾದನಿಗೆ ಯಾಕೆ ಸ್ಥಿತಿ ಬಂತು ಅಂದರೆ ಆಚಾರ್ಯ ಹೇಳ್ತಾರೆ, ವಾಯುನಾಚ ಸಮಾವಿಷ್ಟ, ಒಳಗೆ ವಾಯುದೇವರ ಆವೇಶ ಇತ್ತು, ಅದಕ್ಕೆ ಪ್ರಹ್ಲಾದ ಅಳ್ಳಿಲ್ಲ. ಯಾವಾಗ ಆವೇಶ ಇತ್ತೋ ಅವಾಗ ಆನಂದ ಬರ್ತಿತ್ತು, ಆವೇಶ ಹೋದಾಗ ಆನಂದ ಹೋಗ್ಬಿಡ್ತು. ಇದು ಅರ್ಥ ಮಾಡಿಕೊಂಡ್ರೆ ಮೂಲಕ ಆನಂದಕ್ಕೆ ಕಾರಣ ಯಾರು ಗೊತ್ತಾ? ಆಚಾರ್ಯ. ನಮಗೆ ಆನಂದ ಬರಬೇಕಲ್ಲ, ಏನು ಮಾಡಬೇಕು ಅಂದರೆ ಅದು ಸುಲಭ ಉಪಾಯ, ಆಚಾರ್ಯ ಶಾಸ್ತ್ರ ಕೊಡದೆ ಆನಂದ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಮಧ್ವಶಾಸ್ತ್ರವನ್ನು ಕೇಳೋದು ಅಂದ್ರೆ ಒಂದೇ, ಆನಂದ ಪಡೆಯೋದು ಅಂದ್ರೆ ಒಂದೇ. ನೀವು ಕಾಜು ಕುಡಿದ್ರೆ ಆನಂದ ಆಗ್ತದೆ ಮನುಷ್ಯನಿಗೆ, ಮಧ್ವಶಾಸ್ತ್ರ ಕೇಳಿದ್ರೆ ಆನಂದ ಆಗೋದಿಲ್ವಾ? ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವು, ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದ ತಿಮಂ ಮೋಕ್ಷಮೇತೆ ಭಜಂತೆ ಸದೇ. ಇನ್ನು ಮುಂದೆ ಭಗವದ್ಗೀತೆ ನೋಡ್ತಾ ಹೋಗಬೇಕು. ಭಗವಂತನಾದ ಕೃಷ್ಣ ಸ್ಥಿತಪ್ರಜ್ಞಸ್ಯ ಕಾಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತಹಿ ಕಿಂ ಪ್ರಭಾಷೇತ ಸಮಾಧೀತ ಕಿಮ ಪ್ರದೇತ ಕಿಂ ಅಂತ ಕೇಳಿದಾಗ ಸ್ಥಿತಪ್ರದಕ್ಷಿಣ ಹೇಳ್ತಾನೆ ಕೃಷ್ಣ. ಹಾಗಿರ್ತಾನೆ ಜ್ಞಾನಿ, ಹೀಗಿರ್ತಾನೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಅಂತ ಜ್ಞಾನಿಗಳ ರಕ್ಷಣೆ ಯಾರಿಗೆ ಅಪ್ಲೈ ಆಗುತ್ತೆ ಗೊತ್ತಾ? ಭೀಮಸೇನ ದೇವರಿಗೆ ಒಂದೇ. ಇನ್ಯಾರಿಗೂ ಅಂತ ಪರ್ಫೆಕ್ಷನ್ ಇಲ್ಲ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇ ವಾತ್ಮನಾ ತುಷ್ಟ ಚಿತ್ತಪ್ರಜ್ಞಸ್ತದೋಚ್ಯತೆ. ಭಗವದ್ಗೀತೆ ಎಲ್ಲ ಲಕ್ಷಣ ಕೂಡಿ ಬರೋದೆಲ್ಲ ಭೀಮಸೇನ ದೇವರಲ್ಲಿ. ಅಂದಮೇಲೆ ಅದು ಭೀಮನ ಸ್ತೋತ್ರ, ಅದಿಷ್ಟು ಕೂಡ ಭೀಮ ಇದ್ದಾಗಿರಬೇಕು ಅಂತ ಅರ್ಥ. ಅಂದಮೇಲೆ ಭೀಮಸೇನ ಪ್ರಾಣತತ್ವ ಹೇಗಿದೆ ಗೊತ್ತಾಯ್ತಲ್ಲ. ಈಗ ಇದನ್ನು ಅಪ್ಲೈ ಮಾಡಿ ಹನುಮಂತನಿಗೆ ಅಪ್ಲೈ ಆಗುತ್ತೆ, ಭೀಮಸೇನಿಗೆ ಅಪ್ಲೈ ಆಗುತ್ತೆ, ಆಚಾರ್ಯಗೆ ಅಪ್ಲೈ ಆಗುತ್ತೆ. ಅಂದರೆ ಮೂರು ಅವತಾರದಲ್ಲೂ ಕೂಡ ವಾಯುದೇವರು ಆಗಿದ್ದಾರೆ, ನೆನಪಿರಬೇಕು. ಮೂರು ಅವತಾರದಲ್ಲೂ ಪ್ರಾಣದೇವರು ಆಗಿದ್ದಾರಾದ್ರಿಂದ ಹಿತಪ್ರಜ್ಞರು. ಭಗವಂತನ ಆದೇಶ ಅರ್ಜುನ, ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮದಲ್ಲೇ ನಿನಗೆ ಅಧಿಕಾರ, ಫಲದಲ್ಲಿ ಅಲ್ಲ ಅಂತ ಭಗವಂತ ಹೇಳಿ ಫಲ ಕೇಳಬಾರ್ದು. ಇದರ ಭಗವದ್ಗೀತೆಯ ದೊಡ್ಡ ಎಸೆನ್ಸ್ ಅಂದರೆ ಫಲ ಕೇಳಬಾರ್ದು. ಇದನ್ನು ಇಡೀ ಎಲ್ಲಿ ಕಾಣ್ತೇವೆ ಗೊತ್ತಾ? ಫಲ ಕೇಳಬಾರ್ದು ಅನ್ನೋ ಮಾತನ್ನು. ಅದನ್ನು ನೂರಕ್ಕೆ ನೂರು ಪಾಲಿಸ್ತೇವರು ವಾಯುದೇವರು ಒಂದೇ. ಅದು ಯಾರು ವರ ಕೇಳ್ತಾರೆ? ಸಾಕ್ಷಾತ್ ರಾಮದೇವರು ಕೇಳ್ತಾರೆ. ಏನು ಬೇಕು ಹನುಮಂತ ನಿನಗೆ ವರನ? ಈ ರೀತಿ ವರನ ಭರತನೇ ಕೇಳಿಲ್ಲ, ರಾಮದೇವರು ಲಕ್ಷ್ಮಣನೇ ಕೇಳಲಿಲ್ಲ. ಕೇಳಿದ್ದು ಬರೀ ವಿಭೀಷಣನಿಗೆ ಕೊಟ್ಟಿಲ್ಲ ಭಗವಂತ, ಸುಗ್ರೀವನಿಗಿಲ್ಲ ಹನುಮಂತ, ನೀನೇನು ಬರಬೇಕು ಕೇಳು. ಇಂಥ ಒಂದು ಫೈನೆಸ್ಟ್ ಟಾಪಿಕ್ ಜಗತ್ತಿನ ಇತಿಹಾಸದಲ್ಲೇನೆ ಈ ರೀತಿಯಾಗಿ ವರವನ್ನು ಕೇಳು ಅಂತ ಹೇಳಿದವರು ರಾಮದೇವರು ಒಬ್ಬರೇನೆ. ಅದು ಹೇಳಿದ್ದು ಹನುಮಂತೇವರು ಒಂದೇನೆ. ಅದು ಹನುಮಂತೇವರು ಕೇಳಿದ್ದೇನು ಗೊತ್ತಾ? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹಾಸ ವಿವರ್ಜಿತಾ ಸದಾ, ನನಗೇನು ಫಲರೂ ಬೇಡ. ಸೊ ಭಗವದ್ಗೀತೆಯ ಮುಖ್ಯ ಲಕ್ಷ್ಯ ಯಾರಾಗ್ತಾರೆ? ವಾಯುದೇವರಾಗ್ತಾರೆ. ಅರ್ಜುನ ಇಷ್ಟೆಲ್ಲ ಮಾಡಿದರೂ ಕೂಡ ರಾಜುಪದಾಸ್ತ್ರ ಕೇಳಿದ್ದು ಫಲ ಅಲ್ವಾ? ಎಷ್ಟು ಕಡೆ ಫಲ ಅರ್ಜುನ ಕೇಳಿದರು? ಆದ್ರೆ ಇಲ್ಲಿ ಮಾತ್ರ ಭೀಮಸೇನ ಎಂದೂ ಕೇಳಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಮುಖ್ಯವಾಗಿ ಪ್ರಾಣತತ್ವದ ಹಿರಿಮೆ ಹೇಳ್ತಾ ಇದ್ದ. ಭೀಮಸೇನ ದೇವರ ದೃಷ್ಟಾಂತ, ವಾಯುದೇವರ ದೃಷ್ಟಾಂತ ಇಲ್ಲದೆ ಹೋಗಿದ್ದಿದ್ರೆ ಮಾ ಫಲೇಶು ಕದಾಚಾರ ಮಾತು ನಮಗೆ ಅರ್ಥನೇ ಆಗ್ತಿರಲಿಲ್ಲ. ಏನೋ ಸುಮ್ಮನೆ ಥಿಯರಿ ಆಗ್ತಿತ್ತೆ ಹೊರತು ಪ್ರಾಕ್ಟಿಕಲಿ ಒಬ್ಬರು ಕಾಣ್ತಿದ್ದಿಲ್ಲ ನಮಗೆ. ಇವತ್ತು ವಾಯುದೇವರು ಹಾಗಿದ್ದ. ಆ ರೀತಿ ಇದ್ದೊಬ್ರು ಮತ್ತೊಬ್ಬರು ಅಂದರೆ ದ್ರೌಪದಿ ದೇವಿ. ಜೀವನದಲ್ಲಿಗೆ ಒಬ್ಬ ಹೆಂಗಸಿಗೆ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣದ ಪ್ರಸಂಗ ಅಂದರೆ ಅದಕ್ಕಿಂತ ಕೆಡಕ ನಿಮಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆ. ಎಂಥವರು ದಾರಿ ತಪ್ಪಿ ಹೋಗ್ತಾರೆ. ತುಂಬ ಟೆನ್ಷನ್ ಬಂದ ಕಾಲಕ್ಕೆ ಧರ್ಮ ಮೂಲೆ ಹೋಗಿಬಿಡುತ್ತಾರೆ. ಧರ್ಮ ವಿಚಾರ ಆಮೇಲೆ ಮಾಡು, ಪ್ರಾಣ ಉಳಿಸೋಣ ಅಂತ ಹೇಳುತ್ತಾರೆ, ಮಾನ ಉಳಿಸೋಣ ಅಂತ ಹೇಳುತ್ತಾರೆ. ಆದರೂ ದ್ರೌಪದಿ ಏನು ಮಾಡಿದ್ರಂತ ಗೊತ್ತಾ? ಮಹಾಭಾರತ ಸರಿಯಾಗಿ ಓದಿರೋದಿಲ್ಲ. ಆಚಾರ ಸಂಗ್ರಹ ಮಾಡ್ತಾರೆ, ವಿಕೃಷ್ಯ ವಾಣೆ ವಸನೇತು ಕೃಷ್ಣ ತಸ್ಮಾರ ಕೃಷ್ಣಂ ಸುವಿಶೇಷತು. ಕೃಷ್ಣ ಕೃಷ್ಣ ಅಂತ ಸ್ಮರಣೆ ಮಾಡಿದರೆ ಹೊರತು ಫಲ ಕೇಳಲಿಲ್ಲ ನೆನಪಿರುತ್ತೆ. ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ದ್ರೌಪದಿ ಫಲ ಕೇಳಿದ್ರಂತ ಫಲಕ್ಕೆ ಆಚಾರ ಬರೀತಾರೆ, ಫಲ ಕೇಳಿಲ್ಲ, ಫಲ ಕೇಳಿಲ್ಲ, ಕೃಷ್ಣ ಫಲ ಕೊಡೋದು ಬಿಟ್ಟಿಲ್ಲ, ಆ ವಿಚಾರ ಬೇರೆ. ದ್ರೌಪದಿ ಕೇಳಿದ್ದು ಕೃಷ್ಣ ಫಲ ಕೊಡಲಿಲ್ಲ, ದ್ರೌಪದಿ ಫಲ ಕೇಳಲಿಲ್ಲ ಆ ಸಮಯದಲ್ಲಿ. ಅದಕ್ಕೆ ಮಾ ಫಲೇಶು ಕದಾಚಾರ, ಅದು ದ್ರೌಪದಿ ಇರ್ಕೊಂಡ ಪ್ರಾಣತತ್ವನೇ, ಪ್ರಾಣತತ್ವದ ಹೆಂಡತಿ ತಾನೆ. ಪ್ರಾಣತತ್ವದ ಹೆಂಡತಿನೇ ಆಗಿದ್ದ ಪ್ರಾಣದೇವರು ಆಗಿರಬೇಕು. ಆ ದೃಷ್ಟಿಯಲ್ಲೂ ಕೂಡ ದ್ರೌಪದಿಯ ಮಹತ್ವವು ಕೂಡ ಅದು ಪ್ರಾಣದೇವರ ಮಹತ್ವವಾಗೋದ್ರಿಂದಾಗಿನೇ ಯೋಚನೆ ಮಾಡಬೇಕಾಗ್ತದೆ. ಗಂಡನಿಗೆ ತಕ್ಕ ಹೆಂಡತಿ ಹೊಂದಿದ್ದವರು ಅಂದರೆ ಸಾಕ್ಷಾತ್ ಪ್ರಾಣದೇವರು, ಸಾಕ್ಷಾತ್ ಶಿವಪಾರ್ವತಿಯೇ ಸಾಧ್ಯವಾಗಲಿಲ್ಲ. ಅದು ದಕ್ಷಯಜ್ಞ ಧ್ವಂಸಕ್ಕೆ ಹೋಗಬೇಡ ಅಂತ ರುದ್ರದೇವರು, ಹೋಗಿ ಹೋಗ್ತೇನೆ ಅಂತ ಪಾರ್ವತಿ ದಕ್ಷಯಜ್ಞ ಪ್ರಸಂಗದೊಳಗೆ. ಅವರಿಬ್ಬರ ಹೊಂದಾಣಿಕೆ ಬರಲಿಲ್ಲ. ಇವರಲ್ಲಿ ಹಾಗಲ್ಲ, ಆಶ್ಚರ್ಯ ನೋಡಬೇಕು. ದ್ರೌಪದಿ ದೇವಿಗೆ ಅಂತ ಪ್ರಸಂಗ ಬಂದರೆ ಒಂದು ಮಾತು ಭೀಮಸೇನ ಬರೆಯಲ್ಲ ದ್ರೌಪದಿ ದೇವಿ. ಯಾಕೆ ಗೊತ್ತು? ಅವ್ರು ಯಾಕೆ ಬಿಟ್ಟಿದ್ದಾರೆ ಅಂತ ಹೇಳಿ ಭೀಮಸೇನ ಒಂದು ಮಾತು ದ್ರೌಪದಿ ಹೇಳೋದಿಲ್ಲ. ಇಬ್ಬರು ಆ ರೀತಿ ಇದ್ದಾರಂತೆ. ಅನಾದ್ಯನಂತ ಕಾಲದಲ್ಲಿ ಒಂದು ಬಾರಿಯೂ ಜಗಳ ಆಡದೇ ಇರತಕ್ಕಂಥ ದಂಪತಿಗಳು ಅಂದರೆ ಈ ಲಕ್ಷ್ಮೀನಾರಾಯಣ ಬಿಟ್ಟುಬಿಡಿ, ಸಾಕ್ಷಾತ್ ಅವರು ಪರತತ್ವದಲ್ಲಿ ಸೇರಿಬಿಡುತ್ತಾರೆ. ಈಶ್ವರ ಕೋಟಿ ಪ್ರವಿಷ್ಟರು, ಜೀವಕೋಟಿಯಲ್ಲಿ ಇವರಿಬ್ಬರು ಅಂತ ಅರ್ಥ ಮಾಡಿಕೊಂಡಾಗ ನಮಗೆ ಯಾವ ಸಂಶಯನೂ ಬರೋದಿಲ್ಲ. ಪ್ರಾಣತತ್ವದ ಮಹಿಮೆ ಎಷ್ಟು ಶ್ರೇಷ್ಠ ಅಂತ ಗೊತ್ತಾಗ. ಇನ್ನು ಮುಂದೆ ಹೋಗಬೇಕಾಗಿ ಭಗವಂತ ಹೇಳ್ತಾನೆ ಅರ್ಜುನ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ತೇ ವಿಮುಹ್ಯತಿ ಸ್ಥಿತ್ವಾಶ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅರ್ಜುನ ಇಷ್ಟೊತ್ತು ಹೇಳಿದನಲ್ಲ, ಇದು ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ಯಾವಾಗಲೂ ಇರಬೇಕು. ಅಂತ್ಯಕಾಲದಲ್ಲಿ ಪೂರ್ಣ ಮತ್ತೆ ಇರಬೇಕು ಅಂತ ಹೇಳ್ತಾನೆ ಪರಮಾತ್ಮ. ಅಂತ್ಯಕಾಲದಲ್ಲಿ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ತೆ ವಿಮುಹ್ಯತಿ ಸ್ಥಿತ್ವಾಶ್ಯಾಂ ಅಂತಕಾಲೇಪಿ. ಅಂತಕಾಲದಲ್ಲೂ ಕೂಡ ಈ ಸ್ಮರಣೆ ಬರುತ್ತಲ್ಲ, ಅವನು ಬ್ರಹ್ಮ ನಿರ್ವಾಣ ಮೃಚ್ಛತಿ, ಅವನು ನನ್ನ ಹತ್ರ ಬರ್ತಾನೆ ಅಂತ ಹೇಳ್ತಾನೆ. ಅಂತಕಾಲದಲ್ಲಿ ವಿಶೇಷವಾಗಿರಬೇಕು. ಈ ಮಾತನ್ನು ಪಾಲಿಸ್ತೇವರು ಯಾರು ಗೊತ್ತಾ? ಗಾಳಿ ಸ್ತೋತ್ರ ಓದಬೇಕು ಮಧ್ವಾಚಾರ್ಯರು. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ ಗಣಂತೋಂತಂ ಯದ್ಗುಣಾನಾಂ ಅಜಾದಯ. ಕೃಷ್ಣನ ಸಂದೇಶ, ಆಚಾರ್ಯರ ಉಪದೇಶ, ಎರಡು ಒಂದಕ್ಕೂ ಸಿಂಕ್ರನೈಸ್ ಆಗ್ತಾ ಇದೆ. ಆ ರೀತಿ ಅಂತಕಾಲ ಬಂತು ಅಂದ್ರೆ ಮನುಷ್ಯ ಅಯ್ಯೋ ಅಪ್ಪನೇ ಹೊರತು ಬೇರೆ ಮಾತು ಬರೋದಿಲ್ಲ, ನಾರಾಯಣ ಶಬ್ದ ಬರೋದಿಲ್ಲ, ನೋಡೋರಿಗೆ ಬರೋದಿಲ್ಲ, ಸಾಯೋರಿಗೆ ಬರೋದಿಲ್ಲ. ಆದರೆ ಬಂದಿದ್ದು ಯಾವ ಕಾಲಕ್ಕೂ ಕೂಡ ಪರಮಾತ್ಮನ ಉಪದೇಶವನ್ನು ಪಾಲನೆ ಮಾಡೋದು ಅಂದರೆ ಸಂತತ ಚಿಂತನೆ ಪ್ಲಸ್ ಅಂತ್ಯಕಾಲಕ್ಕೆ ವಿಶೇಷ ಚಿಂತನೆ ಎರಡನ್ನೂ ತೋರಿಸಿಕೊಟ್ಟವರು ವಾಯುದೇವರಾದ್ದರಿಂದಾಗಿನೇ ಪ್ರಾಣತತ್ವದ ಹಿರಿಮೆ ಎಷ್ಟು ಸ್ಪಷ್ಟವಾಗಿ ಮತ್ತೊಮ್ಮೆ ಕಾಣುತ್ತೆ ನೋಡಿ. ಇನ್ನೂ ಮುಂದೆ ಹೋಗೋಣ, ಅದಕ್ಕಲ್ಲದೆ ಜಂಪ್ ಮಾಡ್ಕೊತ ಹೋಗ್ಬೇಕಷ್ಟೇ. ಎಲ್ಲೋದ್ರೂ ದೃಷ್ಟಾಂತ ಸಾಕಷ್ಟು ಸಿಗುತ್ತೆ ನಮಗೆ, ಪ್ರತಿ ಶ್ಲೋಕದ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇನ್ನು ಭಗವದ್ಗೀತೆಯ ಭಾರಿ ದೊಡ್ಡ ಸಂದೇಶ ಏನು ಗೊತ್ತಾ ಅರ್ಜುನ? ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜಗತ್ತಿನಲ್ಲಿ ಭಾರಿ ದೊಡ್ಡ ವಸ್ತು ಯಾವುದು ಗೊತ್ತಾ? ಜ್ಞಾನ. ನಮಗದು ಭಾರಿ ಸಣ್ಣ ವಸ್ತು ಅಂತ ತಿಳ್ಕೊಳ್ಳೋದು ಜ್ಞಾನನ. ಜ್ಞಾನನ ಅಯ್ಯೋ ಪಾಪ ಅಂದ್ಬಿಡ್ತಾರೆ, ಜ್ಞಾನಿ ಆಗ್ತಾರೆ ಅಂದರೆ ಪಾಪ ಅಂದ್ರೆ, ಧನಿ ಆಗ್ತಾರೆ ಅಂದರೆ ಭಾರಿ ಖುಷಿ ಆಗ್ತದೆ, ಧನ ಅಂದರೆ ಮನುಷ್ಯನ ಮೈಯೆಲ್ಲ ಅರಳಿಬಿಡುತ್ತದೆ, ಜ್ಞಾನ ಅಂದರೆ ಡಲ್ ಆಗಿಬಿಡ್ತಾನೆ ಮನುಷ್ಯ. ಭಗವಂತ ಹೇಳ್ತಾರೆ ಜ್ಞಾನಕ್ಕಿಂತ ದೊಡ್ಡ ಪದಾರ್ಥ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಪದ ಸರಿಯಾಗಿ ನೆನ್ಬಿಟ್ಕೊಂಡಿರ್ಬೇಕು. ಹಾಗಿದ್ರೆ ಜ್ಞಾನಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಪ್ರಶ್ನೆ. ಜ್ಞಾನಕ್ಕೆ ಅಭಿಮಾನಿ ದೇವತೆ ಯಾರು? ತಂತ್ರಸಾರದಲ್ಲಿ ಆಚಾರ ಹೇಳ್ತಾರೆ ಜ್ಞಾನಕ್ಕೆ ಅಭಿಮಾನ ಜ್ಞಾನಾಭಿಮಾನಿನೇ ವಾಯವೇ ನಮಃ. ಜ್ಞಾನಾಭಿಮಾನಿ ವಾಯುದೇವರು ಅಂದಮೇಲೆ ನಹಿ ಜ್ಞಾನೇನ ಸದೃಶ್ಯಂ ಅಂದ್ರು ಒಂದೇ, ಭೀಮಸೇನ ಸಮೋ ನಾಸ್ತಿ ಅಂದ್ರು ಒಂದೇ. ಕೃಷ್ಣ ಡಿಕ್ಲೇರ್ ಮಾಡ್ತಾನೆ ಹರಿ ವಾಯುದೇವರು ಜೀವೋತ್ತವರು ಅಂತ ಕೃಷ್ಣ ಹೇಳ್ತಾನೆ ಅಂದಮೇಲೆ ನಹಿ ಜ್ಞಾನೇನ ಸದೃಶ್ಯಂ ಮಾತಿಗೆ ಸ್ಪಷ್ಟವಾಗಿ ವಾಯು ಜೀವೋತ್ತಮತ್ವ ಅರ್ಥ. ಟೀಕಾರಾಯರು ಹೇಳ್ತಾರೆ ಆಚಾರ್ಯ ಸ್ವರೂಪ ಎಂಥದ್ದು ಗೊತ್ತಾ? ಧರ್ಮ ವಿಜ್ಞಾನ ಐಶ್ವರ್ಯ, ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯ ಶಾಲಿನ ಆನಂದ ತೀರ್ಥ ಭಗವತ್ಪಾದಾನ್ ಒಂದೇ ನಿರಂತರಂ. ಇತ ತಾತ್ಪರ್ಯದ ನ್ಯಾಯದೀಪಿಕೆಯಲ್ಲಿ ಮಂಗಳ ಶ್ಲೋಕದಲ್ಲಿ ಆಚಾರ್ಯರು ಸ್ತೋತ್ರ ಮಾಡ್ತಾರೆ ಜೈತೀರ್ಥರು. ಧರ್ಮ ವಿಜ್ಞಾನ ವೈರಾಗ್ಯ ಮತ್ತು ಪರಮೈಶ್ವರ್ಯದ ಸ್ವರೂಪರಂತ ವಾಯುದೇವರು, ಜ್ಞಾನ ಸ್ವರೂಪರು ವಾಯುದೇವರು. ಅಂದಮೇಲೆ ಭಗವದ್ಗೀತೆ ಜ್ಞಾನ ದೊಡ್ಡದು ಅಷ್ಟೇ ಇಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಅದು ಈಕ್ವಲೆಂಟು ಮತ್ತೆ ಯಾವುದೂ ಇಲ್ಲ. ನೆನಪಿರಬೇಕು ಜ್ಞಾನಕ್ಕಿಂತ ದೊಡ್ಡದಿಲ್ಲ, ಜ್ಞಾನಕ್ಕೆ ಸಮನೂ ಮತ್ತೊಂದಿಲ್ಲ. ಅಷ್ಟು ದೊಡ್ಡದು ಜ್ಞಾನ ಅಂದ್ರೆ ಒಂದೇ, ಭೀಮನ ಸಮ ಇಲ್ಲ, ಪ್ರಾಣದೇವರ ಸಮ ಇಲ್ಲ. ಇನ್ನೊಂದು ಆಶ್ಚರ್ಯ ಅಂದರೆ ಬೇರೆ ಎಲ್ಲ ತತ್ವಗಳು ಕೂಡ ಒಮ್ಮೊಮ್ಮೆ ಚೇಂಜ್ ಆಗುತ್ತೆ. ಮತ್ತು ಉದಾಹರಣೆಗೆ ಇಂದ್ರದೇವರು ವಾಲಿ, ವಾಲಿಯಾಗಿದ್ದಾಗ ಬಹಳ ಸಾಮಾನ್ಯ ಮಟ್ಟದ ಜೀವನವಾಯಿತು. ಅಷ್ಟೇ ಅಲ್ಲ, ರಾಮದೇವರಿಂದ ಪ್ರಾಣ ಬಿಡಬೇಕಾಯಿತು ವಾಲಿ, ನೆನಪಿರಬೇಕು. ರಾಮದೇವರಿಂದ ಸತ್ತೋಗಿ ಬಿಡ್ತಾನೆ. ಆದರೆ ಅರ್ಜುನನಾಗಿದ್ದಾಗ ಭಾರಿ ಮೇಲೆ ಬಂದು ಬಿಡ್ತಾನೆ, ಅರ್ಜುನನಾಗಿದ್ದಾಗ ಮೇಲೆ ಬಂದ, ವಾಲಿಯಾಗಿದ್ದಾಗ ಸೋತು ಬಿಟ್ಟ. ಒಬ್ಬೇ ದೇವತೆ, ಎರಡು ಕಡೆ ಒಂದೇ ರೀತಿ ಇಲ್ಲ, ನೆನಪಿರಬೇಕು. ಈ ಪ್ರಾಣತತ್ವ ಹಾಗಲ್ಲ, ಎಲ್ಲ ಕಾಲಕ್ಕೂ ಒಂದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ಹನುಮಂತನಾಗಿಯೂ ಹಾಗೇನೆ, ಭೀಮನಾಗಿಯೂ ಹಾಗೇನೆ, ಮಧ್ವಾಚಾರ್ಯಾಗೂ ಹಾಗೇನೆ. ಇಡೀ ನಮ್ಮ ರಾಮಾಯಣ ಮಹಾಭಾರತ ಓದೋದು ಕಥೆ ಕೇಳಕ್ಕಲ್ಲ, ತತ್ವ ವಿವರಿಸೆ ಮಾಡಲಿಕ್ಕೆ. ಆಚಾರ್ಯ ದೊಡ್ಡ 18ನೇ ಅಧ್ಯಾಯ ತಾತ್ಪರ್ಯ ಓದಬೇಕು. ಎಂಥೆಂಥ ದೇವತೆಗಳು ಕೂಡ ಅವತಾರ ರೂಪದಲ್ಲೂ ದಾರಿ ತಪ್ತಾರೆ, ಮೂಲ ರೂಪದಲ್ಲೂ ದಾರಿ ತಪ್ತಾರೆ, ಒಂದೊಂದು ರೂಪದಲ್ಲೂ ದಾರಿ ತಪ್ತಾರೆ, ಒಂದೊಂದು ವಯಸ್ಸಿನಲ್ಲಿ ಬದಲಾಗ್ತಾರೆ. ಆದರೆ ವಾಯುದೇವರು ಮಾತ್ರ ಯಾವುದೇ ರೂಪ ಆಗಲಿ, ಎಷ್ಟೇ ತ್ರೇಣ್ಣುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥವೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ಆಚಾರ್ಯರು ಮಾತಿದ್ದು ಒಂದು ರೂಪಾಣಿ ದಿವ್ಯಾನ್ಯಲಂ, ವಾಯುದೇವರ ಮೂರು ರೂಪಗಳು ದಿವ್ಯ ರೂಪಗಳೇ. ಇಂದ್ರದೇವರ ವಾಣಿ ರೂಪ ದಿವ್ಯ ಅಲ್ಲ, ಅರ್ಜುನ ರೂಪ ದಿವ್ಯ, ಸೂರ್ಯದೇವರ ಸುಗ್ರೀವ ರೂಪ ದಿವ್ಯ, ಕರ್ಣ ರೂಪ ದಿವ್ಯ ಅಲ್ಲ, ಆದರೆ ವಾಯುದೇವ ಎಲ್ಲ ರೂಪಗಳು ದಿವ್ಯ. ಇದನ್ನು ಅರ್ಥ ಮಾಡಿಕೊಂಡ್ರೆ ರೂಪ ಮೇತತ್ರಯಂ ಮಹಾತ್ಮನಃ ಅಂತ ಆಚಾರ್ಯರ ಮಾತು. ಇದೆಲ್ಲ ಜ್ಞಾನ ನಮಗಿದ್ದಾಗ ವಾಯುದೇವರು ಮೂಲದಲ್ಲೂ ಹಾಗೆ ಅವತಾರದಲ್ಲೂ ಹಾಗೆ, ಹರಿ ಸರ್ವೋತ್ತಮನಾಗಿ ಪ್ರತಿ ಕ್ಷಣದಲ್ಲೂ ಹೇಗೆ ಇದ್ದಾನೋ, ಜೀವೋತ್ತಮರಾಗಿ ವಾಯುದೇವರು ಪ್ರತಿ ಕ್ಷಣದಲ್ಲೂ ಹಾಗಿರೋದ್ರಿಂದ ವಾಯು ಜೀವೋತ್ತಮತ್ವ ಅನ್ನೋದು ಶ್ರೇಷ್ಠವಾದ ತತ್ವ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇನ್ನೊಂದು, ನಮಗೇನಿದ್ರೂ ಮೋಕ್ಷ ಆಗೋದಿಲ್ಲ, ಜ್ಞಾನ ಇದ್ರೆ ಒಂದೇ ಮೋಕ್ಷ. ಇದು ಅರ್ಥ ಆಗುತ್ತೆ, ಏನಿದ್ರೂ ಮೋಕ್ಷ ಆಗೋದಿಲ್ಲ, ಜ್ಞಾನ ಇದ್ರೆ ಮಾತ್ರ ಮೋಕ್ಷ. ನಮಗೆ ಯಾರು ಗುರುಗಳಾದರೂ ಮೋಕ್ಷ ಆಗೋದಿಲ್ಲ, ಮಧ್ವಾಚಾರ್ಯ ಗುರುಗಳಾದರೆ ಮೋಕ್ಷ ಮಾತ್ರ ಮೋಕ್ಷ. ಪ್ರಾಣತತ್ವ ಬರಲಿಲ್ಲ ಮತ್ತೆ ಈಗ ಯಾರಿಂದ ಮೋಕ್ಷ ಆಗುತ್ತೋ ಅವರು ನಿಜವಾದ ಗುರುಗಳು. ಭೀಮಸೇನಿಂದ ಮಧ್ವಾಚಾರ್ಯದ ಮೋಕ್ಷ ಹಾಗೆ ಆಗೋದ್ರಿಂದ ನಿಜವಾದ ಗುರುಗಳು. ಅರ್ಜುನಾದಿಗಳು ಮುಖ್ಯ ಗುರುಗಳಾಗೋದಿಲ್ಲ, ಯಾಕೆ ಅವರೇ ಕನ್ಫ್ಯೂಸ್ ಮಾಡಿಕೊಂಡಿದ್ದಾರೆ ಒಂದು ಕಾಲಕ್ಕೆ. ವಾಯುದೇವರಿಗೆ ಆ ಪ್ರಸಂಗ ಇಲ್ಲ, ಆದ್ದರಿಂದಾಗಿನೇ ಜ್ಞಾನದಿಂದ ಮೋಕ್ಷ. ಆಚಾರ್ಯರು ಅಣುಭಾಷ್ಯದಲ್ಲಿ ಹೇಳ್ತಾರೆ, ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ ಜ್ಞಾನೇನೈವ ಪರಂಪದಂ. ಅಂದರೆ ವಾಯುದೇವರಿಂದನೇ ಮೋಕ್ಷ, ಬೇರೆಯವರಿಂದ ಮೋಕ್ಷ ಇಲ್ಲ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಮೋಕ್ಷ ಕೊಡೋದು ದೇವರು, ಮೋಕ್ಷ ಕೊಡಿಸೋದು ವಾಯುದೇವರು. ಇನ್ಯಾರ ಕೈಗೂ ಈ ರೀತಿ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಈ ಭಗವದ್ಗೀತಾ ತತ್ವ ಅಂದರೆ ಸ್ಪಷ್ಟವಾಗಿ ಕಾಣತಕ್ಕಂಥದ್ದು, ಎಲ್ಲಿ ನೋಡಿದರೂ ಕೂಡ ಹರಿ ಸರ್ವೋತ್ತಮತ್ವ ವಾಯುಜೀವೋತ್ತಮ. ಇನ್ನೂ ಮುಂದೆ ಹೋಗೋಣ. ಮುಂದೇನು ಒಂದು ಘಟ್ಟ ಭಗವಂತ ಹೇಳ್ತಾನೆ ಅರ್ಜುನ, ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಎಲ್ಲವರು ವಾಸುದೇವ ಅಂತ ತಿಳ್ಕೊಳ್ತಾನಲ್ಲ ಆತ ಮಹಾತ್ಮ ಅಂತವ್ರು ಸಿಗೋದು ಭಾರಿ ಕಷ್ಟ. ವಾಸುದೇವ ಸರ್ವಂ, ಆ ಮಾತು ಹೇಗಿದೆ ಅಂದರೆ ಸರ್ವಂ ಖಲ್ವಿದಂ ಬ್ರಹ್ಮ ಇದ್ದಾಗ ವಾಸುದೇವ ಸರ್ವಂ. ಅದಕ್ಕೇನರ್ಥ ಅಂದರೆ ಎಲ್ಲ ಕಾಲಕ್ಕೂ ಎಲ್ಲವೂ ದೇವರ ಕೈಯಲ್ಲೇ ಇದೆ, ವಾಸುದೇವನ ಕೈಯಲ್ಲೇ ಇದೆ ಅಂತ ತಿಳ್ಕೊಳ್ತಾರಲ್ಲ ಅಂತವ್ನು ಸಿಗೋದು ಭಾರಿ ಕಷ್ಟ. ನಾವು ಸಮ ನಮ್ಮ ಕೈಲಿದೆ ಅಂತ ತಿಳ್ಕೊಳ್ಳೋದು ಜಾಸ್ತಿ, ಎಲ್ಲ ನಮ್ಮ ಕೈಲಿದೆ ರೀ ಡೋಂಟ್ ವರಿ ಅಂತ ಹೇಳಿದ್ದ. ಎಲ್ಲವೂ ಎಲ್ಲ ಕಾಲಕ್ಕೂ ಪರಮಾತ್ಮನ ಕೈಯಲ್ಲಿದೆ ಅಂತ ತಿಳ್ಕೊಳ್ಳೋರು ಮಹಾತ್ಮರು. ತಿಳ್ಕೊಳ್ಳೋರು ಯಾರು ಅಂದರೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ಪ್ರತಿ ಕ್ಷಣದಲ್ಲೂ ಆ ಚಿಂತನೆ ಇರಬೇಕು ಮನುಷ್ಯನಿಗೆ. ಆ ಚಿಂತನೆ ಸಾಮಾನ್ಯವಾಗಿ ಸಂಕಟ ಬಂದಾಗ ಬರೋದಿಲ್ಲ, ದುಃಖ ಬಂದಾಗ ಬರೋದಿಲ್ಲ. ಅದು ಕೂಡ ತನಗೆ ಆಪತ್ತು ಬಂದಾಗ ಮರೆತು ಬಿಡ್ತಾನೆ, ತನ್ನ ಹೆಂಡತಿ ಮಕ್ಕಳಿಗೆ ಬಂದಾಗಲಂತೂ ಮೊದಲು ಮರೆತು ಬಿಡ್ತಾನೆ. ಭೀಮಸೇನ ದೇವರು ವಾಸುದೇವ ಸರ್ವಂ ಅಂತ ತಿಳ್ಕೊಂಡವರು ಅನ್ನೋದಕ್ಕೆ ಸಭಾಪರ್ವದ ಘಟ್ಟ. ವಸ್ತ್ರಾಪರಣ ನಡೀತಾ ಇರ್ತದೆ, ಶುರು ಮಾಡಿದ್ದಾನೆ ದುಶ್ಯಾಸನ. ಆವತ್ತಿನಲ್ಲಿ ಎಂಥವನು ಕೂಡ ಏನು ಮಾಡ್ತಿದ್ದ ಗೊತ್ತಾ, ಇನ್ನು ದೇವರಿಗೆ ನಮಸ್ಕಾರ, ದೇವ್ರ ತಂಟೆ ಹೋಗೋದು ಬೇಡ, ನಾನು ಪ್ರಯತ್ನ ಮಾಡ್ತೀನಿ ಬಂದು ಬಿಡ್ತಿದ್ರ, ಬಿಡ್ಸಕ್ಕೆ ಮುಂದೆ ಹೋಗ್ಬಿಡ್ತಿದ್ರು ಏನಾರ ಆಗಲಿ. ಆದರೆ ಭೀಮಸೇನ ದೇವರು ಏನು ಮಾಡಿದ್ರು ಗೊತ್ತಾ, ಸುಮ್ಮನೆ ಇದ್ದಾರೆ, ದುಶ್ಚಿಂತೆ ಆಗಿದ್ದು ಬಿಟ್ಟಿದ್ದಾರೆ. ಯಾತಕ್ಕೆ ಆಚಾರ್ಯರು ಬರೀತಾರೆ ಯಾತಕ್ಕೆ ಸುಮ್ಮನೆ ಇದ್ದಿತ್ತು ಅಂದರೆ, ಕೃಷ್ಣನ ಸಂಕಲ್ಪ ಈಗ ಏನೂ ಮಾಡಬಾರದು ದುರ್ಯೋಧನನ್ನ, ಮುಂದೆ ಕೊಲ್ಲಬೇಕು. ಇದರೊಳಗೆ ಕೃಷ್ಣನ ಸಂಕಲ್ಪ ಒಂದು ಕಡೆಗೆ, ಹೆಂಡತಿಗೆ ಆಪತ್ತು ಒಂದು ಕಡೆಗೆ, ಹೆಂಡತಿಗೆ ಭಾರಿ ಆಪತ್ತಿದೆ ಒಂದು ಕಡೆಗೆ, ಕೃಷ್ಣನ ಸಂಕಲ್ಪ ಒಂದು ಕಡೆಗಿದೆ. ಇದರಲ್ಲಿ ಏನಾದ್ರು ಕ್ರ್ಯಾಶ್ ಬಂದರೆ ಸಾಮಾನ್ಯ ಮನುಷ್ಯ ಕೂಡ, ನರಹರಿ ತೀರ್ಥರು ಹೇಳ್ತಾರೆ, ನಾವು ಏನು ಸಿರಿಪತಿಯನ್ನು ಬೈದರೆ ಕೇಳುತ್ತಾ ನಗುವೆ, ಸತ್ಯಗಳನ್ನ ಬೈದರೆ ನಾವು ಬೈವೆ ಅಂತ ಹೇಳ್ತಾರೆ. ಲಕ್ಷ್ಮೀಪತಿಯನ್ನು ಬೈದರೆ ಯಾರು ಕೇರ್ ಮಾಡೋದಿಲ್ಲವಂತೆ, ತನ್ನ ಹೆಂಡತಿ ಅಂತ ಅಷ್ಟೇ ಹೊಡೆಯಕ್ಕೆ ಹೋಗೇ ಬಿಡ್ತಾರೆ, ನರಪೇತನ ಮಟ್ಟ ಹೊಡೆಯಕ್ಕೆ ಹೋಗ್ತಾನೆ, ಅಷ್ಟ ಅಭಿಮಾನ ಇರ್ತದೆ. ಅಂಥದ್ದು ಭೀಮಸೇನರು ಸುಮ್ಮನೆ ಇದ್ದಾರೆ ಅಂದರೆ ಏನು ಗೊತ್ತಾ, ಕೃಷ್ಣ ಸಂಕಲ್ಪ ದೊಡ್ಡದು. ಅದು ಹೆಂಡತಿ ಮೇಲಿನ ಮೋಹವನ್ನು ಈ ರೀತಿ ಗೆಲ್ಲೋದು ಅಂದರೆ ವಿಶ್ವದ ಇತಿಹಾಸದಲ್ಲಿ ಅವರೊಬ್ಬರಿಗೆ ಸಾಧ್ಯವಾಗಿತ್ತು. ಅದೇ ರಾಮಾಯಣ ಗೌತಮರ ಕಥೆ ಹೇಳುತ್ತದೆ. ಗೌತಮರು ಎಲ್ಲ ವಿಷಯದಲ್ಲಿ ಗೆದ್ದು ಬಿಟ್ಟಿದ್ದರು, ಹೆಂಡತಿ ಬಗ್ಗೆ ಮಾತ್ರ ಮೋಹ ಇತ್ತು ಅವರಿಗೆ. ಅದಕ್ಕೆ ಇಂದ್ರದೇವರು ಏನು ಮಾಡಿದರು ಗೊತ್ತಾ, ಗೌತಮರ ವೇಷದಲ್ಲಿ ಬಂದು ಅಹಲ್ಯ ಒಂದು ಪ್ರದರ್ಶನವನ್ನು ಮಾಡಿದರು. ಆ ಸಮಯಕ್ಕೆ ಗೌತಮರು ಬ್ಯಾಲೆನ್ಸ್ ಕಳ್ಕೊಂಡ್ರು, ಶಾಪ ಕೊಟ್ಬಿಡ್ತಾರೆ ತಕ್ಷಣ. ಅಂದರೆ ಹೆಂಡತಿಯನ್ನು ಕೆಣಕಿದ್ದಕ್ಕೆ ಗೌತಮರು ಗೆಲ್ಲಕ್ಕಾಗಲಿಲ್ಲ, ಅದೇ ಹೆಂಡತಿಯನ್ನು ಕೆಳಗೆ ಭೀಮಸೇನ ಏನೋ ಮಾಡೋಕ್ಕಾಗಲಿಲ್ಲ. ಅಂದರೆ ಹೆಂಡತಿಯ ಮೇಲಿನ ಮೋಹವನ್ನು ಗೆದ್ದವರು ಅಂದರೆ ಇಡೀ ವಿಶ್ವದ ಇತಿಹಾಸದಲ್ಲಿ ವಾಯುದೇವರು. ಇದು ಪ್ರಾಣತತ್ವದ ಮಹಿಮೆ. ಆ ದೃಷ್ಟಿಯಿಂದ ವಾಸುದೇವ ಸರ್ವಂ ಎಲ್ಲ ಚೆನ್ನಾಗಿ ಎಲ್ಲ ಬಳಸ್ತಿದ್ದ ಕಾಲಕ್ಕೆಲ್ಲ ದೇವರದ್ದು ಒಂಬತ್ತು ಸರಿನೇ. ವ್ರತದಡಿಗೆ ಎರಡನೇ ಸತಿ ಕೇಳಲಿಲ್ಲ ಎಷ್ಟು ಬರುತ್ತೆ ಗೊತ್ತಾಗ, ಯಾರು ಮಾಡಿ ಇನ್ಮೇಲೆ ದೇವಸ್ಥಾನಕ್ಕೆ ಬರಬಾರ ತೀರ್ಮಾನ ಮಾಡಿಬಿಡ್ತಾರೆ, ಟೆಂಪ್ಟ್ ಆಗಿಬಿಡ್ತಾನೆ ಮನುಷ್ಯ. ಏನು ಎಷ್ಟು ಹಸಿವಾಗಿತ್ತು, ಎರಡು ಏಕಾಚಿ ಉಪವಾಸ, ದ್ವಾಸ್ಯ ಪಾಳಣೆ ಡಲ್ಲಾದರೆ ಅಷ್ಟು ಸಿಟ್ಟು ಬರುತ್ತೆ ಬ್ರಾಹ್ಮಣನಿಗೆ. ಅಂತ ಹೊತ್ತಲ್ಲಿ ಹೆಂಡತಿನಿ ಕೆಣಕಿದರೆ ಯಾವನು ಸುಮ್ಮನಿರ್ಲಕ್ಕಾಗೋದಿಲ್ಲ. ಹೇಳ್ತಾರೆ ಎಂಥ ಹೆಂಡತಿ ಅಂತ ಗಂಡ, ಅಂತ ಆಪತ್ತಿನಲ್ಲೂ ಕೂಡ ಬಿಡಿಸಕ್ಕೆ ಹೋಗಲೇ ಇಲ್ಲ, ಶಪಥ ಮಾಡಿದರೆ ಹೊರಟು ಹೊಡಿಲಕ್ಕೆ ಬಿಡಿಸಕ್ಕೆ ಹೋಗಲಿಲ್ಲ. ಆ ಎಂಥ ಹೆಂಡತಿ ದ್ರೌಪದಿ ದೇವಿ, ಇಷ್ಟಾದರೂ ಗಂಡ ಸುಮ್ಮನೆ ಕೂಡ ಅನ್ಕೊಳ್ಳೇ ಇಲ್ಲ ಅಂತವ್ರು. ವಜ್ರಾಜ ಸ್ವಾಮಿಗಳು ಬರೀತಾರೆ, ಎಷ್ಟು ಆಚಾರ್ಯರು ಬರೀತಾರೆ ಮತ್ತೆ, ಸಾಹಿ ಭೀಮ ಮನೋವೇದ ನಕಾರ್ಯ ಶಾಪ ಇತ್ಯಾದ. ದ್ರೌಪದಿ ದೇವಿ ಎಷ್ಟು ಭೀಮನ ಮೇಲೆ ಭಕ್ತಿ ಅಂತ ಕೇಳಿದರೆ, ಕನಿಷ್ಠಪಟ್ಟ ಶಾಪ ಆದರೂ ಕೊಡಬಹುದಲ್ಲ ದ್ರೌಪದಿ ದೇವಿ, ಅವರು ಶಾಪನೂ ಕೊಡಲಿಲ್ಲ ದ್ರೌಪದಿ ದೇವಿ. ಯಾತಕ್ಕೆ, ಭೀಮಸೇನ ದೇವರ ಸಂಕಲ್ಪ ಶಾಪನೂ ಕೊಡಬಾರದು. ಈ ರೀತಿ ಗಂಡನ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳೋಕ್ಕಾಗುತ್ತಾ? ಅಂದರೆ ಪ್ರಾಣತತ್ವದ ಒಟ್ಟು ಹಿರಿಮೆ ಅಂದರೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಒಳಿತಾಗಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ, ಇವತ್ತು ಎಂಥ ಪ್ರಸಂಗ ಬಂದರೂ ಕೂಡ ದೇವರೇ ಮುಖ್ಯ ಕಾರಣ. ದೇವರು ಏನು ಮಾಡಿಸೋದು ಕೆಟ್ಟದಕ್ಕೆ ಮಾಡಿಸೋದಿಲ್ಲ, ದೇವರು ಏನೇ ಮಾಡಿದರೂ ಆದದ್ದೆಲ್ಲ ಒಳಿತೇ ಆಯಿತು. ಈ ಭಾವನೆ ಎಷ್ಟಿರುತ್ತೆ ಮನುಷ್ಯನಿಗೆ, ಅದನ್ನು ಉಳಿಸಿಕೊಂಡಿದ್ದು ಭೀಮಸೇನ ದೇವರು. ಭೀಷ್ಮರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಭೀಷ್ಮರು ಎಷ್ಟು ಪುಣ್ಯಾತ್ಮರು ಅಂದರೆ ಅವ್ರ ಹೆಸರೇನೋ ಪುಣ್ಯ ಮಾಡಿರ್ಬೇಕು ನಾವು. ಅಂಥವ್ರು ಪರಶುರಾಮದೇವರು ಬಂದರು, ಹೇಳಿದರು ಭೀಷ್ಮರೇ ಅಂಬೆಯನ್ನು ಮದುವೆ ಆಗ್ತೀರೋ ಯುದ್ಧ ಮಾಡ್ತೀರೋ? ಭೀಷ್ಮರು ಮಾಡಿದ ಕೆಲಸ ಏನು ಗೊತ್ತಾ, ಯುದ್ಧನೇ ಮಾಡ್ತೀನಿ ಅಂತ ಹೇಳಿದ್ರಂತೆ. ಏನು ಮಾಡಿ, ಒಂದು ಕಡೆ ಗುರುಗಳು ಒಂದು ಕಡೆ ಒಳ್ಳೆ ವಿಷಯ ಹೇಳ್ತಿದ್ದಾರೆ, ನಾನು ಮದುವೆ ಆಗೋದ್ರೆ ಯುದ್ಧನೇ ಮಾಡ್ತೀನಿ ಅಂತಾರೆ. ಪರಶುರಾಮದೇವರು ಸಾಕ್ಷಾತ್ ಗುರುಗಳು, ಅವ್ರ ಮಾತನ್ನು ಕೇಳ್ತಾ ಇಲ್ಲ ಭೀಷ್ಮರು. ಅಂಬೆ ಯಾರು ಗೊತ್ತಾ, ನಿಯತ ಪತ್ನಿ ಅವರಿಗೆ, ಮೂಲತಃ ಅವಳು ವರಾಂಗಿ ಅಂತ ಹೆಸರು. ನಿನ್ನ ಹೆಂಡತಿನೇ ಮತ್ತೆ ಭೂಲೋಕದಲ್ಲಿ ಮದುವೆ ಆಗಯ್ಯ ಅಂತ ಕೇಳಿದ್ರೆ ಆಗೋದಿಲ್ಲ ಯುದ್ಧ ಮಾಡ್ತೀನಿ ಅಂದ್ರಲ್ಲ, ಅವ್ರು ಎಷ್ಟು ದಾರಿ ತಪ್ಪುತ್ತಾರೆ. ಅದೇ ಭೀಮಸೇನ ದೇವರಿಗೆ ವೇದವ್ಯಾಸ ಹೇಳುತ್ತಾರೆ, ಭೀಮಸೇನ ಹಿಡಿಂಬೆನ ಮದುವೆ ಆಗು. ಹಿಡಿಂಬೆ ಅಂದರೆ ಹಿಡಿಂಬೆನೆ ರಾಕ್ಷಸಿಯವಳು, ಕಣ್ಣು ಮುಚ್ಚಿಕೊಂಡು ಮದುವೆ ಆದರು. ಉದವರಾಗಿದ್ದರು ಸ್ವಾಮಿ ಬೇಕಾದ್ದೇಳಿ, ಈ ಮದುವೆ ಮಾತ್ರ ಆಗೋದಿಲ್ಲ ಅಂದ್ಬಿಡ್ತೀವಿ. ಎಷ್ಟೋ ಜನ ತಂದೆ ತಾಯಿ ಮಾತಿಗೆ ಮದುವೆಯಾಗಿ ಎಷ್ಟೆಲ್ಲ ಸಿಗ್ತಾರೆ ಇವತ್ತು ನೆನ್ಪಿಟ್ಕೊಳ್ಳಿ, ಸಾಧ್ಯ ಇಲ್ಲ. ವೇದವ್ಯಾಸ ಹೇಳಿದರೆ ಆ ಹಿಡಿಬೇರು ಮದುವೆ ಆದರೆ ಬಹುಶಃ ವಾಸುದೇವ ಸರ್ವಂ. ಇವತ್ತು ಚೆನ್ನಾಗಿರೋ ಹುಡುಗಿನ ತೋರಿಸಿ ಮದುವೆ ಆಗೋದ್ರೆ ನನ್ನ ಅಪ್ಪನ ಮಾತು ಅಂತ ಕೇಳ್ಬೋದು ಮನುಷ್ಯ. ರಾಕ್ಷಸಿನ ಮದುವೆ ಆಗ್ತಾರೆ ಯಾರಾದರೂ ಕೂಡ, ಮದುವೆ ಆಗೇ ಬಿಟ್ಟಿರೋದು. ಯಾತಕ್ಕೆ ಕೃಷ್ಣನ ಮಾತು ಮುಗಿದೋಯ್ತು. ಕಂಪೇರ್ ಮಾಡಿ, ಭೀಷ್ಮರು ಮದುವೆ ಆಗಂದ್ರೆ ಆಗಲಿಲ್ಲ, ಪರಶುರಾಮರ ಶಿಷ್ಯರು. ವೇದವ್ಯಾಸರ ಮದುವೆ ಆಗೋದ್ರೆ ಆಗರು, ಅವರು ಸಾಕ್ಷಾತ್ ವೇದವ್ಯಾಸರ ಶಿಷ್ಯರು. ಅದು ಗುರು ಮಾತನ್ನು ಇವ್ರನ್ನ ಹೆಸರು ಅವ್ರು ನಡೆಸಕ್ಕಾಗಲಿಲ್ಲ. ಅದು ಕೂಡ ಮದುವೆ ಕೇಸ ಇಬ್ಬರದಕ್ಕೂ ಸೇಮ್ ಕೇಸ್. ಮತ್ತೆ ಅವ್ರು ರಾಜಕುಮಾರಿ, ಪಾಪ ರಾಕ್ಷಸಿ ಅಲ್ಲ ರಾಜಕುಮಾರಿ, ಇವಳು ರಾಕ್ಷಸಿ ರಾಜಕುಮಾರಿ ಅಲ್ಲ. ಇಷ್ಟು ಕಾಂಟ್ರಾಕ್ಟ್ ಇದೆ. ಭೀಷ್ಮಾಜಿ ವಯಸ್ಸು ಎಷ್ಟು ಗೊತ್ತಾ? ಆ ಮಾತು ಹೇಳಿಸ್ಕೊಂಡಾಗ ಭೀಷ್ಮರಿಗೆ ಆಗಲೇ 400 ವರ್ಷ ದಾಟಿ ಹೋಗ್ಬಿಟ್ಟಿತ್ತು. ಅಂದ್ರೆ ಏಜ್ ವೈಸ್ ಮೆಚ್ಯೂರಿಟಿ ಬಂದಿತ್ತು ಅವರಿಗೆ. ಭೀಮಸೇನರಿಗೆ ಎಷ್ಟು ಗೊತ್ತ ವಯಸ್ಸಾಗ? 25 ವರ್ಷ ಅಷ್ಟೇ. ಅಂದ್ರೆ ಯಾವ ವಾಯುದೇವರಿಗೆ ವಯಸ್ಸು ಲೆಕ್ಕ ಇಲ್ಲ, ನಮ್ಮ ಲೆಕ್ಕದವ್ರು ಹೇಳ್ತಿರೋದು ಅಷ್ಟೇನೆ. ಅಂದ್ರೆ ವಾಯುದೇವರಿಗೆ ಆಲ್ವೇಸ್ ಮನೆ ಪಕ್ವವಾದ ಮನಸ್ಸು. ಭೀಷ್ಮರಿಗೆ ಪರಿಪಾಕ ಬರಲಿಲ್ಲ, ನೆನಪಿರಬೇಕು. ಇದೆಲ್ಲ ಕಂಪೇರ್ ಮಾಡ್ತಾ ಹೊರಟ್ರೆ ಭಗವದ್ಗೀತೆ ಏನೇನು ಒಳ್ಳೇದನ್ನು ಹೇಳ್ತಾ ಹೋಗುತ್ತೆ ಅದೆಲ್ಲ ಕಾಣೋದೆಲ್ಲ ಪ್ರಾಣತತ್ವದೊಳಗೆ. ಏನನ್ನ ಬೇಡ ಅಂತ ಹೇಳುತ್ತೆ ಅದೆಲ್ಲ ಕಾಣೋದೆಲ್ಲ ಬೇರೆ ಕಡೆಗೆ. ಆ ದೃಷ್ಟಿಯಿಂದ ಇಂಡಿ ವಾಯುದೇವರ ಮಹಿಮೆ ಅರ್ಥ ಮಾಡ್ಕೋಬೇಕಂದ್ರೆ ಭಗವದ್ಗೀತೆ ಓದಬೇಕಷ್ಟೆ. ಭಗವದ್ಗೀತೆ ಓದಿದ್ರೆ ಮಾತ್ರ ವಾಯುದೇವರ ಮಹಿಮೆ ಗೊತ್ತಾಗೋದು. ಇನ್ನು ಮುಂದೆ ಹೋಗಿ ಎಷ್ಟು ಕಡೆ ಭಗವಂತ ಮತ್ತೆ ಹೇಳ್ತಾನೆ ನಿಶ್ಚಿಂತೆಯಾಗಿ ಎಲ್ಲರೂ ತಿಳಿ ಹಾಗೆ ಭಗವಂತ ಘೋಷಣೆ ಮಾಡ್ತಾನೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರಗೋ ಮಹಾನ್. ಇದು ಕೃಷ್ಣನ ಮಾತಿದ್ದು ಒಂದು. ವಾಯು ಸರ್ವತ್ರಗ ಮಹಾ, ವಾಯುಪತತ್ವವನ್ನು ಹೊರಡ್ತಾನೆ. ವಾಯುದೇವರು ಎಲ್ಲ ಕಡೆ ಇದ್ದಾರೆ, ಮಹಾನ್ ದೊಡ್ಡವರಾಗಿದ್ದಾರೆ, ಗೊತ್ತಾಯ್ತಾ? ಸರ್ವತ್ರಗ ಮಹಾನ್, ಎಲ್ಲ ಕಡೆ ದೊಡ್ಡವರು ವಾಯುದೇವರು ಒಬ್ಬರೇನಿ. ಯಾಕೆಂದ್ರೆ ಅವರಿಗೆ ದೇಶಭೇದ ಕಾಲಭೇದ ಇಲ್ಲ. ಇವತ್ತು ಎಷ್ಟೋ ಜನಗಳಿಗೆ ಕಾಲದಿಂದ ಶಕ್ತಿ ವ್ಯತ್ಯಾಸವಾಗ್ತದೆ, ವಯಸ್ಸಿನಿಂದ ಶಕ್ತಿ ವ್ಯತ್ಯಾಸವಾಗುತ್ತೆ. ಬೆಳಿಗ್ಗೆ ಆಕ್ಟಿವ್ ಆಗಿರ್ತಾರೆ, ಸಾಯಂಕಾಲ ಡಲ್ ಆಗಿರ್ತಾರೆ, ಕೆಲವು ಬೆಳಿಗ್ಗೆ ಡಲ್ ಆಗಿರ್ತಾರೆ, ಕೆಲವು ಅಂತ ಕೇಸ್ ಬೇರೆ. ಹೇಳ್ತಿರೋಕ್ಕೆ ಡಲ್ ಇರೋರು ಇರ್ತಾರೆ, ಅವ್ರು ಬಿಟ್ಟುಬಿಡಿ, ಕೆಲವು ಸಾಯಂಕಾಲ ಡಲ್ ಆಗ್ತಾರೆ. ವಾಯುದೇವ ಯಾವಾಗ ನೋಡಿದ್ರು ಪ್ರಳಯಕಾಲೀ ಪ್ರತಿಭಾತ ಪರಾವರ, ವಾಯು ಸರ್ವತ್ರ ಗೋ ಮಹಾನ್. ವಾಯುದೇವ ಎಲ್ಲಿದ್ರೂ ಮಹಾನ್ಯೇವ. ಮಹಾನ್ ಅಂದ್ರೆ ಏನು ಗೊತ್ತಾ? ಮಹತ್ತತ್ವ ವಿಮಾನಿ ದೇವತೆಗಳು ಅಂತ. ಮಹತ್ತತ್ವದ ನೆಕ್ಸ್ಟ್ ಮೇಲೆ ಅವ್ಯಕ್ತ ತತ್ವನೇ ಬ್ರಹ್ಮ ವಾಯುಗಳ ಮೇಲೆ ಇರೋದು ಮಹಾಲಕ್ಷ್ಮಿನೇ. ವಾಯುದೇವ ಎಲ್ಲ ಕಡೆನು ಹನುಮದ್ ರೂಪದಲ್ಲೂ ಮಹಾನ್, ಭೀಮರೂಪದಲ್ಲೂ ಮಹಾನ್, ಮಧ್ವ ರೂಪದಲ್ಲೂ ಮಹಾನ್. ಇದನ್ನ ಅರ್ಥ ಮಾಡಿಕೊಂಡ್ರೆ ಸರ್ವತ್ರಗೋ ಮಹಾನ್ ಭಗವಂತ ಗೀತೆಯಲ್ಲಿ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ, ಯೋಮಯಂ ಅನಾದಿಂಚ. ನಾನು ಅನಾದಿಯಿಂದ ತಿಳ್ಕೋಬೇಕು ಅಂತ ಹೇಳ್ತಾನೆ. ನಮಗದು ಸಾರಸ್ಯ ಗೊತ್ತಾಗೋದಿಲ್ಲ. ಜೀವನು ಅನಾದಿನೇ, ಪರಮಾತ್ಮನ ಅನಾದಿ ಅಂತ ತಿಳ್ಕೊಂಡು ಏನು ಬಂದಾಗಾಯ್ತು ಆಚಾರ್ಯ? ಎಂಥ ಭಾಷ್ಯ ಬರೀತಾರೆ ಅದಕ್ಕೆ. ನನ್ನ ಅನಾದಿ ಅಂತ ತಿಳ್ಕೋಬೇಕು ಎಲ್ಲರೂ. ಏನು ಅನಾದಿ ಅಂದ್ರೆ ಗೊತ್ತಾ? ಅನಚೇಷ್ಟಾಯಂ. ಅನ ಅಂದ್ರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಅಪ್ಪ ಅಂತ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಅನಶ್ಯಾದಿಂ ಅನಾದಿಂ, ಮುಖ್ಯ ಪ್ರಾಣದ ತಂದೆನ. ಹೌದು, ಮುಖ್ಯ ಪ್ರಾಣದೇವರು ಪರಮಾತ್ಮನ ಮಕ್ಕಳು. ಸಂಕರ್ಷಣಾಚ್ಚಾಪಿ ಜಯಾ ತನೂಜ ಬಭೂವ ಸಾಕ್ಷಾತ್ ಬಲ ಸಂವಿದಾತ್ಮ. ಈ ಮಾತಿನಲ್ಲಿ ಹರಿವಾಯಿಗಳು ಅವರು ತಂದೆ ಮಕ್ಕಳು ಕೂಡ. ಹೌದು, ತಂದೆ ಸರ್ವೋತ್ತಮ, ಮಗ ಜೀವೋತ್ತಮ ಅಂತ ತಿಳ್ಕೊಂಡಾಗ ಆ ಸಮಸ್ಯೆನೂ ಪರಿಹಾರವಾಗ. ಹೀಗೆ ಪ್ರಾಣತತ್ವದ ಮಹತ್ವ ಮತ್ತೊಮ್ಮೆ ಬಂತು. ಇನ್ನು ದಶಮ ಅಧ್ಯಾಯಕ್ಕೆ ಹೋಗೋಣ. ವಿಭೂತಿ ಅಧ್ಯಾಯದೊಳಗೆ ಪವನಃ ಪವತಾಮಸ್ಮಿ ಅಂತ ಹೇಳ್ತಾರೆ. ಪವನಃ ಪವತಾಮಸ್ಮಿ. ಪವತಾಮ್ ಅಂದ್ರೆ ಏನು ಗೊತ್ತಾ? ರಾಯರು ಎರಡರ್ಥ ಬರೀತಾರೆ. ಒಂದು ಶೋಧಕಾನಂ, ಯಾರು ಶುದ್ಧಿ ಮಾಡ್ತಾರಲ್ಲ ಅದರಲ್ಲಿ ವಾಯುದೇವರು ನಂಬರ್ ಒನ್ ಅಂತ ಹೇಳ್ತಾರೆ. ಅದಕ್ಕೆ ವಾಯುದೇವರು ಶೋಧಕರು. ರಾಘವೇಂದ್ರ ಸ್ವಾಮಿ ಬರೀತಾರೆ ಪಾತ ಸಂಕಲ್ಪ ಗದ್ಯದಲ್ಲಿ, ಅವರು ಎಂಥ ಶೋಧಕರು ಗೊತ್ತಾ? ಮನಸ್ಸನ್ನು ಪ್ಯೂರ್ ಮಾಡ್ತಾರೆ ಮಧ್ವಾಚಾರ್ಯ, ಮನಸ್ಸನ್ನು ಪ್ಯೂರ್ ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಶಾಸ್ತ್ರಗಳನ್ನು ಶೋಧನೆ ಮಾಡ್ತಾರೆ, ಎಲ್ಲ ಶಾಸ್ತ್ರಗಳನ್ನು ಶೋಧನೆ ಮಾಡ್ತಾರೆ. ಗುರುಗಳು ಪಾಠ ಹೇಳ್ತಾ ಇದ್ರು ಅಚ್ಯುತಪ್ರೇಕ್ಷರು, ಗೊಂದಲ ಬಂತು ಇದ್ರ ಬಗ್ಗೆ, ಆಚಾರ ಕರೆಕ್ಟ್ ಪಾಠ ಯಾವುದು ಅಂತ ಹೇಳಿ. ಆಚಾರ್ಯರು ಶೋಧಕರು, ಅವರೇ ಹೇಳ್ತಾರೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿತಾನಪಿ, ಕ್ವಚಿತ್ ಕುರ್ಯುಶ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥ. ಗ್ರಂಥಗಳೆಲ್ಲ ಹಾಳಾಗಿ ಹೋಗಿದೆ. ಎರಡು ರೀತಿ ಹಾಳಾಗಿದೆ. ಕೆಲವು ಗ್ರಂಥಗಳು ಇಲ್ಲೇ ಇಲ್ಲ, ಒಂದು ರೀತಿ ಹಾಳಾಗಿದೆ. ಕೆಲವು ಗ್ರಂಥಗಳಿದೆ, ರೀಡಿಂಗ್ ಎಲ್ಲ ಬದಲಾಗಿ ಬಿಟ್ಟಿದೆ, ಅದೆಲ್ಲ ಸರಿ ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ದೇಶೆಯೇ ದೇಶೆಯೇ ತಥಾ ಗ್ರಂಥಾನ್ ದೃಷ್ಟ್ವಾ ಚೈವ ಪೃಥಕ್ ವಿಧಾನ್. ಎಲ್ಲ ಶುದ್ಧ ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ವಾಯುದೇವರು ಪಾವಕ, ಪವಿತ್ರ ಮಾಡ್ತಕ್ಕಂಥವ್ರು. ಪವನಃ ಪವತಾಮಸ್ಮಿ ಅಂದ್ರೆ ಪಾವನರೊಳಗೆ ಪಾವನ ವಾಯುದೇವರು. ವಾಯುದೇವರು ಪಾವನ ಅಂತ ಕರೆದ ಮೇಲೆ ಪ್ರಾಣತತ್ವ ಎಷ್ಟು ಗ್ರೇಟ್ ಅಂತ ಆಯ್ತಲ್ಲ, ಇದು ವಾಯುದೇವರ ವೈಶಿಷ್ಟ್ಯ. ಇವತ್ತು ವಾಯುದೇವರು ಇರೋದಕ್ಕೆ ನಾವು ಪವಿತ್ರರಾಗಿರೋದು ಗೊತ್ತಾಯ್ತಾ? ಇವತ್ತು ಎಲ್ಲಿಯೂ ಕುರುಡ ಅಪವಿತ್ರ ಅಲ್ಲ, ಈಗ ಪ್ರಾಣದೇವರಿದ್ದಾರೆ. ಕಿವುಡ ಅಪವಿತ್ರ ಅಲ್ಲ, ಪ್ರಾಣದೇವರಿದ್ದಾರೆ. ಹುಚ್ಚ ಅಪವಿತ್ರ ಅಲ್ಲ, ಪ್ರಾಣದೇವರಿದ್ದಾರೆ. ಡೆಡ್ ಬಾಡಿ ಅಪವಿತ್ರ, ಪ್ರಾಣದೇವರಿಲ್ಲ. ಪ್ರಾಣದೇವರು ಹೋದರು ಅರಿತು ಪೆಣನೆಂದು ಪೇಳುವರು ಬುಧಾಚಾರ. ಅಂದ್ರೆ ವಾಯುದೇವರಷ್ಟು ಪಾವಿತ್ರ ತಂದುಕೊಡೋರು ಯಾರೂ ಇಲ್ಲ. ಪವನ ಎಷ್ಟು ಪಾವನ ಅಂದ್ರೆ ಅವ್ರು ಮುಟ್ಟಿದ್ದು ಪಾವನ ಅಂದ್ರೆ ಅವರೆಷ್ಟು ಪಾವನ ಆಗಿರುತ್ತೆ. ಅವ್ರು ಮುಟ್ಟಿದ್ರೆ ಸಾಕು ಮನುಷ್ಯ ಪ್ಯೂರ್ ಆಗಿಬಿಡ್ತಾನೆ. ಅದಕ್ಕಾಗಿ ಪ್ರಾಣತತ್ವವನ್ನು ಭಗವಂತ ಹೊರಡ್ತಾನೆ. ಪವನಃ ಪವತಾಭಸ್ಮಿ, ಇದು ಮುಂದಿನ ಮಾತು. ಇನ್ನೂ ಮುಂದೆ ಹಾಗೆ ಹೋಗ್ತಾ ಹೋದರೆ ನಿಮ್ಮ ಉದ್ದಕ್ಕೂ ಬೇಕಾದಷ್ಟು ಎಷ್ಟು ಹೇಳಿದ್ರು ಸಿಗತಕ್ಕಂಥ ಒಂದು ಅಕ್ಷಯ ಪಾತ್ರೆ ಭಗವದ್ಗೀತೆ. ಅದು ಮುಂದಿನ ಒಂದು ಘಟ್ಟ. ಗುಣಾತೀತ ಸವುಚ್ಯತೆ 13ನೇ ಅಧ್ಯಾಯದೊಳಗೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಹೇಳಿ 14ರೊಳಗೆ ಗುಣತ್ರಯಗಳ ಮಹತ್ವ ಹೇಳಿ ಗುಣಗಳ ಅಭವಿರಬೇಕು ಅಂತ ಹೇಳ್ತಾ ಗುಣಗಳನ್ನು ಮೆಟ್ಟಿ ನಿಲ್ಲಬೇಕಂತೆ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಅವ್ಯಯಂ. ಇದು ಸ್ಪಷ್ಟವಾಗಿ ಭಗವಂತ ಹೇಳ್ತಾನೆ, ಗುಣಗಳ ಮಧ್ಯೆ ನಾವಿದ್ದು ಗುಣಗಳನ್ನು ಮೆಟ್ಟಿ ನಿಲ್ಲಬೇಕು. ಅದೇ ಗುಣಗಳ ಮಧ್ಯೆ ಇದ್ದು ಗುಣಗಳ ಸಂಪರ್ಕ ಬರದೇ ಇರೋರು ಯಾರು ಅಂದರೆ ವಾಯುದೇವರು ಅಂತ ಹೇಳಿದ್ದ. ಟೀಕಾರಾಯ ನ್ಯಾಯ ಸುಧ ಶುರು ಮಾಡೋದೇ ಅದರಿಂದ. ವಾಯುದೇವರು ಹೇಗಿದ್ದಾರೆ ಗೊತ್ತಾ? ಅವ್ರ ಲಿಂಗದೇಹ ಅವ್ರಿಗೆ ಹೇಗಿದೆ ಗೊತ್ತಾ ಅಂತ ಕೇಳಿದರೆ ದಗ್ಧ ಪಟಾಯಮಾನ ಅಂತ ಕೇಳಿದ್ದ. ಸುಟ್ಟ ಬಟ್ಟೆ ಇದ್ದಾಗಿದೆ ಅಂತ ಅವ್ರ ಮೈ ಮೇಲೆ, ಎಫೆಕ್ಟ್ಲೆಸ್ ಅಂತ. ವಾಯುದೇವರಿಗೆ ಏನಿಲ್ಲ ಅಂದರೆ ಲಿಂಗ ಶರೀರದ ಬಂಧನೇ ಅವರಿಗಿಲ್ಲ. ಗುಣಾತೀತರು, ಯಾವಾಗಲೂ ಗುಣಾತೀತರು. ಗುಣಗಳು ಅಂದರೆ ಸತ್ವಗುಣ, ರಜೋಗುಣ, ತಮೋಗುಣ. ನಮ್ಮ ದೇಹದಲ್ಲಿ ಅವೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಆ ಗುಣಗಳು ಯಾವಾಗಲೂ ಕೆಲಸ ಮಾಡ್ತಾ ಇರುತ್ತಂತೆ. ಸತ್ವಗುಣ ಬಂತೋ ನಮ್ಮ ಮನಸ್ಸು ಪ್ರಕಾಶ ಪ್ರಸನ್ನವಾಗುತ್ತೆ, ತಮೋಗುಣ ಬಂತೋ ಡಲ್ಲಾಗಿ ಬಿಡುತ್ತೆ, ರಜೋಗುಣ ಬಂತೋ ಫಿಸಿಕಲ್ ಆಕ್ಟಿವಿಟಿ ಪ್ರಾರಂಭ ಆಗುತ್ತೆ. ಇದು ಗುಣಗಳ ಇಂಪ್ಯಾಕ್ಟ್ ಅದು. ಅದು ಬೆಳಿಗ್ಗೆ ಅದಕ್ಕೆ ಆಕ್ಟಿವ್ ಆಗಿರ್ತಾನೆ ಮನುಷ್ಯ ಅಂದರೆ ಸತ್ವಗುಣ ಡಾಮಿನೇಟ್ ಆಗಿರುತ್ತೆ, ಸಾಯಂಕಾಲ ಡಲ್ ಆಗ್ತಾನೆ ಅಂದರೆ ತಮೋಗುಣ ಡಾಮಿನೇಟ್ ಆಗುತ್ತೆ. ಇದು ಮನುಷ್ಯನ ಸ್ವಭಾವ ಇದೆ. ವಾಯುದೇವರು ಪ್ರಸಕ್ತಿನೇ ಆಗಿದೆ, ಯಾವಾಗಲೂ ಪ್ರಕಾಶಮಾನರು. ನಿದರ್ಶನ, ಸಣ್ಣ ಕೂಸವರು ಹುರುಳಿ ತಿಂತಾರೆ ಏನೂ ಆಗೋದೇ ಇಲ್ಲ, ಹುರುಳಿ ತಿಂತಾರೆ ಏನೂ ಆಗೋದಿಲ್ಲ. ಅದೇ ರೀತಿಯಲ್ಲಿ ಹಾಸಗಲ್ಲುಗಳು ಇವತ್ತಿಗೂ ಕೂಡ ಪಾಚಕದಲ್ಲಿದೆ. ಎತ್ತಲಕ್ಕೆ ಹೋದರೆ ಎತ್ತಕ್ಕೆ ಬರೋದಿಲ್ಲ, ನಾನು ಇವತ್ತು ಎತ್ತಕ್ಕೆ ಬರೋದಿಲ್ಲ, ಅದು ರಿಪ್ಲೇಸ್ ಮಾಡೋ ಸಾಧ್ಯ ಆಗಲಿಲ್ಲ. ಹಾಗೆ ಗುಡಿ ಕಟ್ಬಿಟ್ಟಿದ್ದಾರೆ, ಅವತ್ತು ಚೇಂಜ್ ಮಾಡೋಕ್ಕೆ ಬರಲಿಲ್ಲ. 50 ಜನ ಟ್ರೈ ಮಾಡಿದ್ರು ಅಲಗಾಡೋದಿಲ್ಲ. 3 ವರ್ಷದ ಕೂಸು ಆಚಾರ್ಯ ಎತ್ತಿ ಅನಾಮತ್ ಎತ್ತಿಟ್ಟಿರಂತಾಗೆ, ಅನಾಮತ್ ಎತ್ತಿಡ್ತು, ಎಷ್ಟು ಸಾಮರ್ಥ್ಯ ಇರಬೇಕು ಅವರಿಗೆ. ಅನಂತರ 75 ವರ್ಷ ಆಚಾರ್ಯರಿಗೆ, 3 ವರ್ಷದ ಕೂಸು ಹೀಗೆ ಮಾಡ್ತಾರೆ, 75 ವರ್ಷ ಆಚಾರ್ಯರಿಗೆ. ಆ ಕಳಸಕ್ಕೆ ಹೋಗ್ತಾರೆ ಆ ದೊಡ್ಡ ಬಂಡೆ, 1000 ಜನ ಅದನ್ನ ಎತ್ತಕ್ಕೆ ಹೋದ್ರೆ ಅಲಗಾಡ್ಲಿಲ್ವ ಆಚಾರ್ಯ ಒಂದೇ ಕೈಯಿಂದ ಎತ್ತಿಟ್ಬಿಡ್ತಾರೆ ಲೆಕ್ಕ ಇಟ್ಕೊಂಡು. 3 ವರ್ಷಕ್ಕೂ ಅಷ್ಟೇ ಎಫೆಕ್ಟಿವ್, 75 ವರ್ಷಕ್ಕೂ ಅಷ್ಟೇ ಎಫೆಕ್ಟಿವ್. ನಮ್ಮ 3 ವರ್ಷ ಶಕ್ತಿ ಬಂದಿರೋದಿಲ್ಲ, 75 ಶಕ್ತಿ ಇರೋದಿಲ್ಲ. ಎರಡೆರಡು ಮೊದಲು ಆಬ್ಜೆಂಟು, ಆಮೇಲೆ ಎಸ್ಕೇಪ್ ಆಗಿಬಿಟ್ಟಿರ್ತಿರೋದೆ. ವೈ ದೇರ್ ನೋ ಚೇಂಜ್ ಅಟ್ ಆಲ್. ಎಷ್ಟು ಆಶ್ಚರ್ಯ! ಅವರು 3 ವರ್ಷದ ಕೂಸಿದ್ದಾಗಲೇ ಹುರುಳಿ ತಿಂದರು. ಸುಮಾರು ಮಧ್ಯದ ಒಂದು 16 ವರ್ಷ ಇದ್ದ ಕಾಲಕ್ಕೆ 200 ಬಾಳೆಹಣ್ಣು ತಿಂದು ಕೊಡಗಟ್ಟೆ ಹಾಲು ಕೊಡುದು. ಅನಂತರ ಬದರಿ ಹೋದ ಕಾಲಕ್ಕೆ ಆಚಾರ್ಯರು 30 ವರ್ಷ, ಅಗ್ನಿಶರ್ಮ ಮೊದಲಾದವರು 8 ಜನ ಬ್ರಾಹ್ಮಣರು ಇಡೀ ಮಠದ ಪರಿವಾರಕ್ಕಾಗುವಷ್ಟು ಆಹಾರ ತಂದುಕೊಟ್ಟರೆ ಒಬ್ಬರೇ ತಿಂದುಬಿಟ್ರು ಆಸಕ್ತಿ. ಆಮೇಲೆ ಸುಮಾರು ಆಚಾರ್ಯರಿಗೆ 60 ವರ್ಷ, ಆಗ 4000 ಬಾಳೆಹಣ್ಣು ತಿಂದು 30 ಕೊಡ ಹಾಲು ಕುಡಿದ್ರು. 4000 ಬಾಳೆಹಣ್ಣು, ಅದು ಸಣ್ಣ ಬಾಳೆ ಏಲಕ್ಕಿ ಬಾಳೆಹಣ್ಣಲ್ಲ, ದೊಡ್ಡ ರಾಜ ಬಾಳೆಹಣ್ಣು ತಿಂದ್ರಂತೆ. ಎಷ್ಟು? 4000 ಬಾಳೆಹಣ್ಣು ಪ್ಲಸ್ 30 ಕೊಡ ಹಾಲು. ಅದರಲ್ಲಿ ಒಂದೊಂದಲ್ಲ, ಅಂತ ಬಾಳೆ ಒಂದೆರಡು ತಿನ್ಬೋದು ಕಷ್ಟ. ಅಂತ ಹೊತ್ತಿನಲ್ಲಿ ಅಷ್ಟನ್ನು ತಿಂದ್ರು. ಆಗ ಆಚಾರ ಅವರು 60 ದಾಟಿ ಹೋಗಿತ್ತು. ಮತ್ತೆ ಕೊನೆಗೆ ಅನೇಕ ಜನಗಳು ಬಂದು ಭಯಂಕರವಾಗಿ ಅನ್ನದ ರಾಶಿ ಇಟ್ಟರಂತೆ ಆಚೆ, ಎಲ್ಲ ತಿಂದು ಹಾಕಿಬಿಟ್ಟಿರುತ್ತೆ. ಮತ್ತೆ ಅಂದ್ರೆ ಏಜ್ ಎಫೆಕ್ಟೇ ಇಲ್ಲ ಅವರ ಮೇಲೆ. ಅದಕ್ಕೆ ಹೇಳ್ತಾರೆ ವಾಯುದೇವರಿಗೆ ಯಾವ ಕಾಲಕ್ಕೂ ಕೂಡ ಶಕ್ತಿ ವ್ಯತ್ಯಾಸ ಆಗೋದಿಲ್ಲ, ಗುಣಾತೀತರಾಗಿದ್ದಾರೆ. ಈ ತ್ರಿಗುಣಗಳ ಸಂಪರ್ಕ ಬಂತು ನಮ್ಮ ಶಕ್ತಿ ಹ್ರಾಸ ಆಗುತ್ತೆ. ಅವರಿಗೆ ಅಭವಿರೋದ್ರಿಂದ ಎಂದೂ ಅವರಿಗೆ ಅಂತ ಶಕ್ತಿ ಹ್ರಾಸ ಆಗೋದೇ ಇಲ್ಲ. ಯಸ್ಮಾನ್ ನೋದ್ವಿಜತೆ ಲೋಕಃ, ಲೋಕಾನ್ ನೋದ್ವಿಜತೆ ಚ ಯಹ, ಅದನ್ನು ನೋದಬೇಕು. ಲೋಕ ಇನ್ನೊಬ್ಬರು ಬೈದರೆ ಟೆನ್ಷನ್ ಮಾಡಿಕೊಡೋದಿಲ್ಲ, ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಉದ್ವೇಗ ತಂದು ಕೊಡೋದಿಲ್ಲ. ಎರಡು ಮನುಷ್ಯನ ಗುಣ. ಇನ್ನೊಬ್ಬರು ನಮ್ಮನ್ನು ಬೈತಾರೆ, ನಮಗೆ ಭಾರಿ ಟೆನ್ಷನ್ ಆಗುತ್ತೆ. ಇನ್ನೊಬ್ಬರನ್ನ ನಾವೇನು ಮಾಡ್ತೇವೆ, ಸಿಟ್ಟು ಬಂದು ಬೈದ್ಬಿಟ್ಟು ಅವ್ರಿಗೆ ಟೆನ್ಷನ್ ಮಾಡ್ತೇವೆ, ಅಥವಾ ನಾವು ಟೆನ್ಷನ್ ಮಾಡ್ಕೋತೇವೆ, ಇನ್ನೊಬ್ಬರಿಗೆ ಟೆನ್ಷನ್ ಮಾಡ್ತೇವೆ. ವಿಜೇಂದ್ರಿ ಯಾವುದೂ ಇಲ್ಲ, ಅವರು ಬಂದರೆ ಆನಂದದ ವಾತಾವರಣ. ಫ್ಯಾನ್ ಹಾಕಿದ್ರೆ ಎಷ್ಟು ಖುಷಿಯಾಗುತ್ತೆ ನಮಗೆ, ಫ್ಯಾನ್ ಹಾಕಿದ್ರೆ ಹಾಯ್ ಅನಿಸುತ್ತೆ. ಬದ್ಧಾಚಾರ ಬಂದರು ಅಂದರೆ ಯಾವ ಫ್ಯಾನು ಅವ್ರ ಮುಂದೆ ಅಲ್ಲ, ಜಗತ್ತಿಗೆ ಆನಂದ ಕೊಡ್ತಕ್ಕಂಥ ಮಹಾನುಭಾವ. ಅವ್ರ ಹೆಸರು ಕೇಳಿದರೆ ಆನಂದ ತೀರ್ಥರೆಂಬ ಅರ್ಥೀಯ ಕಸರುಳ್ಳ ಗುರುಮದ್ಧ ಮುನಿರಾಯ. ಮತ್ತೆ ಅವರು ರೇಗಿಸ ಕೊಟ್ಟರೆ ಯಾರು ಏನು ಮಾಡೋ ಅಲಗಾಡೋದಿಲ್ಲ ಅವರು, ಅಷ್ಟು ಪ್ಯೂರ್ ಅವರು. ಅಂದರೆ ಇನ್ನೊಬ್ಬರಿಂದ ಯಾವ ಕಾಲಕ್ಕೂ ಆಘಾತಕ್ಕೆ ಒಳಗಾಗೋದಿಲ್ಲ, ಇನ್ನೊಬ್ಬರಿಗೆ ಮನಸ್ಸಿನ ನೋವುಂಟು ಮಾಡೋದಿಲ್ಲ, ದುಷ್ಟರಿ ಮಾಡದೇ ಇರೋದಿಲ್ಲ. ಆ ವಿಚಾರ ಬೇರೆ. ಸಜ್ಜನರಿಗೆ ಸದಾಕಾಲ ಹರ್ಷ ಮಾಡ್ತಕ್ಕಂಥದ್ದು ಇದೆಲ್ಲ ಭಗವದ್ಗೀತೆಯ ಗುಣಗಳು. 12ನೇ ಅಧ್ಯಾಯಕ್ಕೆ ಬನ್ನಿ, ಅದಕ್ಕೇನಂತ ಗೊತ್ತ ಹೆಸರು ಗೊತ್ತಾ? ಭಕ್ತಿಯೋಗ ಅಂತ ಕರೀತ, ಭಕ್ತಿಯ ಪ್ರಶಂಸೆ. ಭಕ್ತಿಯ ಪ್ರಶಂಸೆ ಅಂದರೆ ಏನು? ವಾಯುದೇವರ ಪ್ರಶಂಸೆ. ಅದಕ್ಕೆ ಹೇಳಿದ್ದು ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ವಾಯುದೇವರು ಭಕ್ತಿಯ ಸಾಕಾರ ರೂಪ, ಅದಕ್ಕೆ ನಾನು ಭಕ್ತಿ ಕೊಡು ಅಂತ ಕೇಳಿದ್ದು. ಭಕ್ತಿ ಇಜ್ಕೊಟ್ಟು ವಾಯುದೇವರಾದ್ದರಿಂದ ಭಕ್ತಿಯೋಗ ಅಂದರು ಒಂದೇ, ವಾಯುದೇವರ ಮಹಿಮೆ ಅಂದರು ಒಂದೇ. ಹನ್ನೆರಡನೇ ಅಧ್ಯಾಯ ಪೂರ್ತಿ ವಾಯುದೇವರ ಮಹಿಮೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಾವೇನು ತಿಳ್ಕೊಂಡಿರ್ತೇವೆ, ಭಗವದ್ಗೀತೆಯಲ್ಲಿ ಎಲ್ಲೂ ಇರಲಿಲ್ಲ ಅಂತ ತಿಳ್ಕೊಂಡ್ರೆ ಎಲ್ಲ ಕಡೆಯೂ ಇದೆ ವಾಯುದೇವರ ಮಹಿಮೆ ಅಂತ ಗೊತ್ತಾಗ. ಎಲ್ಲ ಕಡೆ ಕೂಡ ವಾಯುದೇವರ ಮಹಿಮೆ ತುಂಬಿ ತುಳುಕ್ತಾ ಇದೆ. ಅದು ಇನ್ನೊಂದು ನಿದರ್ಶನ. ಮತ್ತೆ ಇನ್ನೂ ಮುಂದೆ ಹೋಗೋಣ. ಭಗವಂತ ಹೇಳ್ತಾನೆ, ಅರ್ಜುನ, ಈ ತ್ವಾಯಿಮ ಪುರುಷಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಕ್ಷರಾಕ್ಷರ ಪುರುಷ ಪುರಾಣ ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಅಲ್ಲಿ ಒಂದು ಮಾತು ಬರುತ್ತೆ. ಭಗವಂತ ಹೇಳ್ತಾನೆ, ಒಬ್ಬ ದೇವ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದ ಕಾಲಕ್ಕೆ ಪರಮಾತ್ಮ ಅವರು ಒಯ್ತಾನೆ ಅಂತ ಮಾತು ಹೇಳ್ತಾನೆ. ಹೇಳ್ತಾ ಹೇಳ್ತಾ ಪರಮಾತ್ಮ ದೃಷ್ಟಾಂತ ಕೊಡ್ತಾನೆ. ಹೇಗೆ ಅಂತ ಕೇಳಿದರೆ, ವಾಯುರು ಗಂಧಾ ನಿವಾಶಯಾತ್ ಅಂತ ಹೇಳ್ತಾನೆ. ವಾಯುದೇವರು ಪುಷ್ಪಗಳಿಂದ ಗಂಧಗಳನ್ನು ಹೇಗೆ ಒಯ್ಯಬೇಕೋ ಹಾಗೆ ಪರಮಾತ್ಮ ಜೀವರ ಒಂದು ದೇಹದ ಮತ್ತೊಂದು ದೇಹಕ್ಕೆ ಒಯ್ತಾನೆ. ಇದು ದೃಷ್ಟಾಂತ ಕೊಟ್ಟಿರ್, ಬೇರೆ ದೃಷ್ಟಾಂತ ಕೊಡಬಾರ್ದೆ, ವಾಯುರ ದೃಷ್ಟಾಂತ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್, ದೊಡ್ಡ ಶಾಸ್ತ್ರಾರ್ಥ. ಮಹಾಭಾರತದ ಮಾತಿಗೆ ವಾದಿರಾಜಸ್ವಾಮಿ ಅರ್ಥ ಬರೀತಾರೆ. ವಾಯುರ್ಭೀಮೋ ಭೀಮರಾದೋ ಬಹುಜಾಹ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ ದೇಹಿನಾಂ ದೇಹ ಪಾತೆ ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ವಾಯುದೇವರು ದೊಡ್ಡಸ್ತಿಗೆ ಯಾರಿಗೆ ಅನಾವೃತ್ತಿರ್ ದೇಹಿನಾಂ ದೇಹ ಪಾತೆ. ಎಲ್ಲ ದೇವತೆಗಳು ಕೂಡ ನಮ್ಮ ದೇಹ ಬಿಟ್ಟು ಹೋಗ್ತಿ ಎಲ್ಲ ಬಿಟ್ಟು ಹೋಗ್ಬಿಡ್ತಾರಂತ ಅವರೆಲ್ಲ ಕೂಡ. ಆದರೆ ವಾಯುದೇವರು ಮಾತ್ರ ನಮ್ಮನ್ನು ಇನ್ನೊಂದು ದೇಹದ ಮತ್ತೊಂದು ದೇಹ ಕೊಯ್ತಾರೆ ಅಂತ ನೆನಪಿರಬೇಕು. ವಾಯುರ್ ಗಂಧಾ ನಿವಾಶಯ ಆ ದುಷ್ಟ ಎರಡು ಪರ್ಪಸ್ ಇದೆ. ಯಾವ ದೇವತೆಯ ದೃಷ್ಟಾಂತವನ್ನು ಕೊಡದೆ ಪರಮಾತ್ಮ ವಾಯುದೇವರ ದೃಷ್ಟಾಂತವನ್ನು ಕೊಡ್ತಾನೆ. ವಾಯುದೇವರು ಹೇಗೆ ಪುಷ್ಪಗಳ ಗಂಧವನ್ನು ಒಯ್ಯಬೇಕೋ ಜೀವರನ್ನ ವಾಯುದೇವರು ಹಾಗೆ ದೇಹದಿಂದ ದೇಹಕ್ಕೆ ಒಯ್ತಾರೆ. ಎಷ್ಟು ಉಪಕಾರ ಮಾಡ್ತಾರೆ ಲೆಕ್ಕ ಹಾಗೆ. ವಾಯುದೇವರ ಉಪಕಾರವನ್ನು ನೆನೆಸಿಕೊಂಡಾಗಲೇ ವಾಯುಸ್ತುತಿ ಅರ್ಥ ಆಗೋದು. ಮಾತರ್ಮೇ ಮಾತರಿಶ್ವನ್ ಪಿತರ ತಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ಸಾಂ ನಿರ್ವ್ಯಾಜಾಂ ನಿಶ್ಚರಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ. ಇದು ಕೂಡ ಹನ್ನೆರಡನೇ ಅಧ್ಯಾಯಕ್ಕೆ ವ್ಯಾಖ್ಯಾನ ಇದೆ. ಭಕ್ತಿ ಕೊಡಿ ಅಂತ ಕೇಳಿದರು. ಯಾತಕ್ಕೆ ಅಂದರೆ ನೀವು ಭಕ್ತಿ ಅಭಿಮಾನಿ ದೇವತೆಗಳೇ ನೀವು, ಅದಕ್ಕೆ ಭಕ್ತಿ ಕೊಡಿ. ಧನವಂತನ ಧನ ಕೇಳ್ತಾರೆ, ಭಕ್ತಿ ಇರೋಣ ಭಕ್ತಿ ಕೇಳಬೇಕು. ಅದಕ್ಕೇನೆ ಭಕ್ತಿ ಯೋಗ ಅಂದರೂ ಒಂದೇ, ವಾಯುದೇವರ ಮಹಿಮೆ ಅಂದರೂ ಒಂದೇ. ಭಕ್ತಿಯನ್ನು ಕೊಡುವಂತ ಕೇಳಬೇಕಾದರೆ ಸಂತ ಭಕ್ತಿ ಯಾರು ಹೊಂದಿಲ್ಲ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಅಂತ ಕೇಳಿದವರು ವಾಯುದೇವರಾದ್ದರಿಂದ ಅವರಲ್ಲಿ ಭಕ್ತಿ ಕೇಳುತ್ತೇವೆ ಅಂದರು ಒಂದೇ. ಭಕ್ತಿ ಉಪಲಕ್ಷಿತವಾದಂತಹ ಭಕ್ತಿರ್ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತ. ಇಷ್ಟೆಲ್ಲ ಕೊಡಿ ಅಂತ ಅವನು ಪ್ರಾರ್ಥನೆ ಮಾಡೋದು. ಇಷ್ಟು ಗುಣಗಳ ಸಂಕೇತವು ದಶಗುಣಗಳ ಸಂಕೇತ ವಾಯುದೇವರು ಅಂತ ಹೇಳಿದ್ದಾರೆ. ದಶೇತಿ ಸರ್ವಮುದ್ದಿಷ್ಟಂ, ದಶೆ ಅಂದರೆ ಹತ್ತು ಅಲ್ಲ, ಎಲ್ಲ ಗುಣಗಳು ಅಂತ ಅರ್ಥ. ಎಲ್ಲ ಗುಣಗಳ ಖಣಿ ವಾಯುದೇವರು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಹೇಳ್ತಾರೆ ಪರಮಾತ್ಮ ವಾಯುದೇವರ ಮಹಿಮೆ ಮತ್ತೆ ಹೇಳ್ತಾನೆ. ವಿಶ್ವರೂಪಾಧ್ಯಾಯನ ಹೇಳ್ತಾನೆ ಅರ್ಜುನ, ನಾನು ಯಾವುದಕ್ಕೂ ಸಿಗೋದಿಲ್ಲ. ಭಕ್ತ್ಯಾತು ಅನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ. ಹೊರಗಿನ ಅರ್ಥ ಏನು ಗೊತ್ತಾ, ಭಕ್ತಿ ಸಿಗ್ತೇನೆ ಅಂತ ಅರ್ಥ ಅರ್ಥ. ಒಳಗಿನ ಅರ್ಥ ಏನು ಗೊತ್ತಾ, ವಾಯುದೇವರಿಗೆ ಮಾತ್ರ ಸಿಗ್ತೇನೆ, ಬೇರೆಯವರಿಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಭಕ್ತ್ಯಾತು ಅನನ್ಯಯ ಶಕ್ಯ, ವಾಯುದೇವರು ಮಾತ್ರ ಯಾವಾಗಲೂ ವಶ ಮಾಡ್ಕೋತಾರೆ, ಬೇರೆ ಯಾರಿಗೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನನ್ನನ್ನು. ಆ ನಿದರ್ಶನ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ಭಕ್ತಿಯ ಭಗವದ್ಗೀತೆಯ ಬಗ್ಗೆ ಎಲ್ಲರಿಗೂ ಒಂದು ಅರ್ಥ ಆಗುತ್ತೆ, ಅದು ಭಕ್ತಿಯನ್ನು ಹೇಳುತ್ತೆ, ಎಲ್ಲರಿಗೂ ಗೊತ್ತು. ಭಕ್ತಿ ಅಂದರೆ ವಾಯುದೇವರು, ವಾಯುದೇವರು ಮಹಿಮೆ ಹೇಳುತ್ತೆ ಅಂತ. ಭಗವದ್ಗೀತೆ ಭಕ್ತಿ ಹೇಳುತ್ತೆ ಅಂದರೂ ಒಂದೇ, ಭಗವದ್ಗೀತೆಯಲ್ಲಿ ಪ್ರಾಣತತ್ವದ ಹಿರಿಮೆ ಬಂದಿದೆ ಅಂದರೂ ಒಂದೇ. ಬಹಳ ಅಪೂರ್ವವಾದ ರೀತಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ವಾಯುದೇವರ ಮಹಿಮೆಯನ್ನು ಭಗವದ್ಗೀತೆ ಹೇಳ್ತಾ ಇದೆ. ಇನ್ನೊಂದು ಮಾತು ಬರುತ್ತೆ, ಯೋ ಲೋಕತ್ರಯ ಮಾವಿಶ್ಯ ಬಿವರ್ತಿ ಅವ್ಯಯ ಈಶ್ವರ. ಮತ್ತಿನ್ನೊಂದು ಮಾತಿದೆ, ಅರ್ಜುನ ಅಹಂ ವೈಶ್ವಾನಾರೋ ಭೂತ್ವ ಪ್ರಾಣಿನಾಂ ದೇಹ ಆಶ್ರಿತ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧ. ಮತ್ತೊಂದು ಮಾತು, ಪ್ರಾಣಾಪಾನ ಸಮಾಯುಕ್ತ. ಇದು ನಮ್ಮ ಹೊಟ್ಟೆಯಲ್ಲಿ ಅನ್ನ ಜೀರ್ಣ ಮಾಡೋದು ಯಾರು ಗೊತ್ತಾ, ವಾಯುದೇವರು ನಾರಾಯಣ. ಅದು ಹೇಳೋದಕ್ಕೆ ಇಡೀ ಜಗತ್ತಿನಲ್ಲಿ ಯಾವ ಸಂಶಯ ಪಡ ಬರದಂತೆ Thank you. ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಮೇಲ್ನೋಟಕ್ಕಲ್ಲಿ ಏನು ಕಾಣಿಸ್ತಾ ಇದೆ? ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ನಾನು ವಾಯುದೇವರೊಂದಿಗೆ ಕೂಡಿಕೊಂಡು ಅನ್ನವನ್ನು ಪಚನ ಮಾಡಿಸ್ತೇನೆ ಅಷ್ಟು ಹೇಳಿದ ಕಾಣಿಸುತ್ತೆ. ಉಪಲಕ್ಷಣ ಅಂತ ಹೋಗಬೇಕು, ಬರೀ ಅನ್ನ ಪಚನ ಮಾಡಿಸೋದಲ್ಲ, ಪ್ರತಿ ಕೆಲಸವನ್ನು ವಾಯುದೇವರ ಮೂಲಕನೇ ಮಾಡಿಸ್ತೇನೆ ಅಂತ. ಯಾವ ಕೆಲಸ ಪರಮಾತ್ಮ ಮಾಡಿಸಿದ್ರು ಕೂಡ ವಾಯುದೇವರ ಮೂಲಕ ಮಾಡಿಸ್ತಾನೆ. ಅದರಿಂದಾಗಿನೇ ಆ ಒಂದು ಭಗವದ್ಗೀತೆಯ ಮಾತು ವಾಯುದೇವರಿಗೆ ಬೇರೆ ದೇವತೆಗಳನ್ನ ಮುಂದೆ ಮಾಡಿಸ್ತೇನೆ ಅಂತ ಹೇಳೋದಿಲ್ಲ, ಪ್ರಾಣದೇವರು ಮುಂದೆ ಮೂಲಕ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ಇದು ಕೂಡ ಸ್ಪಷ್ಟವಾಗಿ ಉಪನಿಷತ್ತರ ತತ್ವ. ಅದರಲ್ಲಿ ಒಂದು ಭಾಗ ಬರುತ್ತೆ, ಯೋ ಲೋಕತ್ರಯ ಭಾವಿಷ್ಯ ವಿಭರ್ತವ್ಯಯ ಈಶ್ವರ. ಇದು ಪರಮಾತ್ಮನ ತನ್ನ ಪರಿಚಯ ಮಾಡಿಕೊಡ್ತಾ, ನಾ ಪುರುಷೋತ್ತಮ, ನಾನು ನೆನೆಸ್ಕೋಬೇಕು ನಾವಿದ್ರೆ ಪುರುಷೋತ್ತಮ ಮಾಸ ಅಂತ ಹೆಸರಿದಕ್ಕೆ, ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಪುರುಷೋತ್ತಮ ತಾನು ಅಂತ ಹೇಳ್ಕೊಟ್ಟಿದ್ದು ಭಗವಂತ ಒಬ್ಬನೇ, ನಾನು ಪುರುಷೋತ್ತಮ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಭಗವದ್ಗೀತೆಯನ್ನು ಆಚಾರ್ಯ ಯಾತಕ್ಕೆ ಸರ್ವಾಧಿಕ ಅಂತ ಹೇಳ್ತಾರೆ ಅಂದರೆ ನೂರಾರು ಕಾರಣಗಳು. ಒಂದು ಕಾರಣ, ಅದು ಪುರುಷೋತ್ತಮನ ಗ್ರಂಥ. ಮಾಸದಲ್ಲಿ ಅಧಿಕ ಮಾಸ ಶ್ರೇಷ್ಠ ಅಂದಮೇಲೆ ದೇವತೆಗಳಲ್ಲಿ ಹರಿ ಶ್ರೇಷ್ಠ ಅಂತ ಅರ್ಥ. ದೇವತೆಗಳು ಹರಿ ಸರ್ವೋತ್ತಮ ಅಂದರೆ ಪುರುಷೋತ್ತಮ ಶಬ್ದವೇ ಮಾತನ್ನು ಹೇಳ್ತಾ ಇದೆ. ಇನ್ನು ಯಾವುದೇ ಮಾಸ ಕಲ್ಪನೆ ಪರಿಕಲ್ಪನೆಗೂ ಕೂಡ ಯಾವ್ಯಾವ ದೇವತೆಗಳ ನಿಯಾಮಕರು ಅಂತ ಕರೆದಿಲ್ಲ. ವಿಷ್ಣು ರೂಪಗಳೇ ನಿಯಾಮಕರು, ಕಾಲ ನಿಯಾಮಕ ಭಗವಂತನೇ ಅಂತ ಉಳಿದವರು ಒಪ್ಕೊಂಡ್ಬಿಡ್ತಾರೆ. ಅಂಥ ವಿಷ್ಣು ರೂಪವೇ ಇವತ್ತು ಪುರುಷೋತ್ತಮ ರೂಪದಿಂದ, ಕೇಶವಾದಿ ರೂಪಗಳು ಭಗವದ್ ರೂಪಗಳೇ, ಪುರುಷೋತ್ತಮನು ಭಗವಂತನೇ ಅಂತ ಪುರುಷೋತ್ತಮ ತಾನೊಂದು ದೇವರು ಹೇಳ್ಕೊಂಡಿದ್ದರಿಂದ ಅಧಿಕ ಮಾಸದ ನಿಯಾಮಕ ತಾನೊಂದರು ಒಂದೇ, ಕಾಲ ನಿಯಾಮಕ ತಾನೊಂದರು ಒಂದೇ. ತಾನೇ ಹೇಳ್ತಾನೆ, ಕಾಲೋಸ್ಮಿ ಲೋಕಕ್ಷಯಕೃತ್ ಪ್ರವೃದ್ಧ, ಕಾಲ ನಿಯಾಮಕ ತಾನು ಅಂತ ಭಗವಂತ ಘೋಷಣೆ ಮಾಡ್ತಾನೆ. ಅದು ಸರಿಯು. ಇನ್ನು ಮುಂದಿನ ಭಾಗ, ಯೋಗ ಲೋಕತ್ರಯ ಮಾವಿಷ್ಯ, ಮೂರು ಲೋಕಗಳನ್ನು ಪ್ರವೇಶ ಮಾಡಿ. ಪರಮಪೂಜ್ಯ ಶ್ರೀಪಾದಂಗಳವರು ಬಂದಿದ್ದಾರೆ, ಅವರಿಗೆ ಶ್ಲೋಕ ಬಹಳ ಪ್ರಿಯವಾದ ಶ್ಲೋಕ. ವಾಯುದೇವರು ಮಹಿಮೆ ಹೇಳ್ತಾರೆ ಇದರೊಳಗೆ ಅವರು. ಏನ್ರಿ ಲೋಕತ್ರಯ ಮಾವಿಷ್ಯ, ವಾಯುದೇವರ ಮಹಿಮೆ ಎಲ್ಲಿದೆ ಅಂತ ಕೇಳಿದರೆ, ಲೋಕ ಅಂದರೆ ರೂಪ, ಲೋಕತ್ರಯ ಅಂದರೆ ಮೂರು ರೂಪ, ಮೂರು ರೂಪ ಅಂದರೆ ಹನುಮ ಭೀಮ ಮಧ್ವ, ಅದರೊಳಗೆ ಪ್ರವೇಶ ಮಾಡಿ ಎಲ್ಲ ಲೋಕ ನಾನು ಧರಿಸಿದ್ದೇನೆ ಅಂತ ಅರ್ಥ ಹೇಳ್ತಾರೆ. ಅದು ಅರ್ಥ ಮಾಡ್ಕೊಂಡು ಬಿಟ್ರೆ ಇವೋ ಲೋಕತ್ರಯ ಮಾವಿಷ್ಯ ಅಂಬೋದಕ್ಕೆ ವಾಯುದೇವರ ಮೂರು ರೂಪಗಳಿಂದ ಕೆಲಸ ಮಾಡಿಸ್ತೇನೆ. ಮೂರು ರೂಪದಲ್ಲಿ ಹೇಗೆ ಮಾಡಿಸ್ತೇನೆ, ಉಳಿದವರು ಎಷ್ಟೋ ರೂಪ ಇರ್ಬೋದಲ್ಲ ಅಂದರೆ, ಮೂರು ರೂಪದಲ್ಲೂ ಭಗವತ್ ಕಾರ್ಯ ಸಾಧಕ ಅದನ್ನು ನಾನು ಮಾಡಿಸ್ತೇನೆ ಅಂತ. ಉಳಿದವರು ಒಂದೊಂದು ರೂಪದಲ್ಲೂ ಮಾಡೋಕ್ಕಾಗಲಿಲ್ಲ. ಇವೋ ಲೋಕತ್ರಯ ಮಾವಿಷ್ಯ, ಈ ಮಾತಾಯಿ. ನನ್ನ ಅವಧಿ ಮುಗಿದಿದೆ, ಕೊನೆಯ ಶ್ಲೋಕ ಹೇಳಿ ಮುಗಿಸ್ತೇನೆ. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವಾ ನೀತಿರ್ ಮತಿರ್ಮಮ. ನಮಗೆ ದೊಡ್ಡ ಸಮಸ್ಯೆ ಇಷ್ಟೆಲ್ಲ ಹೇಳ್ತೀರಿ, ಎತ್ರ ಯೋಗೇಶ್ವರ ಕೃಷ್ಣ ಹೇಳಿದರು, ಎತ್ರ ಪಾರ್ಥೋ ಧನುರ್ಧರ ಹೇಳಿದರು, ಭೀಮಸೇನ ವಿಷಯನೇ ಬಂದಿಲ್ಲ, ಮುಗಿತಲ್ಲ. ಭೀಮಸೇನ ವಿಷಯ ಬಂದೇ ಇಲ್ಲ ಅಂದಮೇಲೆ ಭೀಮ ಇದು ಬೇಕಿಲ್ಲ, ಜಯಕ್ಕೆ ಅರ್ಜುನ ಸಾಕು ಅನಿಸಿಬಿಡುತ್ತೆ. ಅಲ್ಲಿ ಉತ್ತರ ಅಲ್ಲೇ ಇದೆ. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಅಂತ ಹೇಳಿಲ್ಲ, ಎತ್ರ ಪಾರ್ಥ ಧನುರ್ಧರ ಅಂತ ಹೇಳಿದ್ದಾರೆ. ಬರೀ ಪಾರ್ಥ ಅಂತ ಹೇಳಿದ್ರು, ಧನುರ್ಧರ ಪಾರ್ಥ, ಧನುರ್ಧರ ಪಾರ್ಥ ಅಂತ ಯಾತಕ್ಕೆ ಹೇಳಿದರು ಅಂದರೆ, ಬರೀ ಅರ್ಜುನ ಇದ್ದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಸುಭದ್ರಾ ಕಲ್ಯಾಣದ ಪ್ರಸಂಗ ತೀರ್ಥಯಾತ್ರೆ ಕೊಡ್ತಾನಲ್ಲ, ಗೋರ್ಬ್ರಾಹ್ಮಣ ರಕ್ಷಣೆ ಮಾಡಬೇಕಾಗಿರ್ತದೆ. ಆಗ ಅರ್ಜುನ ಶಸ್ತ್ರಾಗಾರ ಹೋಗಿ ಪ್ರವೇಶ ಮಾಡ್ತಾನೆ, ಅಲ್ಲಿ ಹೋಗಬಾರ್ದಾತ, ದ್ರೌಪದಿ ಧರ್ಮರಾಜ ಇರ್ತಾನೆ, ಶಸ್ತ್ರ ಬೇಕಾಯ್ತಾತೆ ನೀ ಪಾಪ, ನಿರ್ವಾಹ ಇಲ್ಲದೆ ಹೋಗಿಬಿಟ್ಟು ಆಮೇಲೆ ತೀರ್ಥಯಾತ್ರೆಗೆ ಅಂತ ಹೋಗ್ತಾನೆ. ಅರ್ಜುನಿಗೆ ಧನುಸ್ಸು ಬೇಕು, ಇಲ್ಲದವರು ಮಾಡಕ್ಕೆ ಬರೋದಿಲ್ಲ. ಆ ಧನುಸ್ಸು ಮುಖ್ಯವಾಗಿ ಯಾವ ಧನುಸ್ಸು ಬೇಕು ಗೊತ್ತಾ ತನಗೆ? ಆ ಧನುಸ್ಸು ಯಾವುದು? ಗಾಂಡೀವ ಧನುಸ್ಸು. ಗಾಂಡೀವ ಧನುಸ್ಸು ಇದ್ರೆ ಅರ್ಜುನ ಉಪಯೋಗ, ಇಲ್ಲದವರು ಇಲ್ಲ, ಜಯ ಕೊಡೋದಿಲ್ಲ ಅಂತ. ಗಾಂಡೀವ ಧನಸ್ಸು ಯಾರು ಗೊತ್ತಾ? ಬ್ರಹ್ಮದೇವರು ಧನಸ್ಸು. ಬ್ರಹ್ಮದೇವರು ಅಂದ್ರೆ ಯಾರು? ವಾಯುದೇವರು. ಗುರುದೇವರು ಸವ ಅಂದ್ರೆ ವಾಯುದೇವರ ಜೊತೆಗಿದ್ದ ಅರ್ಜುನ ಜಯ ಕೊಡ್ತಾನೆ ಹೊರತು ಬರೀ ಅರ್ಜುನ ಜಯ ಕೊಡೋದಿಲ್ಲ. ಅಲ್ಲೂ ಪ್ರಾಣತತ್ವನೇ ಬಂದು ಕೊನೆಗೆ ಯಥಾ ಪ್ರಕಾರ. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ, ಎತ್ರ ಪಾರ್ಥ ಧನುರ್ಧರ ಅಂದ್ರೆ ಯಾರು ಗೊತ್ತಾ? ಜೈತೀರ್ಥರು ಅಂತ ಅರ್ಥ. ಮಧ್ವಶಾಸ್ತ್ರ ಹಿಡ್ಕೊಂಡ ಅರ್ಜುನ ಅಂದ್ರೆ ಜೈತೀರ್ಥರು. ಜೈತೀರ್ಥರಿದ್ದಲ್ಲಿ ಜಯ, ಮಧ್ವಶಾಸ್ತ್ರ ಹಿಡ್ಕೊಂಡಿರೋದ್ರಿಂದ ಬರೀ ಸುಧಾಮನ ಅನುವ್ಯಾಖ್ಯಾನ ಸುಧಾ ಅಂತೇವಲ್ಲ ಹಾಕಿ. ಈ ದೃಷ್ಟಿಯಲ್ಲಿ ತತ್ರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀವಿಜಯೋ ಭೂತಿ ಧ್ರುವಾನೀತಿರ್ ಬತಿರ್ಮಮ. ಅದಕ್ಕಿನ್ನು ಬಹಳ ಅರ್ಥ ಉಂಟು. ಧನುಸ್ಸು ಅಂದರೆ ಓಂಕಾರ ಅಂತ ಅರ್ಥ. ಪ್ರಣವೋ ಧನು ಅಂತ ಕರೀತಾನೆ. ಓಂಕಾರ ಹಿಡ್ಕೊಂಡಂಥ ಅರ್ಜುನ ಅಂದರೆ ಓಂಕಾರಕ್ಕೆ ಮುಖ್ಯವಾಗಿ ಪ್ರತಿಪಾದ್ಯ ನಾರಾಯಣ, ಅಭಿಮಾನ ದೇವತೆ ವಾಯುದೇವರಾದ್ದರಿಂದ ವಾಯುದೇವರು ಇರತಕ್ಕಂತಹ. ಮತ್ತೆ ಧನುರ್ಧರ ಅಂದ್ರೇನು? ಓಂಕಾರಧರ ಪಾರ್ಥ ಭೀಮಸೇನ ಅಂತ. ಓಂಕಾರೋ ವಿಜಿತೋ ಏನ ತಮನಿರ್ ನೇತಾರೋ ಜನ. ಓಂಕಾರ ತಿಳಿದವರಿದ್ದಾರಲ್ಲ ಅವರು ಮುನಿಗಳು, ಅವರೇ ಆಚಾರ್ಯರು. ಅಂಥ ಪಾರ್ಥ ಅಂದ್ರೆ ಭೀಮಸೇನೆ ದೇವರು. ಅರ್ಜುನ ವಿಷಯನೇ ಬರಲಿಲ್ಲ ಆಗ, ಅದು ಕೇವಲ ಭೀಮಸೇನ ದೇವರ ವಿಷಯನೇ ಬಂದಿದೆ. ಈಗ ಅರ್ಥ ಮಾಡಿಕೊಂಡ್ರೆ ಒಟ್ಟು ನಮಗೆ ಅರ್ಥ ಆಗೋದು ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಎಲ್ಲೆಲ್ಲೋ ಪ್ರಾಣತತ್ವ ಇಲ್ಲ, ಉದ್ದಕ್ಕೂ ಪ್ರಾಣತತ್ವ ಇದೆ. ನಮ್ಮ ಯಾವುದೋ ಚಟುವಟಿಕೆಗಳ ಮಧ್ಯೆ ವಾಯುದೇವರಿಲ್ಲ, ಪ್ರತಿ ಕೆಲಸದ ಹಿಂದೆ ವಾಯುದೇವರಿದ್ದಾರೆ. ನಾವು ಪ್ರತಿ ಕೆಲಸದ ಹಿಂದೆ ಯಾಕೆ ವಾಯುದೇವರಿದ್ದಾರೋ ಪ್ರತಿ ಶ್ಲೋಕದಲ್ಲೂ ವಾಯುದೇವರ ಮಹಿಮೆ ಇದೆ ಅಲ್ಲ, ಪ್ರತಿ ಪದದಲ್ಲೂ ವಾಯುದೇವರ ಮಹಿಮೆ ಇದೆ ಅನ್ನೋದೇ ಭಗವದ್ಗೀತೆಯಲ್ಲಿ ಪ್ರಾಣತತ್ವ ಅನ್ನೋದರ ವಿಷಯ ಅಂತ ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರು ಪ್ರಾಣತತ್ವ ಹೇಳೋದ್ರಲ್ಲಿ ಬಹಳ ನಿಸ್ಸೀಮವಾಗಿರತಕ್ಕಂಥ ಅಸಾಧ್ಯ ವೈದುಷ್ಯ ಹೊಂದಿರತಕ್ಕಂಥ ಪೂಜ್ಯ ಶ್ರೀಪಾದಂಗಳವರು. ಕಾರಣ ಏನಂತ ಕೇಳಿದರೆ, ಆಚಾರ್ಯರ ಹಿಂದೆ ಸತ್ಯತೀರ್ಥರು ಹೊರಟರು, ಬರೀ ನಾವು ಬರ್ತೀವಿ ಅಂತ ಹೊರಟರು. ಆಚಾರ್ಯರಿಂದ ಸತ್ಯತೀರ್ಥರು ಹೋದರು ಅಂದ್ರೆ ಪ್ರಾಣದೇವರ ಹಿಂದೆ ಸತ್ಯತೀರ್ಥರೇ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಅಂತ ಅರ್ಥ. ಅದಕ್ಕೆ ಸತ್ಯತೀರ್ಥರ ಮಠ ಸ್ವಾಮಿಗಳದಾದ್ದರಿಂದ ಪ್ರಾಣದೇವರ ತತ್ವದ ಬಗ್ಗೆ ಅವ್ರ ಹಿಂದಿಂದೇ ಹೋಗ್ತಕ್ಕಂಥ ವಿಶಿಷ್ಟವಾದ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಶ್ರೀಗಳವರು. ಅಂತ ಪೂಜ್ಯ ಶ್ರೀಪಾದಂಗಳವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಾಣಾಮಗಳನ್ನು ಸಲ್ಲಿಸಿಬಿಟ್ಟು ಈ ಒಂದು ಕಾರ್ಯಕ್ರಮನ ಡಾಕ್ಟರ್ ಗುಷ್ಟಾ ಮತ್ತು ಡಾಕ್ಟರ್ ಕಮಲಾ ಅವರು ಚೆನ್ನೈನಿಂದ ಬಂದು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಚೆನ್ನೈನಿಂದ ಬೆಂಗಳೂರು, ಚೆನ್ನೈ ಬಿಸಿ ಜಾಸ್ತಿ, ಬೆಂಗಳೂರು ತಣ್ಣಗಿರ್ತದೆ ಅಂತ ಹೇಳ್ಕೊಂಡಿರ್ತಾರೆ. ಬೆಂಗಳೂರು ತಣ್ಣಗೆ ಯಾತಕ್ಕಿರುತ್ತೆ ಅಂದರೆ, ಬೆಂಗಳೂರಲ್ಲಿ ವಿಶೇಷವಾಗಿ ಪ್ರಾಣದೇವರು ಮೇಲೆ ಹೇಳ್ತಕ್ಕಂಥ ಶಾಸ್ತ್ರ ಜಾಸ್ತಿ ಇರುತ್ತಾದ್ದರಿಂದ ಫ್ಯಾನ್ ಬಿಸ್ಟಾಗ್ ಆಗುತ್ತಾದ್ದರಿಂದ ಬೆಂಗಳೂರು ಸ್ವಲ್ಪ ತಣ್ಣಗಿರ್ತದೆ, ಅಲ್ಲಿ ಸ್ವಲ್ಪ ಕಡಿಮೆ. ಇತ್ತೀಚೆಗೆ ಅಲ್ಲೂ ಫ್ಯಾನ್ ಶುರುವಾಗಿದೆ, ಬದೇ ವಿದ್ಯಾಪೀಠಗಳು ಶುರುವಾಗಿಬಿಟ್ಟು ಅಲ್ಲೂ ತಣ್ಣಗಾಗ್ತಾ ಇದೆ. ಅಂಥ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇಲ್ಲಿ ಬಂದು ಮಾಡಿಸ್ತಾರೆ, ಅಲ್ಲೇ ಮಾಡಿಸ್ಬೋದಾಗಿತ್ತು ಅವರು. ಆ ದೃಷ್ಟಿಯಿಂದ ನಿಜವಾಗಲೂ ಕೂಡ ಇದು ಎಷ್ಟೋ ಇವರು ಕಾರ್ಯಕ್ರಮ ಇತ್ತೀಚೆಗೆ ಬೆಂಗಳೂರಲ್ಲೇ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಡಾಕ್ಟರ್ ಉಷಾ ಕಮಲ ಅವರ ಸೇವೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಮ್ಮ ಸಿದ್ಧಾಂತಕ್ಕೆ ಬಹಳ ವಿಶೇಷವಾಗಿ ನಡೀತಾ ಇರುತ್ತೆ. ಅವರ ಈ ಕಾರ್ಯಕ್ಕೆ ಅವರ ಅಭಿನಂದನೆ ಮಾಡ್ತಾ ವಿಶೇಷವಾಗಿ ಇಂಥ ಇನ್ನೂ ಹೆಚ್ಚು ಕಾರ್ಯಕ್ರಮವನ್ನು ಮಾಡ್ತದೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಪ್ರವಚನವನ್ನ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ.
ಇಷ್ಟು ಹೊತ್ತು ಭಗವದ್ಗೀತೆಯಲ್ಲಿ ಪ್ರಾಣತತ್ವವನ್ನು ಬಹಳ ಸರಳವಾಗಿ ಸುಂದರವಾಗಿ ವಿವರಿಸಿದಂತಹ ಪ್ರಭಂಜನಾಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡುತ್ತಾ ಇದ್ದೇವೆ. ಅವರು ಪರಮಪೂಜ್ಯ ಶ್ರೀಪಾದಂಗಳವರಿಂದ ಫಲಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ಯೋ ಲೋಕತ್ರಯ ಮಾವಿಷ್ಯ ಬಿಭರ್ತವ್ಯ ಈಶ್ವರ ಎಂಬತಕ್ಕಂಥ ಶ್ಲೋಕದ ಒಂದು ವಿಶಿಷ್ಟವಾದಂತಹ ಅರ್ಥವನ್ನು ಪ್ರಭಂಜನಾಚಾರ್ಯರು ಈಗ ತಾನೇ ವಿವರಣೆ ಮಾಡಿದ್ದಾರೆ. ಈ ಪ್ರಾಣತತ್ವ ಚಿಂತನೆಯ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ಜನ ಶ್ರೀಪಾದಂಗಳವರು ಅವರು ಭಾಗವಹಿಸಿದ್ದಾರೆ ಅಂತಂದ್ರೆ, ಯೋ ಲೋಕತ್ರಯ ಮಾವಿಷ್ಯ, ಮೂರು ಜನ ಶ್ರೀಪಾದಂಗಳವರು ಯಾರ್ಯಾರು ಪ್ರವಚನ ಮಾಡಿದ್ದಾರೋ ಅವರ ಒಳಗಡೆ ಸನ್ನಿಹಿತರಾಗಿದ್ದು ಈ ಒಂದು ಪ್ರಾಣತತ್ವ ಚಿಂತನೆಯ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ವಾಯುದೇವರೇ ಈ ಕಾರ್ಯಕ್ರಮವನ್ನು ನಡೆಸಿದವರು. ಆದ್ದರಿಂದ ಒಳಗಡೆಯಿಂದ ವಾಯುದೇವರು ನಡೆಸಿದರೆ ಹೊರಗಡೆಯಿಂದ ಮೂರು ಶ್ರೀಪಾದಂಗಳವರು ಸನ್ನಿಹಿತರಾಗಿದ್ದು ಹನುಮ ಭೀಮ ಮಧ್ವ ಅವರೇ ಈ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಎಂಬುದಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಈಗ ಭಂಡಾರಿಕೇರಿ ಮಠದ ಶ್ರೀಪಾದಂಗಳವರು ಪುನಃ ಇನ್ನೊಂದು ಪ್ರವಚನಕ್ಕಾಗಿ ಅವರು ತೆರಳಬೇಕಾಗಿದೆ. ಆದರೆ ಈ ಪ್ರಾಣತತ್ವ ಚಿಂತನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಕ್ತರನ್ನು ಅನುಗ್ರಹಿಸಬೇಕೆಂಬುದಾಗಿ ಶ್ರೀಪಾದಂಗಳವರು ಇಲ್ಲಿಗೆ ಚಿತ್ತೈಸಿದ್ದಾರೆ. ಅವರು ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಶ್ರೀಪಾದಂಗಳವರಲ್ಲಿ ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಂದೆ ಹಯವದನ ಪುರಾಣಿಕರಿಂದ ಶ್ರೀಪಾದಂಗಳವರ ಅನುಗ್ರಹ ಸಂದೇಶ ಆದ ಮೇಲೆ ಸುಳಾದಿಗಳಲ್ಲಿ ಪ್ರಾಣತತ್ವದ ಒಂದು ಚಿಂತನೆ ಕಾರ್ಯಕ್ರಮ ಇದೆ. ಅದರಲ್ಲಿಯೂ ಕೂಡ ಭಕ್ತಾದಿಗಳು ಇದ್ದು 8:30 ಒಳಗಡೆ ಖಂಡಿತ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಎಂಬುದಾಗಿ ತಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದೇವೆ. ಅದರಿಂದ ಸ್ವಲ್ಪ ಒಂದು ಕಾಲು ಗಂಟೆ ತಡ ಆದರೂ ಕೂಡ ಎಲ್ಲರೂ ಕೂಡ ಉಪಸ್ಥಿತರಿದ್ದು ಶ್ರೀಪಾದಂಗಳವರ ಅನುಗ್ರಹಕ್ಕೆ, ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಕೇಳಿಕೊಳ್ತೇವೆ.
ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋನಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಭಗವಂತನಿಗೆ ಅಧಿಕ ಮಾಸದಲ್ಲಿ ನೀರಾಜನ ಬೆಳಗುವುದು ಬಹಳ ಪ್ರಿಯವಾದದ್ದು. ನೀರಾಜನ ಅಂದರೆ ಲಕ್ಷ್ಮೀದೇವಿ ಭಗವಂತನಿಗೆ ನೀರಾಜನವನ್ನು ಬೆಳಗ್ತಾಳಂತೆ. ಅದು ಭಕ್ತಿಯಿಂದ ಭಗವಂತನ ಎಲ್ಲ ಪಾದದಿಂದ ಹಿಡಿದು ಶಿರಸ್ಸಿನ ತನಕ ಭಕ್ತಿಪೂರ್ಣವಾದಂತಹ ಕಟಾಕ್ಷದ ನೀರಾಂಜನವನ್ನು ಬೆಳಗ್ತಾಳಂತೆ. ಆಚಾರ್ಯರು ಹೇಳ್ತಾರೆ ದ್ವಾದಶ ಸ್ತೋತ್ರದಲ್ಲಿ ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ಹಾಗೆ ಇನ್ನೊಂದು ನೀರಾಜನ ಅಂದರೆ ಏನು? ಭಗವಂತನ ಅತ್ಯಂತ ಅಂತರಂಗ ಭಕ್ತನಾಗಿರ್ತಕ್ಕಂತಹ ವಾಯುದೇವರ ಮಹಿಮೆಯನ್ನು ಕೊಂಡಾಡತಕ್ಕಂತಹ ಪವಮಾನ ಮಂಡಲ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲ, ವಾಯುದೇವರ ಅಂತರಂಗ ಭಕ್ತನಾದ ಪರಮಾತ್ಮನ ಅಂತರಂಗ ಭಕ್ತನಾದ ವಾಯುದೇವರ ಮಹಿಮೆಯನ್ನ ಕೊಂಡಾಡತಕ್ಕಂತಹ ಯಾವುದೇ ಗ್ರಂಥ ಯಾವುದೇ ಜ್ಞಾನ ಇರಲಿ ಅದು ಪರಮಾತ್ಮನಿಗೆ ಅತ್ಯಂತ ರಂಜಕಂತೆ, ಮನೋರಂಜಕಂತೆ. ನಿತರಾಂ ರಂಜಯೇ ಎಷ್ಟು ಪಾವಮಾನಂತು ಮಂಡಲಂ, ಪವಮಾನ ಮಂಡಲ ಅದು ಪ್ರಾಣದೇವರ ಮಹಿಮೆಯನ್ನು, ಮುಖ್ಯವಾಗಿ ಪರಮಾತ್ಮನ ಮಹಿಮೆಯನ್ನು ಹೇಳ್ತದೆ. ಅದರ ನಂತರ ಪ್ರಾಣದೇವರ ವಿಶೇಷವಾಗಿ ಮಹಿಮೆಯನ್ನು ಹೇಳ್ತಕ್ಕಂತಹದ್ದು ಅದು ಬಹಳ ಪರಮಾತ್ಮನಿಗೆ ಪ್ರಿಯವಾದದ್ದು ಹೇಳ್ತಾ ಇದ್ದಾರೆ. ಸರ್ವದೇವೋತ್ತಮೋ ವಾಯು ರೀತಿ ಜ್ಞಾನ ನಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾವಾಯೋ ಹರೇರಿದ. ಸರ್ವದೇವೋತ್ತಮ ಜೀವೋತ್ತಮ ಪ್ರಾಣ ಎಂಬ ಜ್ಞಾನ ಯಾರು ಪಡಿತಾರೋ ಅವರ ಮೇಲೆ ದೇವರು ಬಹಳ ಸಂತೋಷಗೊಳ್ತಾನೆ. ಆದರೆ ವಾಯು ಜೀವೋತ್ತಮತ್ವ ಜ್ಞಾನ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು, ಅತ್ಯಂತ ರಂಜಕವಾದದ್ದು, ಅದು ನೀರಾಜನ. ಹಾಗೆ ಹರಿ ಸರ್ವೋತ್ತಮ ಎಂಬ ಜ್ಞಾನ ಪ್ರಾಣದೇವರಿಗೆ ಪ್ರಿಯವಾದರೆ ಪ್ರಾಣ ಜೀವೋತ್ತಮ ಎಂಬ ಜ್ಞಾನ ಪರಮಾತ್ಮನಿಗೆ ಪ್ರಿಯವಾದದ್ದು, ಅತ್ಯಂತ ರಂಜಕವಾದದ್ದು. ಅದಕ್ಕೆ ಅದನ್ನು ನೀರಾಜನ ಅಂತ ಕರೀತಾರೆ. ಈ ಅಧಿಕ ಮಾಸದಲ್ಲಿ ವಾಯುದೇವರ ಸರ್ವೋತ್ತಮತ್ವವನ್ನು ಪ್ರತಿಪಾದಿಸುವಂತಹ ವಿದ್ವಾಂಸರಿಂದ ಈ ಉಪನ್ಯಾಸವನ್ನು ಏರ್ಪಟ್ಟಿದೆ. ಇದು ಈ ಮೂರು ದಿನದಲ್ಲಿ ಉಷಾ ಕಮಲ ಅವರು ಏನಂದು ಈ ಅಧಿಕ ಮಾಸದಲ್ಲಿ ಪುರುಷೋತ್ತಮನ ಪ್ರೀತಿಗೋಸ್ಕರ ವಾಯುದೇವರ ಮಹಿಮಾ ಪ್ರತಿಪಾದಕವಾದಂತಹ ಗ್ರಂಥದ ಒಂದು ಪ್ರವಚನ ಇದು. ನಿಜವಾಗಿ ವಿಷ್ಣುವಿಗೆ ಬೆಳಗಿರತಕ್ಕಂಥ ದೊಡ್ಡ ನೀರಾಜನ ಸೇವೆ ಎಂಬುದಾಗಿ ನಾವು ಆ ಕಾರ್ಯವನ್ನು ಮಾಡಿದಂತಹ ಉಷಾ ಕಮಲವನ್ನು ಅಭಿನಂದಿಸ್ತಾ ಇದ್ದೇವೆ. ಆ ವಾಯುದೇವರ ಮಹಿಮೆ ಭಗವದ್ಗೀತೆಯಲ್ಲಿ ಈಗ ತಾನೇ ಹೇಳಿದರು, ರಾಮಾಯಣದಲ್ಲಿದೆ, ಭಗವದ್ಗೀತೆಯಲ್ಲಿದೆ, ಮಹಾಭಾರತದಲ್ಲಿದೆ. ಆದರೆ ಅದು ಸಾಮಾನ್ಯ ದೃಷ್ಟಿಯಲ್ಲಿ ಮೇಲ್ನೋಟಕ್ಕೆ ಕಾಣುವುದಿಲ್ಲ ವಾಯುದೇವರ ಮಹಿಮೆ. ಆಚಾರ್ಯ ಅಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾ ಇದೆ. ಆಚಾರ್ಯ ಮಾರ್ಗದರ್ಶನ ಇದ್ರೆ ಮಾತ್ರ ತನಗೆ ಭಾರತ ರಾಮಾಯಣಾದಿಗಳಲ್ಲಿ ವಾಯುದೇವರ ಹಿರಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ, ರಾಮಾಯಣದಲ್ಲಿ ಸಾಕಷ್ಟು ಹನುಮಂತನ ಮಹಿಮೆಯನ್ನು ಹೇಳಿದ್ದಾರೆ. ಉತ್ತರ ಕಾಂಡದಲ್ಲಿ ಒಂದು ಮಾತು ಬರ್ತದೆ, ಹನುಮಂತನ ಬಗ್ಗೆ ಅಗಸ್ತ್ಯರು ಹೇಳತಕ್ಕಂತಹ ಮಾತು, ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾಧಯತೀಹ ಕವೀಂದ್ರ ಸೋಯಂ ನವವ್ಯಾಕರಣಾರ್ಥವೇತ್ತ ಬ್ರಹ್ಮ ಭವಿಷ್ಯತ್ಯಪಿತೇ ಪ್ರಸಾದಾತ್. ನಮ್ಮ ಸಿದ್ಧಾಂತ ಆಚಾರ್ಯರು ಹೇಳಿರ್ತಕ್ಕಂಥ ರಾಮದೇವರ ಅನುಪಮವಾದ ಸೇವೆಯನ್ನು ಮಾಡಿದ್ದಕ್ಕೆ ಸಹಭೋಗಕ್ಕೆ ಅವಕಾಶ ಉಳ್ಳಂತಹ ಬ್ರಹ್ಮ ಪದವಿಯನ್ನು ರಾಮದೇವರು ಅನುಗ್ರಹಿಸಿದರು ಆಂಜನೇಯನಿಗೆ ಅಂತ ನಾನು ಕೇಳ್ತೇನೆ. ಇದು ಮಧ್ವ ಸಿದ್ಧಾಂತ. ರಾಮಾಯಣದಲ್ಲಿ ಇದೇನೂ ಇಲ್ಲ, ಬ್ರಹ್ಮದೇವರು ವಾಯುದೇವರು ಹನುಮಂತೇವರ ಮುಂದೆ ಬ್ರಹ್ಮ ಪದವಿ ಏರ್ತಾರೆ, ಇದು ಮಧ್ವರ ಸಿದ್ಧಾಂತ ವಿನಃ ಇದು ಪುರಾಣಾದಿಗಳಿಗೆ ಸಮ್ಮತವಲ್ಲ ಅಂತ ನಮಗೆ ಭಾವನೆ ಬರ್ತದೆ. ಆದರೆ ಅಗಸ್ತ್ಯರು ಉತ್ತರಕಾಂಡದಲ್ಲಿ ಕಪೀಂದ್ರನಾದ ಆಂಜನೇಯನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಈ ಕಪಿ ಇದ್ದಾನಲ್ಲ, ಇವನು ಸಾಮಾನ್ಯನಲ್ಲ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಸಂಗ್ರಹಂ ಸಾಧಯತಿ ಕಪೀಂದ್ರ. ಹನುಮಂತ ಅದು ಈ ಕಪಿ ನಮಗೆ ನವವ್ಯಾಕರಣಾರ್ಥವೇ ಇರ್ತಾರೆ. ಆಂಜನೇಯ ಮಹಾವ್ಯಾಕರಣದ ಸಮುದ್ರದಲ್ಲಿ ವಿಹಾರ ಮಾಡುವ ಮಹಾವ್ಯಾಕರಣ ಚೆನ್ನಾಗಿ ಆಂಜನೇಯ ಬರ್ತದೆ ಗೊತ್ತಿದೆ, ಅದು ಪ್ರಸಿದ್ಧ. ಅಷ್ಟೇ ಅರ್ಥ ಅಲ್ಲ. ಸ್ವಯಂ ನವವ್ಯಾಕರಣಾರ್ಥವೇತ್ತ ಎಂಬುದಕ್ಕೆ ನವವ್ಯಾಕರಣವೇತ್ತ ಅಂತ ಹೇಳ್ಬೋದಿತ್ತು. ನವವ್ಯಾಕರಣಾರ್ಥವೇತ್ತ ಎಂಬುದಕ್ಕೆ ಒಂದು ಹೊಸ ಅರ್ಥ ಹೇಳಬೇಕು, ಅದು ಸಮ್ಮತವಾಗಿರುತ್ತೆ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಅಂತುಂಟದೆ. ಇದು ಬ್ರಹ್ಮಸೂತ್ರದ ಬಗ್ಗೆ ನಾಲ್ಕು ವ್ಯಾಖ್ಯಾನ ಮಾಡಿದ ಆಚಾರ್ಯ ಮಧ್ವರನ್ನು ಕಟಾಕ್ಷೀಕರಿಸಿ ಹೇಳಿದರು. ಅಂಜನೇನೆ ಮುಂದೆ ಮಧ್ವರಾಗಿ ಅವತರಿಸಿದಾಗ ಅವರು ಮಾಡ್ತಕ್ಕಂಥದ್ದು. ಸಸೂತ್ರ ಸೂತ್ರ ಅಂದರೆ ನಿರುಪಮದ ಸೂತ್ರ ಶಬ್ದಕ್ಕರ್ಥ ಏನು? ಬ್ರಹ್ಮಸೂತ್ರ ಅಂತೇ ಅರ್ಥ. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥ, ಸೂತ್ರದ ವೃತ್ತಿ, ಸೂತ್ರದಲ್ಲಿ ಇರತಕ್ಕಂತಹ ತಲೆಗೆ ಹೇಳಿದ್ರು ಇಷ್ಟೇ ಅರ್ಥ. ಅಹಂ ಗೀತಾರ್ಥಂ ವಕ್ಷಾಮಿ, ಏನವರು ತಮ್ಮ ತಲೆಯಲ್ಲಿದ್ದ ಅರ್ಥವನ್ನು ಗೀತೆಗೆ ಹಾಕಿದ್ರೆ ಆಚಾರ್ಯ ಭಟ್ಟರು ಮಾತ್ರ ಗೀತೆಗೆ ಅಭಿಪ್ರೇತವಾದ ಅರ್ಥವೋ ಅದನ್ನು ತಲೆಗೆ ಹಚ್ಚುತ್ತಾರೆ, ಜಿಜ್ಞಾಸುಗಳ ತಲೆಗೆ ಹಚ್ಚುತ್ತಾರೆ ಅಷ್ಟೇ, ಇದೇ ವ್ಯತ್ಯಾಸ. ಹಾಗೆ ಸೂತ್ರದಲ್ಲೇ ಇರತಕ್ಕಂತಹ ವ್ಯಾಸರಿಗೆ ಸಮ್ಮತವಾದಂತಹ ಅರ್ಥವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಸಸೂತ್ರ ವೃತ್ಯರ್ಥ ಪದಂ, ಆ ಅರ್ಥವನ್ನು ಪದಂ ಅಂದ್ರೆ ಪ್ರತಿಪಾದನೆ ಮಾಡತಕ್ಕಂತಹ, ಮತ್ತೆ ಮಹಾರ್ಥ, ಮಹಾರ್ಥ ಅಂದ್ರೆ ಹೇಳ್ತಾರೆ ಬಹುಜ್ಞಾನೇವ ಜಾನಂತಿ ವಿಶೇಷೇಣ ಅರ್ಥಮೇತಯೋಹ ಅಂತ ಹೇಳಿದಾಗೆ. ಯಾಕೆಂದ್ರೆ ಗ್ರಂಥೋಯಮತಿ ಮಹರ್ಥ ಭಾಷ್ಯಂಚ ಅತ್ಯಂತ ವಿಸ್ತರ ಬಹುಜ್ಞಾನೇವ ಜಾನಂತಿ ವಿಶೇಷೇಣ ಅರ್ಥಮೇತಯೋ ಅಂತ ಬ್ರಹ್ಮಸೂತ್ರ ಭಾಷ್ಯವಾಗಲಿ ಅನುವ್ಯಾಖ್ಯಾನವಾಗಲಿ ಇದು ಬಹ್ವರ್ಥ ನಿರ್ಭಿತವಾದದ್ದುಂಟು. ಟೀಕಾ ಆಚಾರ್ಯ ಮಧ್ವರೇ ಹೇಳಿದ್ದಾರೆ ಆ ಬಹ್ವರ್ಥ ಏನೆಂಬುದನ್ನು ಟೀಕಾಕೃತ್ವಾದರೂ ಅಲ್ಲಿ ತೋರಿಸಿದ್ದಾರೆ. ಹಾಗಾಗಿ ಸಸೂತ್ರ ವೃತ್ಯರ್ಥ ಪರಂ ಮಹಾರ್ಥಂ ಸಕಂಗ್ರಹ ಸಾಧಯತೀಹ ಕಪೀಂದ್ರ ಸಕಂಗ್ರಹ. ಇದು ಎರಡನ್ನೂ ಕಟಾಕ್ಷಿ ಅನುವ್ಯಾಖ್ಯಾನವನ್ನ ಭಾಷ್ಯವನ್ನ ಕಟಾಕ್ಷೀಕರಿಸಿ ಹೇಳಿರ್ತಕ್ಕಂಥದ್ದು. ಸಸೂತ್ರ ವೃತ್ಯರ್ಥ ಪದಂ ಮಹಾರ್ಥಂ ಸಕಂಗ್ರಹಂ ಅಂತ ಉಂಟು. ಸಂಗ್ರಹ ಅಂದ್ರೆ ಭಾಷ್ಯ ಸಂಗ್ರಹ ಅಣುಭಾಷ್ಯ. ಇನ್ನೊಂದು ಸಂಗ್ರಹ ಯಾವುದು ಅಂತ ಹೇಳಿದ್ರೆ ನ್ಯಾಯ ವಿವರಣೆ. ಅನುವ್ಯಾಖ್ಯಾನದಲ್ಲಿ ಹೇಳಿರ್ತಕ್ಕಂತಹ ಏನೊಂದು ನ್ಯಾಯ ಇದೆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ, ಬ್ರಹ್ಮಸೂತ್ರದಲ್ಲಿ ಸೂಚನೆ ಮಾಡಿದ ಪೂರ್ವಪಕ್ಷ ನ್ಯಾಯ, ಸಿದ್ಧಾಂತ ನ್ಯಾಯ, ಅದನ್ನೆಲ್ಲ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ್ದನ್ನ ವಿವರಿಸುವಂತಹ ಆ ನ್ಯಾಯ ಸಂಗ್ರಹವಾದ ನ್ಯಾಯ ವಿವರಣ. ಅದು ಪೂರ್ವಪಕ್ಷ ನ್ಯಾಯ ಸಿದ್ಧಾಂತ ನ್ಯಾಯವನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಮತ್ತೆ ಅನುಭಾಷ್ಯದಲ್ಲಿ ಎಲ್ಲ ಬ್ರಹ್ಮಸೂತ್ರದ ಅರ್ಥವನ್ನ ಸಂಗ್ರಹ ಮಾಡಿದ್ದಾರೆ. ಹಾಗಾದ್ರೆ ಸಸಂಗ್ರಹ ಅಂದ್ರೆ ಅಣುಭಾಷ್ಯ ಆಯ್ತು, ನ್ಯಾಯ ವಿವರಣ ಆಯ್ತು. ಕೇವಲ ಇಲ್ಲಿ ಶತಯೋಜನೆ ವಿಸ್ತೀರ್ಣವಾದ ಸಮುದ್ರವನ್ನು ದಾಟು ಯಾರನ್ನು ಮಾಡಲಿಕ್ಕೆ ಆಗಿದ್ದ ಅನುಪಮ ಸೇವೆ ಮಾಡಿ ಮಾತ್ರ ಬ್ರಹ್ಮಕ್ಕೆ ಇದು ಮಾಡಿದ್ದಲ್ಲ, ಸಾತಿಶಯವಾಗಿರ್ತಕ್ಕಂತಹ ಅದರಲ್ಲಿ ಮತ್ತೆ ವಿಶೇಷ ಸೌಲಭ್ಯ ಉಳ್ಳಂತಹ ಆ ಬ್ರಹ್ಮ ಪದವಿಯನ್ನು ಬ್ರಹ್ಮಸೂತ್ರ ಭಾಷ್ಯ ಮಾಡಿದ್ದಕ್ಕೆ ಪರಮಾತ್ಮ ವ್ಯಾಸರೂಪಿ ಪರಮಾತ್ಮ ಕ್ಷಮಿಸಲಿಕ್ಕಿದ್ದಾರೆ. ಅದನ್ನು ತೋರಿಸಿಕೋಸ್ಕರ ಇದೇ ಇಂಥ ಕೆಲಸವನ್ನು ಮಾಡ್ತಾರೆ, ಭಾಷ್ಯಕಾರನಾಗಿದ್ದಾರೆ. ಸ್ವಯಂ ನವವ್ಯಾಕರಣಾರ್ಥವೇತ್ತ ಇನ್ನೊಂದು ಹೇಳ್ತಾರೆ, ನವವ್ಯಾಕರಣಾರ್ಥವೇತ್ತ ಅಂದ್ರೆ ಅಪೂರ್ವವಾದ, ಯಾಕೆಂದ್ರೆ ನಮ್ಮ ಯಾವುದೇ ನಾವು ವೈದಿಕ ಸಾಹಿತ್ಯದ ವ್ಯಾಖ್ಯಾನ ಮಾಡಬೇಕಾದ್ರೆ ಈ ಪಾಣಿ ಸೂತ್ರ ಆ ಸೂತ್ರ ಹಿಡ್ಕೊಂಡು ಸಾಲದು, ಮಹಾವ್ಯಾಕರಣವನ್ನೇ ಹಿಡ್ಕೊಳ್ಬೇಕು. ಯಾರಿಗೂ ಗೊತ್ತಿರದ ಅಪೂರ್ವವಾದಂತಹ ವ್ಯಾಕರಣ ಮಹಾವ್ಯಾಕರಣ, ಅದಕ್ಕೆ ಅನುಗುಣವಾದ ಅರ್ಥವನ್ನು ತಿಳಿದವನು, ಅದು ಒಂದರ್ಥ. ಸ್ವಯಂ ನವವ್ಯಾಕರಣಾರ್ಥವೇತ್ತ ಅಂದ್ರೆ ಇನ್ನೊಂದರ್ಥ ಬಹಳ ಸೊಗಸಾದದ್ದು. ಹೇಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೆದನೋ ಅದೇ ರೀತಿಯಾಗಿ ವೇದಾರ್ಥವನ್ನು ಕರಾರುವಾಕ್ಕಾಗಿ ಪ್ರಮಾಣಬದ್ಧವಾಗಿ ಅರ್ಥೈಸಲಿಕ್ಕೆ ಇವನೊಬ್ಬನೇ ಯೋಗ್ಯನಾದರು. ಯಾವುದದು ದೊಡ್ಡ ಗೊಂದಲ ಮಾಡತಕ್ಕಂತಹದ್ದು ಯಾವುದು? ಸಾತ್ಮ ತತ್ವಮಸಿ, ಸಾತ್ಮ ತತ್ವಮಸಿ, ಸಾತ್ಮ ತತ್ವಮಸಿ, ನವಕೃತ್ವ ಉಪದೇಶ. ಅದು ನವವ್ಯಾಖ್ಯ, ನವ ದೃಷ್ಟಾಂತದಿಂದ ಕೂಡಿದ ನವಕೃತ್ವ ಉಪದೇಶ, ತತ್ವಮಸಿ ಎಂಬ ಉಪದೇಶ. ಅದು ಒಂಬತ್ತು ಬಾರಿ ಬರ್ತದೆ, ಬೇರೆ ಬೇರೆ ದೃಷ್ಟಾಂತದಿಂದ ಇದೆ. ಹಾಗಾಗಿ ನವಕೃತ್ವ ಉಪದೇಶ ಏನಿದೆ ತತ್ವಮಸಿ ಇತ್ಯಾದಿ ಆ ಉಪದೇಶ ನವವ್ಯಾ, ಅದರ ವ್ಯಾಖ್ಯಾನ ಅಂದ್ರೆ ವ್ಯಾಖ್ಯಾನ ಅಂತ. ವ್ಯಾಕರೋತಿ ಅಂದ್ರೆ ವ್ಯಾಖ್ಯಾನ, ವ್ಯಾಖ್ಯಾತಿ ಇತ್ಯರ್ಥ. ವ್ಯಾಖ್ಯಾನ ಅಂದ್ರೆ ನವಕೃತ್ವ ಉಪದೇಶಕ್ಕೆ ದೊಡ್ಡ ಗೊಂದಲವಾಗ್ತಕ್ಕಂತಹ ನವಕೃತ್ವ ಉಪದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಾಖ್ಯಾನ. ಅದು ಯಾವುದು? ಸಾಮಸಂಹಿತ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆ ಸಾಮಸಂಹಿತ ವಚನವನ್ನೆಲ್ಲ ಹೇಳಿ ಒಂದು ಹೇಳ್ತಾರೆ, ಅಸತ್ವಮಸಿ ಪುತ್ರೇತಿ ಯದುಕ್ತಂ ಗೌತಮೇನತು ನವಕೃತ್ವ ಸದೃಷ್ಟಾಂತ ಸರ್ವ ಭೇದೇ ಕೇಶವ. ಇದೆಲ್ಲ ಅದು ತತ್ವಮಸಿ ಉಪದೇಶಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನ ರೂಪವಾದ ಸಾಮಸಂಹಿತಾದಿ ವಚನಗಳು. ನವವ್ಯಾಕರಣ ಅಂದ್ರೆ ನವಕೃತ್ವ ಉಪದೇಶಕ್ಕೆ ಸಂಬಂಧಪಟ್ಟಂತಹ ಕರಾರವಾಕ್ಯಾದಿ ಅರ್ಥ ನಿರ್ಣಯಿಸುವಂತಹ ಸಾಮಸಂಹಿತಾದಿ ವ್ಯಾಖ್ಯಾನ, ಸಾಮಸಂಹಿತ ವಚನ, ಅದೇ ವ್ಯಾಖ್ಯಾನ ಅದಕ್ಕೆ ಸಂಬಂಧವಾದ ಅರ್ಥ ವೇತ್ತ. ನವಕೃತ್ವ ಉಪದೇಶ ಕರಾರವಾಕ್ಯದ ಅರ್ಥ ಏನು ಅಂತ ಪ್ರಮಾಣಬದ್ಧವಾದ ಅರ್ಥವನ್ನ ಇವನ ತಿಳಿದಿದ್ದಾನೆ, ಮುಂದೆ ಹೇಳಲಿಕ್ಕಿದ್ದಾನೆ. ಸ್ವಯಂ ನವವ್ಯಾಕರಣಾರ್ಥ ವೇತ್ತ ಬ್ರಹ್ಮ ಭವಿಷ್ಯತ್ಯಪಿತೇ ಪ್ರಸಾದ, ಮುಂದೆ ನಿನ್ನ ಅನುಗ್ರಹದಿಂದ ಇವನು ಬ್ರಹ್ಮನಾಗಲಿಕ್ಕಿದ್ದಾನೆ, ಹೇ ಪ್ರಸಾದ ಅಂತ. ಹೀಗೆ ಆ ಆಂಜನೇಯನ ಬ್ರಹ್ಮಸೂತ್ರ ಭಾಷ್ಯ ಕರ್ತೃತ್ವ ಛಂದೋಗತ ಇವನಿಗೆ ಸಮಾನವಾದವನು ಯಾರೂ ಇಲ್ಲ. ಛಂದೋಗತ ವಾಲ್ಮೀಕಿ ರಾಮಾಯಣದ ಬರುತ್ತೆ, ವೇದದಲ್ಲಿ ಇವನಿಗೆ ಗತಿ ಅನನ್ಯ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಹೇಳ್ತಾರೆ ಹನುಮಂತ ದೇವರ ಪ್ರವಚನದ ಬಗ್ಗೆ ಮೆಚ್ಚಿ ಮಾತಾಡಿರ್ತಕ್ಕಂತಹದ್ದು ರಾಮದೇವರು ಆದಿಶೇಷನ ಅವತಾರಭೂತನಾದ ವಾಗ್ಮಿಯಾದ ಲಕ್ಷ್ಮಣನ ಹೆದ ಹೇಳ್ತಾ ಇದ್ದಾನೆ. ನಾ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನಾ ಕಾಮ ವಿದುಷೋ ವ್ಯಾಧಿ ಏವಂ ವಕ್ತಂ ಶಕ್ಯತೆ. ಅಂದ್ರೆ ಮೂರು ವೇದಗಳ ಸರಿಯಾದ ಜ್ಞಾನ ಇಲ್ಲಂದ್ರೆ ಈ ರೀತಿಯಾಗಿ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಬಹು ವ್ಯಾಹಾರತಾನೇನ ನಚಿಂತಿನ ಅಪಶಬ್ದಿತಂ, ಎಷ್ಟು ಮಾತಾಡಿದ್ದಾನೆ ಜಾಸ್ತಿ ಮಾತಾಡಿದಷ್ಟು ಅಪಶಬ್ದ ಬರುದು. ಆದ್ರೆ ಇವನು ಬಹಳ ವ್ಯಾಖ್ಯಾನ ಮಾಡಿದರೂ ಕೂಡ ಮಾತಾಡಿದರೂ ಕೂಡ ಇವನ ಬಾಯಿಲ್ಲಿ ಅಪಶಬ್ದ ಬರಲೇ ಇಲ್ಲ. ಬಹು ವ್ಯಾಹಾರತಾನೆ ನಚಿಂಚಿತ ಅಪಶಬ್ದಿತಂ ಅಂತ ಹೇಳುವ ಮೂಲಕ ಏನರ್ಥ ಆಯ್ತು, ಮುಂದೆ ಮಧ್ವರಾಗಿ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬಾರುವಾಗಿರ್ಬೋದು ಅದು ಅಪಭಾಷ್ಯ ಅಲ್ಲ ಅನ್ನು ಸರ್ಟಿಫಿಕೇಟ್ ಕೊಟ್ಟಾ ಇತ್ತು ರಾಮದೇವರೇ ಕೊಟ್ಬಿಟ್ಟು. ನಕಿಂಚಿತ್ ಅಪಶಬ್ದಿತಂ ಅಂತ ಹೇಳುವ ಮೂಲಕ ಅಪಭಾಷ್ಯವನ್ನು ಬಾಯಿಂದ ಬರುವುದೇ ಇಲ್ಲ, ಅಪವ್ಯಾಖ್ಯಾನ ಬರುವುದೇ ಇಲ್ಲ ಅಂತ ಸರ್ಟಿಫಿಕೇಟ್ ರಾಮದೇವರೇ ಕೊಟ್ಟಿದ್ದಾರೆ. ಮುಗಿತು ಅದು ರಾಮಾಯಣದಲ್ಲಿ ಇರ್ತಕ್ಕಂತಹ ಮಾತು. ಅದ ನಂತರ ಭಾಗವತದಲ್ಲಿ ವಾಯು ಮುಖ್ಯದಿಯ ವಾಯುದೇವರಲ್ಲಿ ಭಗವಂತನ ಮುಖ್ಯ ಪ್ರತೀಕ ಅಂತ ಉಪಾಸನೆ ಮಾಡಬೇಕು ಅಂತ ವಾಯುದೇವರ ಜೀವೋತ್ತಮತ್ವದಿಗೆ ಸಾಧಾರಣವಾಗಿ ಅದನ್ನು ಉದಾಹರಿಸುವುದು ಉಂಟು. ನಿಭೃತ ಮೋಕ್ಷ ಹೃದಯ ಯೋಗ ಯುಜ ಉದರಂ ಮುನಯ ಉಪಾಸತೆ ತದ ಅರಯೋಪಿ ಯಯು. ಒಂದು ಮಾತು ಬರುತ್ತೆ ಭಾಗವತದಲ್ಲಿ, ನಿಭೃತ ಮೋಕ್ಷ ಹೃದಯ ಯೋಗ ಯುಜ ಉದರಂ ಮುನಯ ಉಪಾಸತೆ ತದ ಅರಯೋಪಿ ಯಯು. ಒಂದು ಮಾತು ಬರುತ್ತೆ. ಇದಕ್ಕೆ ಅರ್ಥ ಏನು? ಇದು ಏಕಾದ್ರ ಸ್ಕಂಧನೆ ಬರುವಂತಹ ಮಾತು ಮೂಲೆಯಲ್ಲಿದೆ. ನಿಭೃತ ಮೋಕ್ಷ ಹೃದಯ ಯೋಗ ಯುಜ. ನಿಭೃತ ಅಂದ್ರೆ ಪೂರ್ಣವಾದ ಮೋಕ್ಷ ಹೃದಯ, ಮೋಕ್ಷಕ್ಕೆ ಸಂಬಂಧಪಟ್ಟ ಜ್ಞಾನ. ನಿಭೃತ ಹೃದಯ ಅಂದ್ರೆ ನಿಭೃತ ಮೋಕ್ಷಕ್ಕೆ ಸಂಬಂಧಪಟ್ಟ ಪೂರ್ಣವಾದ ಜ್ಞಾನ. ಪೂರ್ಣ ಪ್ರಜ್ಞ ವಾಯುದೇವ ನಿಭೃತೋ ಮೋಕ್ಷವಿನ್ ಪ್ರಾಣ ಅಂತ ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು. ಹಾಗಾಗಿ ಮೋಕ್ಷಕ್ಕೆ ಸಂಬಂಧಪಟ್ಟ ಪರಿಪೂರ್ಣವಾದ ಜ್ಞಾನದಿಂದ ಪೂರ್ಣ ಪ್ರಜ್ಞ ಅನಿಸಿಕೊಂಡ ಮುಖ್ಯ ಪ್ರಾಣದೇವನ ಯೋಗ ಯುಜ ಅನುಗ್ರಹದ ಸಂಬಂಧ ಯಾರಿಗಿದೆಯೋ ಅವರು ಅಂತಹ ಮುನಿಗಳು ಜ್ಞಾನಿಗಳು ಉದರಂ ಉಪಾಸನೆ, ಭಗವಂತನನ್ನು ಉದರ ಅಂತ ಉಪಾಸನೆ ಮಾಡ್ತಾರೆ. ದೇವರು ಹೊಟ್ಟೆ ಅಂತ ಅರ್ಥ ಆಗತ್ತೆ. ಅರೇಭ್ಯ ಉದ್ಗತ, ಅರೇಭ್ಯ ಉದ್ಗತ ದೋಷದಿಂದ ನಿರ್ದೋಷ ಅಂತ ಮುಖ್ಯ ಪ್ರಾಣನ ಅನುಗ್ರಹವನ್ನು ಯಾರು ಸಂಪಾದನೆ ಮಾಡ್ತಾ ಇದ್ದಾರೋ ಅವರು ಮಾತ್ರ ದೇವರನ್ನು ಸರಿಯಾಗಿ ಉಪಾಸನೆ ಮಾಡ್ತಾರೆ. ತದ ಅರೋಪಿಯು ಅಂತ ಉಪಾಸನೆ ಮಾಡ್ತಕ್ಕಂತಹ ಯಾರಿದ್ದಾರೆ ಅವರಿಗೆ ಯಾರು ಅವರ ಶತ್ರುಗಳು ಇದ್ದಾರೆ ಅಥವಾ ಮುಖ್ಯಪ್ರಾಣ ಶತ್ರುಗಳು ಯಾರಿದ್ದಾರೆ ಆ ಮುಖ್ಯಪ್ರಾಣ ಅನುಗ್ರಹದಿಂದ ಭಗವಂತನ ಸರಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಅವರ ಶತ್ರುಗಳು ಇದ್ದಾರೆ ಅವರು ಹೋದ್ರು ಅಂದ್ರೆ ನಿರುಪಪದ ಉಪಪದ ಏನು ಹೋದ್ರು ಅಂದ್ರೆ ಏನ್ರಿ ಊರಿಗೆ ಹೋದ್ರು ಅಂತ ಹೇಳೋದೇನೆ ಹಾಗೆ ಅಂಧಂತನಸ್ಸಿಗೆ ಹೋದ್ರು. ಇಲ್ಲಿ ನಿವೃತೋ ಮೋಕ್ಷವಿತ್ ಪ್ರಾಣ ತದ್ಯೋಗ ತತ್ಪ್ರಸಾದತಃ ಅಂತ ಜಾನಂತಿ ಪರಮಂ ದೇವಂ. ಮುಖ್ಯಪ್ರಾಣನ ಅನುಗ್ರಹ ಇದ್ರೆ ಮಾತ್ರ ದೇವರನ್ನು ಸನ್ಯಾಗಿ ಉಪಾಸನೆ ಮಾಡಿ ದೇವರನ್ನ ಕಾಣ್ತಾರೆ. ಇಲ್ಲಿ ಮುಖ್ಯಪ್ರಾಣನ ಅನುಗ್ರಹ ಬೇಕು ಅಂತ ಸ್ಪಷ್ಟವಾಗಿ. ಇನ್ನು ಒಂದು ಎರಡನೇ ಶ್ಲೋಕದಲ್ಲಿ ಭಾಗವತದಲ್ಲಿ ಮರ್ತದೆ ಅಂದ್ರೆ ಅಧಿಕಾರಿಗಳು ಯಾರು, ಗುರಿ ಯಾವುದು, ಮಾರ್ಗ ಯಾವುದು, ಹಾಗೆ ಗುರಿ ಮುಟ್ಟಿದ ಬಳಿಕ ನಾವು ಪಡೆಯಬಹುದಾದ ಪ್ರಯೋಜನ ಏನು ಅದನ್ನು ಹೇಳ್ತಕ್ಕಂಥ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮ ನಿರ್ಮತ್ಸರಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನ ಶ್ರೀಮದ್ ಭಾಗವತೆ ಮಹಾಮುನಿಕೃತೆ ಕಿಂ ವಾಪರೈರೀಶ್ವರ ಸದ್ಯೋ ಹೃದ್ಯವರುಧ್ಯತೆ ಪ್ರಕೃತಿಭಿ ಶುಶ್ರೂಷುಭಿ ತತ್ಕ್ಷಣ. ಇಲ್ಲಿ ನೋಡಿ, ಇಲ್ಲಿ ಅಧಿಕಾರಿಗಳು ಮಾತ್ಸರ್ಯ ತರೆದಿರ್ತಕ್ಕಂತಹ ಸಜ್ಜನರು ಅಧಿಕಾರಿಗಳು ಅಂತ ಹೇಳಿ ಇದು ಒಂದು ಮತ್ತೆ ಆಕಾಂಕ್ಷೆ ಬರ್ತದೆ. ಈಗ ಒಂದು ಅರ್ಥ ಮಾಡ್ಬೋದು, ಕಪಟವಿಲ್ಲದಂತಹ ಭಾಗವತ ಧರ್ಮ, ಭಗವಂತನಿಗೆ ಅರ್ಪಿತವಾದ ಭಾಗವತ ಧರ್ಮ, ನಿಷ್ಕಾಮನೆಯಿಂದ ಮಾಡ್ತಕ್ಕಂತಹ ಭಾಗವತ ಧರ್ಮ ಏನಿದೆ ಅದು ಭಗವಂತನು ಮುಟ್ಲಿಕ್ಕೆ ದಾರಿ. ಅದು ಎರಡೂ ಪ್ರತಿಪಾದ್ಯ, ಮುಖ್ಯವಾಗಿ ಭಗವಂತ ಪ್ರತಿಪಾದ್ಯ, ಅವನಿಗೆ ದಾರಿಯಾಗಿರ್ತಕ್ಕಂಥ ಭಾಗವತ ಧರ್ಮವೂ ಪ್ರತಿಪಾದ್ಯ. ಮತ್ತೆ ಯಾರು ಸಜ್ಜನರು ಅಂದ್ರೆ ಅದ ಅಧಿಕಾರಿಗಳು ಯಾರು ಅಂದ್ರೆ ಮಾತ್ಸರ್ಯವಿಲ್ಲದ ಸಜ್ಜನರು ಅಧಿಕಾರಿಗಳು. ಒಂದು ಪ್ರಶ್ನೆ, ಆ ಅಧಿಕಾರಿಗಳಲ್ಲಿ ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಹಾಕೊಂಡ್ರೆ ಜಿಜ್ಞಾಸ ಬರುತ್ತದೆ. ಅದಕ್ಕೆ ಉತ್ತರ ಕೊಟ್ಟರು, ಧರ್ಮ ಪ್ರೋಜ್ಜಿತ ಕೈತಗೋತ್ರ ಪರಮಃ ನಿರ್ಮತ್ಸರಾಣಾಂ ಸತ. ಮಾತ್ಸರ್ಯ ತೊರೆದಿರ್ತಕ್ಕಂತಹ ಸಜ್ಜನರು ಯಾರಿದ್ದಾರೆ ಅಧಿಕಾರಿಗಳ ಗುಂಪಿನಲ್ಲಿ, ಉತ್ತಮ ಪ್ರೋಜ್ಜಿತ ಕೈತವ ಧರ್ಮ ಪರಮಃ. ಕೈತವ ಅಂದ್ರೆ ಪರಾಕಾಂಕ್ಷೆಯಿಂದ ಧರ್ಮ ಮಾಡುವುದು. ಪ್ರೋಜ್ಜಿತ ಕೈತವ, ನಾವು ಭೌತಿಕವಾದ ನಶ್ವರವಾದ ಫಲವನ್ನು ಬಯಸದೇನೆ ಜ್ಞಾನ ಭಕ್ತಿ ಮೋಕ್ಷಾದಿಗಳನ್ನು ಬಯಸಿ ಮಾಡಿದರೆ ಅದು ಉಚ್ಚಿತ ಕೈತವ. ಕ್ಷುದ್ರ ಫಲದ ಆಸೆಯನ್ನು ಮಾಡಬಾರದು, ಅದು ಬಿಟ್ಟಾಗ ಅದು ನಿಷ್ಕಾಮ ಅನಿಸ್ಕೊಳ್ತದೆ. ಆದರೆ ಮುಖ್ಯ ಪ್ರಾಚಿತ ಕೈತವ, ಉಚ್ಚಿತ ಕೈತವ ಅಲ್ಲ, ಇನ್ನೊಂದು ಅರ್ಥ ವಿಶೇಷ ಪ್ರಾಚಿತ ಕೈತವ ಅಂದ್ರೆ ಅರ್ಥ ಏನು, ಮೋಕ್ಷವನ್ನು ಅರ್ಥ ಬರುವುದಿಲ್ಲ. ನಾವಾದರೂ ಮೋಕ್ಷವನ್ನು ಆದರೂ ಬೇಕು, ನಾವನ್ನು ನಮಗೆ ದೇವರು ಯಾಕೆ ಬೇಕು, ಅವನು ಮೋಕ್ಷಬೇಕು, ಮೋಕ್ಷ ಸಾಧನ ಇಷ್ಟ ಸಾಧನ ಅಂತ ನಾವು ದೇವರನ್ನು ಪ್ರೀತಿಸ್ತೇವೆ. ಆದರೆ ಮುಖ್ಯ ಪ್ರಾಣ ಹಾದಲ್ಲ, ನಿರುಪಾದಿತನಾಗಿ ಭಗವಂತ ಅವನಿಗೆ ನಿರುಪಾದಿತ, ದೇವರ ಆನಂದ ಕೊಡ್ತಾ ದೇವರನ್ನು ಪ್ರೀತಿಸುವುದಲ್ಲ, ದೇವರವರಿಗೆ ಆನಂದ ಇದ್ದಾರೆ ನಿರುಪಾದಿತ ಇಷ್ಟ. ಮೋಕ್ಷಕ್ಕೋಸ್ಕರ ಭಗವಂತನನ್ನ ಅವರು ಆರಾಧನೆ ಮಾಡುವುದಿಲ್ಲ, ಮೋಕ್ಷವನ್ನೂ ಬಯಸುವುದಿಲ್ಲ. ಜ್ಞಾನ ಭಕ್ತಿ ಹರಿತೃಪ್ತಿ ಬಿಟ್ಟು ಬೇರೆ ಯಾವುದನ್ನೂ ಕೇಳದೆ ನಿಷ್ಕಾಮನವಾಗಿ ಮೋಕ್ಷವನ್ನು ಬಯಸಿದೇನೆ. ಅರ್ಪಕವಾದ ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡ್ತಕ್ಕಂತಹ ಆ ಮುಖ್ಯ ಪ್ರಾಣ ಅವನು ಧಾರಾಧರ್ಮನಾಮಕ ಹೇಳ್ತಾರೆ. ವಾಯುರ್ ಧರ್ಮ ಇತಿ ಪ್ರೋಕ್ತ ವಾಯುರ್ ಧಾರಯತಿ ಪ್ರಜಾ. ಈ ಪಿಂಡಾಂಡವನ್ನು ಧಾರಣೆ ಮಾಡಿ ಎಲ್ಲಾ ಪ್ರಜೆಗಳನ್ನ ಜೀವನನ್ನ ಧಾರಣೆ ಪೋಷಣೆ ಮಾಡುವವನು ಮುಖ್ಯ ಪ್ರಾಣ. ಆದಿಶೇಷನನ್ನ ಕುರುವ ರೂಪದಿಂದ ತನ್ನ ಪುಚ್ಛದಲ್ಲಿ ಧಾರಣೆ ಮಾಡಿದವನು ಮುಖ್ಯ ಪ್ರಾಣ. ಪಿಂಡಾಂಡದೊಳಗಿದ್ದು ಪ್ರಾಣರೂಪದಲ್ಲಿದ್ದು ಈ ದೇಹವನ್ನ ಪಿಂಡಾಂಡವನ್ನು ಧಾರಣೆ ಮಾಡಿ ಪ್ರಜೆಗಳನ್ನು ಪಾಲನೆ ಮಾಡುವನು ಮುಖ್ಯ ಪ್ರಾಣ. ಭಗವಂತನನ್ನ ಹೃದಯದಲ್ಲಿ ಅನಂತ ಭಗವದ್ ರೂಪವನ್ನ ಧಾರಣೆ ಮಾಡುವನು ಧ್ಯಾನ ಮಾಡುವನು ಮುಖ್ಯ ಪ್ರಾಣ. ಭಗವಂತನನ್ನು ಹೆಗಲಲ್ಲಿ ಹೊತ್ತಿ ಆ ಬಲದಲ್ಲಿ ಪರಮಾತ್ಮನನ್ನ ಎಡದಲ್ಲಿ ಜೀವನನ್ನು ಹೊತ್ತುಕೊಂಡು ದೇಹದಿಂದ ದೇಹಕ್ಕೆ ಹೋಗುವನು ಮುಖ್ಯ ಪ್ರಾಣ. ಹಾಗಾಗಿ ಮುಖ್ಯ ಪ್ರಾಣ ಪಿಂಡಾಂಡವನ್ನು ಧಾರಣೆ ಮಾಡಿ ಬ್ರಹ್ಮಾಂಡವನ್ನು ಧಾರಣೆ ಮಾಡಿ ಈ ಜೀವರ ಧಾರಣೆ ಪೋಷಣೆಗೆ ಕಾರಣವಾದ್ದರಿಂದಾಗಿ ಮುಖ್ಯ ಪ್ರಾಣವನ್ನು ಧರ್ಮ ಅಂತ. ಅಂತಹ ಮುಖ್ಯ ಪ್ರಾಣ ಏನಿದ್ದಾನೆ ಅವನು ಭಾಗವತದಲ್ಲಿ ಹೇಳಿದ್ದ, ಇದನ್ನೇ ಬ್ರಹ್ಮಸೂತ್ರದಲ್ಲಿ ಹೇಳಿದ್ರು. ಯದಾಮನಾತ್ ಪ್ರಾಣೋವ ಆಶಾಯ ಭೂಯಾ ನ ಪ್ರಾಣ ಭೂಯಾ. ನಾವು ಪ್ರಾಣಕ್ಕಿಂತ ಅಧಿಕಾರ ವರ್ಗದಲ್ಲಿ ಯಾರೂ ಉತ್ತಮರಿಲ್ಲ, ಮುಖ್ಯ ಪ್ರಾಣನೇ ಅಂತಿಮ. ಲಕ್ಷ್ಮೀದೇವಿ ಇದ್ಲು ಕೂಡ ಅವಳು ಅಧಿಕಾರ ವರ್ಗದಲ್ಲಿ ಸೇರುವುದಿಲ್ಲ, ನಿತ್ಯ ಮುಕ್ತಳಾಗಿದ್ದಾಳೆ. ಅವಳು ಸಿದ್ಧ ಸ್ತ್ರೀ ಆದ್ರಿಂದಾಗಿ ಅವಳು ಉಪಾಸನೆ ಮೋಕ್ಷವನ್ನು ಪಡೆಯುವಳಲ್ಲ, ಅದರಿಂದ ಅದು ಅಧಿಕಾರಿ ವರ್ಗದಲ್ಲಿ ಸೇರುವುದಿಲ್ಲ. ಅವಳು ಉತ್ತಮರಾಗಿರ್ಬೋದು ಭಕ್ತಿಯಿಂದ, ಆದರೆ ಅಧಿಕಾರ ವರ್ಗದಲ್ಲಿ ಅವಳು ಸೇರುವುದಿಲ್ಲ, ಅದರಿಂದಾಗಿ ಅವಳನ್ನು ಸೇರಿಸಲಿಲ್ಲ. ಹೀಗೆ ಮುಖ್ಯ ಪ್ರಾಣನೆ ಈ ರೀತಿಯಾಗಿ ಭಗವದ್ ಇದು ಭಾಗವತದಲ್ಲಿ ಬಂದಿದೆ ವಿಷಯ. ಭಗವದ್ಗೀತೆಯಲ್ಲಿ ಹೇಳುವಾಗ ಈಗ ತಾನೇ ಪ್ರಭಂಜನಾಚಾರ್ಯರು ಹೇಳಿರಬೇಕು ಅದನ್ನು, ನಾನು ಆದರೂ ಹೇಳ್ತೇನೆ. ದಾನೋ ಪುರುಷೋ ಲೋಕೆ ಕ್ಷರಕ್ಷಾಕ್ಷರೇವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷತ್ವ ಅನ್ಯ ಪರಮಾತ್ಮೇ ಚುದಾಹೃತ ಯೋ ಲೋಕತ್ರಯಂ ಆದಿಶ್ಯ ಬಿಭರ್ತಿ ಅವ್ಯಯ ಈಶ್ವರ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಪತೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಡೋತ್ತಮ ಯೋವಾಂ ಏವಂ ಅಸಂಮೂಢೋ ಜಾನಾತಿ ಪುರುಡೋತ್ತಮ ಸ ಸರ್ವವಿದ್ಭಜಿತಿ ಮಾಂ ಸರ್ವಭಾವೀನ ಭಾರತ ಅಂತುಂಟಿಲ್ಲಿ. ಇಲ್ಲಿ ಏನಂದ್ರೆ ಈ ಚೇತನ ನಿಯಮ್ಯವಾದ ಚೇತನ ವರ್ಗದಲ್ಲಿ ಎರಡು ತರದ ಜೀವರಿದ್ದಾರೆ. ದೇಹವನ್ನು ನಾಶ ಮಾಡ್ತಕ್ಕಂತಹ ಬ್ರಹ್ಮಾದಿ ದೇವತೆಗಳು, ದೇಹವನ್ನು ನಾಶ ದೇಹ ನಾಶ ಆಗಿದ್ದಂಥ ಅಕ್ಷರ ಪುರುಷರು, ಲಕ್ಷ್ಮೀದೇವಿ ನಿತ್ಯಮುಕ್ತರಾದಂಥ ಜ್ಞಾನಾನಂದ ದೇಹ, ಅವರಿಗೆ ದೇಹತಃ ನಾಶ ಇಲ್ಲ, ಅವರು ಅಕ್ಷರ ಪುರುಷರು. ಪುರುಷ ಅಂದ್ರೆ ಚೇತನ ಅಂತ ಇಷ್ಟೇ ಅರ್ಥ. ಇವರಿಬ್ಬರಿಗಿಂತ ಉತ್ತಮನಾದವನು ಭಿನ್ನನಾದವನು ಪರಮಾತ್ಮ, ಅವನಿಗೆ ಪುರುಷೋತ್ತಮ ಅಂತ, ಅವನನ್ನೇ ಪರಮಾತ್ಮ ಅಂತ ಶಾಸ್ತ್ರವು ಕೊಂಡಾಡ್ತಾ ಇದೆ. ಯಾಕೆ ಅವನು ಉತ್ತಮ ಅಂದ್ರೆ ಅವನ ಕ್ಷರ ಪುರುಷರನ್ನು ಮೀರಿ ನಿಂತಿದ್ದಾನೆ, ಅಕ್ಷರ ಪುರುಷಕ್ಕಿಂತಲೂ ಮೀಗಿಲಾಗಿದ್ದಾನೆ. ಮೂರು ಲೋಕದ ಒಳಗೆ ಪ್ರವೇಶ ಮಾಡಿ ಈ ಜಗತ್ತಿನ ಧಾರಣೆ ಪೋಷಣೆ ಮಾಡ್ತಾನೆ. ಪೋಷ್ಯರಿಗಿಂತ ಪೋಷಕ ಉತ್ತಮ. ಇಡೀ ಮೂರು ಲೋಕ ಭಗವಂತನಿಂದ ಪೋಷಣೆಗೆ ಒಳಗಾದ್ರಿಂದಾಗಿ ಪೋಷ್ಯವಾದ ಪ್ರಪಂಚಕ್ಕಿಂತ ಪೋಷಕನಾದ ಭಗವಂತ ಉತ್ತಮ. ಈ ಸರ್ವೋತ್ತಮತ್ವವನ್ನು ಪರಮಾತ್ಮನಿಗೆ ಪುರುಷೋತ್ತಮ ಅಂತ ಹೆಸರು ಏನು ಬಂದಿದೆ, ಸುಮ್ಮನೆ ಅಶ್ವಕರ್ಣ ಯಾವುದೋ ಒಂದು ಹೆಸರು ಒಂದು ಮರಕ್ಕಿದೆ ಅಶ್ವಕರ್ಣ ಅಂತ, ಕುದುರೆಯಂತೆ ಅದಕ್ಕೆ ಕಿವಿ ಇರುವುದಿಲ್ಲ, ಆದರೆ ಅಶ್ವಕರ್ಣ ಅಂತ ಒಂದು ಸಾಂಕೇತಿಕವಾಗಿ ಹೆಸರಿದೆ. ಹಾಗೆ ದೇವರಿಗೆ ಒಂದು ಪುರುಷೋತ್ತಮ ಅಂತ ಸಾಂಕೇತಿಕವಾದ ಹೆಸರೇ ವಿನಃ ಅರ್ಥವೇನೂ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಇದು ಕೇವಲ ಸಾಂಕೇತಿಕವಾದ ಹೆಸರು ಮಾತ್ರ, ಅರ್ಥವೇನೂ ಇಲ್ಲ ಅಂತ ತಿಳ್ಕೊಳ್ಬೇನೆ. ನಿಜವಾದ ಅರ್ಥವತ್ತಾಗಿ ಭಗವಂತನಿಗೆ ಅವನು ಪುರುಷೋತ್ತಮನಾದ ಸರ್ವೋತ್ತಮನಾದ್ರಿಂದಾಗಿಯೇ ಪುರುಷೋತ್ತಮ ಅಂತ ಯಾರು ತಿಳ್ಕೊಳ್ತಾನೋ, ಇಡೀ ಶಾಸ್ತ್ರದ ಸಾರ ಸರ್ವೋತ್ತಮತ್ವ ಎಂದು ಅದನ್ನು ತಿಳಿದ್ರೆ ಸಮಸ್ತ ಶಾಸ್ತ್ರವನ್ನು ತಿಳಿದ ಹಾಗೆ ಆಗ್ತಾನೆ. ಅದನ್ನು ತಿಳ್ಕೊಂಡ್ರೆ ಅವನು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆದು ಮುಕ್ತನಾಗ್ತಾನೆ. ಇತಿ ಗುಹ್ಯತಮಂ, ಇದು ಅತ್ಯಂತ ಗೋಪ್ಯವಾದದ್ದು, ಇದನ್ನು ನಾನು ಹೇಳಿದ್ದೇನೆ. ಏತದ್ಬುದ್ಧ ಬುದ್ಧಿಮಾನ್ಸ್ಯ ಕೃತಕೃತ, ಇದು ಪರಮಾತ್ಮನ ಪುರುಷೋತ್ತಮದ ಬಗ್ಗೆ ಸರ್ವೋತ್ತಮತ್ವದ ಬಗ್ಗೆ ಹೇಳುತ್ತದೆ. ಇಲ್ಲಿ ಪ್ರಾಣದೇವರ ಸರ್ವೋತ್ತಮ ಜೀವೋತ್ತಮತ್ವದ ಬಗ್ಗೆಯೂ ಬೆಳಕನ್ನು ಚೆಲ್ಲಿದ್ದಾರೆ. ಏನಂದ್ರೆ ನೋಡಿ, ಕೂಟಸ್ಥ ಅಕ್ಷರ ಉಚ್ಚತೆ ಅಂದರೆ ಎರಡರ್ಥ ಮಾಡಬಹುದು. ನಿರ್ವಿಕಾರಳಾಗಿರ್ತಕ್ಕಂತಹ ಆಕಾಶ ತತ್ವಕ್ಕೆ ಅಭಿಮಾನಿಯಾಗಿ ನಿಯಾಮಕಳಾಗಿ ನಿಂತಿರ್ತಕ್ಕಂತಹ ಚೇತನಾಚೇತನ ರಾಶಿಯನ್ನು ತತ್ತತ್ ಪದವಿಯಲ್ಲಿ ತತ್ತತ್ ಸ್ಥಾನದಲ್ಲಿ ಸ್ಥಾಪನೆ ಮಾಡುವುದರಿಂದಾಗಿ ಕೂಟಸ್ಥ ಅನಿಸ್ಕೊಂಡವಳು ಮಹಾತಾಯಿ ಲಕ್ಷ್ಮಿ. ಲಕ್ಷ್ಮಿಗಿಂತಲೂ ಭಗವಂತ ಉತ್ತಮ ಅಂತ ಒಂದರ್ಥ. ಕೂಟಸ್ಥ ಅಕ್ಷರ ಉಚ್ಚತೆ ಎಂಬುದಕ್ಕೆ ಇನ್ನೊಂದರ್ಥ. ಪ್ರಮೇಯ ದೀಪಿಕಾದಲ್ಲಿ ಇದನ್ನು ಸೂಚನೆ ಮಾಡ್ತಾರೆ. ವಸ್ತು ಸುತ್ತು ಮುಖ್ಯ ಪ್ರಾಣನಿಗೆ ದೇಹನಾಶ ಇದೆ, ಆದರೆ ವಿವಕ್ಷಾ ವಿಶೇಷೇಣ ಕ್ಷರಾಂತರ್ಗತೋಪಿ ಮಾತರಿಶ್ವ ಅಕ್ಷರೂಪಿ ಭವತಿ. ಹೇಗೆ ದೇಹನಾಶ ಆಗ್ತದೆ? ಅವರು ಕ್ಷರ ಪುರುಷರಲ್ವಾ? ಅಕ್ಷರ ದೇಹನಾಶ ಆಗದಿದ್ದವರು ಅಕ್ಷರ ಪುರುಷ, ಅವಳು ಲಕ್ಷ್ಮಿ. ಇನ್ನೊಂದು ಲಕ್ಷ್ಯ ಮಾಡ್ಬೋದಲ್ಲ, ವಾಯುರ್ವಾವ ನಿತ್ಯ, ವಾಯುದೇವರು ನಿತ್ಯ, ಯಾರ ನಿತ್ಯ? ಅವನ ದೇಹನಾಶ ಆಗ್ತದೆ. ಅತಿರೋಹಿತ ವಿಜ್ಞಾನತ್ವ ವಾಯುರಪ್ಯಮೃತಸ್ಮತ, ವಾಯುದೇವರಿಗೆ ದೇಹನಾಶ ಆದರೂ ಕೂಡ ಅವರ ವೃತ್ತಿಜ್ಞಾನ ಪ್ರಳಯ ಕಾಲದಲ್ಲಿಯೂ ನಾಶವಾಗುವುದಿಲ್ಲ. ಪ್ರಳಯೇಪಿ ಪ್ರತಿಭಾತವರ, ಜ್ಞಾನ ತಿರೋಧಾನ ಹೊಂದುವುದಿಲ್ಲ. ಜ್ಞಾನ ನಿತ್ಯ, ಜ್ಞಾನಕ್ಕೆ ನಾಶ ಇಲ್ಲ. ಜ್ಞಾನ ನಾಶ ಇಲ್ಲದೇ ಇರುವುದರಿಂದಾಗಿ ಮುಖ್ಯ ಪ್ರಾಣ ದೇಹನಾಶವುಳ್ಳವನಾದರೂ ಜ್ಞಾನ ನಾಶವಾಗುವುದಿಲ್ಲ, ಆದ್ದರಿಂದಾಗಿ ಮುಖ್ಯ ಪ್ರಾಣನನ್ನು ಅಕ್ಷರ ಪುರುಷ. ಹೌದು, ಅವನು ಕೂಟಸ್ಥ. ಯಾಕೆ ಯಾಕೆ ಅವನು ಕೂಟಸ್ಥ? ಕೂಟಸ್ಥಂ ಅಸೃಜ ವಿಧಿಂ ಬ್ರಹ್ಮಾಂಡ ವಿಗ್ರಹ, ಮಣಿಮಂಜರಿಯಲ್ಲಿ ಉಂಟು. ಪ್ರಾಣದೇವರಿಗೆ ಬ್ರಹ್ಮದೇವರು ಅಶರೀರ, ದೇಹಾಭಿಮಾನವಿಲ್ಲ, ಅದರಿಂದಾಗಿ ನಿರ್ವಿಕಾರವಾಗಿ ಇರ್ತಾರೆ ಆಕಾಶ. ಅವರು ಕೂಟಸ್ಥ ಹೇಳಿದ್ರೆ ಸ್ಪಷ್ಟವಾಗಿ ಕೂಟಸ್ಥ ಅಂತ. ನಾರಾಯಣ ಪಂಡಿತಾಚಾರ್ಯ ಬ್ರಹ್ಮದೇವರಿಗೆ ಹೇಳಿದ್ರೆ ಅದೇ ರೀತಿಯಾಗಿ ಅನ್ವಯ ಮುಖ್ಯ ಪ್ರಾಣನಿಗೂ ಆಗತ್ತೆ. ಅವನು ಕೂಟಸ್ಥ, ದೊಡ್ಡ ಕಾರಭಾರ ಮಾಡ್ತಾನ್ರಿ ಅವನು. ಕೂಟಸ್ಥ ಚತ್ಪಷ್ಟ ಉಪನಿಷತ್ತು ಅರ್ಥ ಕೂಟಂ ಪ್ರಾಣ ಅಪಾನ ಯಾನ ಉದಾನ ಸಮಾನ. ಪ್ರಾಣದೇವರ ದಾಸಭೂತರಾದಂತಹ ಅವಾಂತರ ಪ್ರಾಣಾಪಾನಾದಿಗಳು ಇದೆ ಅವರ ನನ್ನ ಈ ಶರೀರದಲ್ಲಿ. ತತ್ತಾಂದ್ರೆ ಅಪಾಯಮೆಂಟ್ ಮಾಡ್ತಾನಂತೆ, ನೀನು ಈ ಸ್ಥಾನದಲ್ಲಿ ಕೆಲಸ ಮಾಡು, ನೀನು ಆ ಸ್ಥಾನ ಒಬ್ಬ ಚಕ್ರವರ್ತಿ ಆದರೂ ಸಾಮಂತರಾಜನ ತತ್ತ ಪ್ರದೇಶದಲ್ಲಿ ತತ್ತ ದೇಶದಲ್ಲಿ ನೀ ಅಪಾಯಿಂಟ್ಮೆಂಟ್ ಮಾಡುವಂತೆ ಮುಖ್ಯ ಪ್ರಾಣ ಮಹಾಮುಖ್ಯ ಪ್ರಾಣ ಪ್ರಾಣಾಪನತನ ದಾಸವರ್ಗವನ್ನು ತತ್ತ ಸ್ಥಾನದಲ್ಲಿ ನೀ ಅಪಾಯಿಂಟ್ಮೆಂಟ್ ಮಾಡಿ ನೀನು ಈ ಕೆಲಸವನ್ನು ಮಾಡು, ನೀನು ಈ ಕೆಲಸವನ್ನು ಮಾಡು ಅಂತ ಹೇಳ್ತಾರೆ. ಹೀಗೆ ಪ್ರಾಣಾಪಾನಾದಿ ಕೂಟವನ್ನು ಚಕ್ರಷ್ಣ ಉಪನಿಷತ್ ಹೇಳಿದಂತೆ ಸಂಸ್ಥಾಪಿತ ತತ್ತ ಸ್ಥಾನದಲ್ಲಿ ಸ್ಥಾಪನೆ ಮಾಡಿ ಆಯಾ ಕೆಲಸದಲ್ಲಿ ನಿಯೋಜನೆ ಮಾಡ್ತಾನೆ. ಕೂಟಸ್ಥ ಅಲ್ವಾ, ಕೂಟಸ್ಥ. ಮತ್ತೆ ಇನ್ನೊಂದು ಅರ್ಥ, ಮತ್ತೆ ಷಟ್ಪ್ರಶ್ನೆ ಉಪನಿಷತ್ತಲ್ಲೇ ಬಂದದ್ದು, ನಾನು ಶ್ರೇಷ್ಠ ನಾನು ಶ್ರೇಷ್ಠ ಅಂತ ಜಗಳ ಆಯಿತು. ತಾನು ವರಿಷ್ಠ ಪ್ರಾಣ ಉವಾಚ, ನಾನೇ ಶ್ರೇಷ್ಠ ಅಂತ ಪ್ರಾಣದೇವರು ಹೇಳಿದಂತೆ. ಆವೇಗ ಬಾಣಂ ಅವಷ್ಟಭ್ಯ ವಿಧಾರೇಣ, ನಾನೇ ಈ ದೇಹದಲ್ಲಿ ಪಿಂಡಾಂಗ ಒಳಗೆ ಪ್ರವೇಶ ಮಾಡಿ ಧಾರಣ ಪೋಷಣೆ ಮಾಡೋಣ. ನಾನು ಅವರು ಕೇಳಲಿಲ್ಲ, ವಿಶ್ವಾಸ ಮಾಡಲಿಲ್ಲ. ಪ್ರಾಣದೇವರು ನೆಲಕ್ಕೆ ಹೊರಟು ಹೋದ್ರಂತೆ, ನಿರ್ಗಮಿಸಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಎಲ್ಲ ತತ್ವಾಭಿಮಾನಿ ಇಂದ್ರಿಯ ತತ್ವಾಭಿಮಾನಿ ದೇವತೆಗಳೆಲ್ಲ ನಿರ್ಗಮ ಕುತ್ಕೊಳ್ಳಿಕ್ಕೆ ಆಗಿಲ್ಲ. ಹೊರಟು ಹೋಗ್ಬೇಡ, ನನಗೆ ಜ್ಞಾನ ಸಂಪತ್ತನ್ನು ಕೊಡು, ನಮ್ಮನ್ನು ರಕ್ಷಣೆ ಮಾಡು, ನೀವು ಹೊರಟದ್ದು ನಾವು ಯಾವ ಕೆಲಸ ಮಾಡಲಿಕ್ಕೂ ಆಗುವುದಿಲ್ಲ ಅಂತ ಪ್ರಾರ್ಥನೆ ಮಾಡಿದರು. ಹಾಗೆ ಈ ದೇಹದಲ್ಲಿ ಪಿಂಡಾಂಗದಲ್ಲಿ ತಾನು ನಚಿ ಇಂದ್ರಿಯಾಭಿಮಾನಿ ದೇವತಾ ಕೂಟಂ ಸಂಸ್ಥಾಪಯತಿ ಅತ್ರ. ಅವನು ಇಲ್ಲದ ದೇಹದಲ್ಲಿ ಅವನು ಹೊರಟು ಅಲ್ಲಿ ಇವನು ನಿಲ್ಲಿಕ್ಕೆ ಆಗುದಿಲ್ಲ. ಅವನು ಮತ್ತೆ ಸನ್ನಿಹಿತರಾದಿಂದಾಗಿ ಅವರೆಲ್ಲ ದೇಹದಲ್ಲಿ ನಿಂತು ತಮ್ಮ ತಮ್ಮ ಕಾರ್ಯವನ್ನು ಮಾಡಲಿಕ್ಕಾಯಿತು. ಹೀಗೆ ಇಂದ್ರಿಯಾಭಿಮಾನಿ ಕೂಟಂ ಸಮುದಾಯವನ್ನ ಪಿಂಡಾನ್ನದಲ್ಲಿ ಸ್ಥಾಪನೆ ಮಾಡಿ ಅವರಿಂದ ಕೆಲಸ ಮಾಡಿಸುವ. ಆದ್ರಿಂದಾಗಿ ಕೂಟಸ್ಥ. ಇನ್ನುಂಟಲ್ರಿ, ಕೂಟಂ ಸಂಸ್ಥಾಪಯತಿ, ಮಧ್ವ ರೂಪಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನು ಹೇಳಬಹುದು? ಕೂಟ ಅಂದರೆ ಯತಿಕೂಟ, ಅಷ್ಟಯತಿಕೂಟಂ ಸಂಸ್ಥಾಪಯತಿ. ಹಾಗಾಗಿ ತತ್ವಜ್ಞಾನ ಪ್ರಸಾರಕ್ಕೋಸ್ಕರ ಅಷ್ಟಯತಿಕೂಟವನ್ನು ಪದ್ಮನಾಭತೀರ್ಥ ಮೊದಲಾದವರನ್ನು ವಿಷ್ಣುತೀರ್ಥಾದಿ ಯತಿಕೂಟವನ್ನು ಸಂಸ್ಥಾಪಯತೀತಿ ಕೂಟಸ್ಥ. ಕೂಟಂ ಸಂಸ್ಥಾಪಯತಿ ಕೂಟಸ್ಥ. ಇನ್ನು ಔಟ್ ಆಫ್ ಫ್ರಂಟ್ ಸರ್ವಮೂಲ. ಈಗ ಪ್ರಬಂಧನಾಥರು ಬಹಳ ಪ್ರಯತ್ನ ಮಟ್ಟ ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಅಂತ ಕಾರಣ ಬರುತ್ತಂತೆ ಸರ್ವಮೂಲ ಏನಂತೆ. ಆವಾಗ ಮತ್ತೆ ಆಚಾರ್ಯ ಮಧ್ವರ ಶಿಷ್ಯ ತಮ್ಮಂದಿರಾಗಿರ್ತಕ್ಕಂಥ ವಿಷ್ಣು ತೀರ್ಥರು ಬಂದು ಹರಿಶ್ಚಂದ್ರ ಪರ್ವತದಿಂದ ಬಂದು ಕುಮಾರಾದ್ರಿಂದ ಬಂದು ಮಧ್ವಾಚಾರ್ಯರು ಕೂತಿಟ್ಟಿದ್ದಾರೆ ಅಂತ ಕಡತ ಕೂಟಂದ್ರೆ ಗ್ರಂಥಕೂಟಂ ಸಂಸ್ಥಾಪಯತಿ. ಎಲ್ಲಿ ಈಗ ಇಟ್ಟಿದ್ದಾರೆ? ಸೇತು ತೀರದಲ್ಲಿ ಇಟ್ಬಿಟ್ಟಿದ್ದಾರೆ, ಸ್ಥಾಪನೆ ಮಾಡಿದ್ದಾರೆ ಗ್ರಂಥಕೂಟವನ್ನ. ಮುಂದೆ ತನ್ನ ತಮ್ಮ ವಿಷ್ಣುತೀರ್ಥರು ಬಂದು ಪ್ರಸಾರ ಮಾಡಿ ಅಂತ ಈ ರೀತಿಯಾಗಿ ಜೋಪಾಸನ ಮಾಡಿ ಸರ್ವ ಮೂಲ ಗ್ರಂಥಕೂಟವನ್ನ ಸಮುದಾಯವನ್ನ ಸೇತುನಲ್ಲಿ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಆಚಾರ್ಯ ಮಧ್ವರು ಕೂಟಸ್ಥ. ಇನ್ನು ಕಾರುಭಾರ ಮಾಡಿದ್ದೆಲ್ಲ ಕೂಟದಲ್ಲಿ. ಕೂಟ ಎಂಬುದಕ್ಕೆ ಪರ್ವತ ಶಿಖರ ಅಂತ ಅರ್ಥ. ಪರ್ವತ ಶಿಖರದಲ್ಲಿ ಇದ್ದು ದೊಡ್ಡ ಕಾರುಭಾರ ಮಾಡಿದವು ಅಲ್ವಾ ಗಂಧ. ಅದು ಅಲ್ಲಿ ಅಂತೂ ಎಲ್ಲಿ ಹಿಮಾಲಯ ಪರ್ವತ ಶಿಖರದಲ್ಲಿ ಬದರಿಯಲ್ಲಿ ಇದ್ದು ಭೀಮಸೇನ ದೇವರು ಸಾಕಷ್ಟು ಕಾರ ಮಾಡಿದ್ದಾರೆ. ಮತ್ತೆ ಎಲ್ಲಿ ಮಹೇಂದ್ರ ಪರ್ವತದಲ್ಲಿದ್ದು ಸಮುದ್ರ ಉಲ್ಲಂಘನಾಧಿಕಾರ್ಯವನ್ನು ಮಾಡಿದವರು. ಮತ್ತೆ ಗಂಧಮಾದರ ಗಿರಿಯಲ್ಲಿದೆ, ಗಂಧಮಾದರ ಗಿರಿಯನ್ನೇ ಎತ್ತಿ ತಂದವರು. ಕೂಟಂ ಸಂಸ್ಥಾಪದೀತಿ ಕೂಡತ್ತ. ಏನ್ರಿ ಗಂಧಮಾದರ ಗಿರಿಯನ್ನ ತಂದ್ರು, ಮೃತ ಸಂಜೀವಿನಿ ಔಷಧ ಇತ್ತು ತಂದ್ರು, ಅಲ್ಲಿಂದ ಕಿತ್ಕೊಂಡು ತಂದ್ರು. ಮತ್ತೆ ಲಂಕೆಯಲ್ಲೇ ನಿಂತ್ಕೊಂಡು ಎಸೆದು ಬಿಟ್ರಂತೆ. ಥೋ, ಅದು ಎಲ್ಲಿ ಕಿತ್ತಿದ್ದಾರೆ ಅಲ್ಲೇ ಹೋಗಿ ಕಿತ್ಕೊಂಡು, ಕಿತ್ತ ಗುರುತು ಇಲ್ಲ. ಹಾಗಾಗಿ ಎಷ್ಟು ಪಂಚಾಶಸ್ತ್ರಹಸ್ರೈ ಪಂಚಾಶಸ್ತ್ರಹಸ್ರ 50,000 ಯೋಜನ ದೂರದಲ್ಲಿದ್ದಂತಹ ಆ ಲಂಕೆಯಿಂದ ದೂರಕ್ಕಾಗಿ ಎಸೆದು ಥೋ ಪ್ರೇರಣವ ಕೌಶಲ ಎಂತ ಥೋ ಥೋಗೆ ನಮಸ್ಕಾರ, ಎಸತಕ್ಕೆ ನಮಸ್ಕಾರ. ಈ ರೀತಿಯಾಗಿ ತಾನು ನಿಂತಲ್ಲೇ ನಿಂತು ಆ ಗಂಧವಾದರ ಗಿರಿಯ ಪರ್ವತ ಕೂಟವನ್ನ ಶಿಖರವನ್ನ ಎಸೆದು ಅಲ್ಲಿ ಸ್ಥಾಪನೆ ಮಾಡಿದ, ಕಿತ್ತ ಸ್ಥಳದಲ್ಲೇ ಸ್ಥಾಪನೆ ಮಾಡಿದ. ಇದು ಆಂಜನೇಯ. ಹೀಗೆ ಕೂಟಸ್ಥ ಎಂಬುದು ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಸಂಬಂಧಪಟ್ಟ ರೀತಿಯಲ್ಲಿದೆ. ನಿರ್ವಿಕಾರ ಅವನು ಕೂಟಸ್ಥ ಅಕ್ಷರ ಉಚ್ಚತಿ ತತ್ ಯತಿ ಕಪಿಕೂಟ. ಏ ರಾಮದೇವರ ಸೇವೆ ಬೇಡ, ಈ ದಿನದಲ್ಲೇ ತಿದ್ದುಕೊಂಡು ನಮಗೆಲ್ಲ ಅಂತ ಹೇಳಿದಾಗ ಮತ್ತೆ ಅವರಿಗೆಲ್ಲ ಬುದ್ಧಿವಾದ ಹೇಳಿ ರಾಮದೇವರ ಆ ಪತ್ನಿಯ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಿಸಿದವನು. ಯತ್ ಕಪಿಕೂಟಂ ರಾಮಸೇವಾರಾಮ ಸಂಸ್ಥಾಪಯತಿ ಇತಿ ಕೂಟಸ್ಥ. ಹೀಗೆ ಅನೇಕ ಅರ್ಥವನ್ನು ಮಾಡಬಹುದು. ಮತ್ತೆ ಕಪಿಕೂಟ ಸುಗ್ರೀವಾದಿಗಳೆಲ್ಲ ಓಡಿ ಹೋಗಿ ಶುರು ಮಾಡಿದ್ರಂತೆ. ಇದು ವಾಲಿಕರಿಂದ ಬಂದವರಂತ ಸಂಸ್ಥಾಪ್ಯ ಎಲ್ಲಾ ಕಪಿಗಳನ್ನು ಸುಗ್ರೀವಾದ ನಿಲ್ಲಿಸಿ ಇದು ಪರಮಾತ್ಮ ತಲೆರಾಜಿಗಳಿಗೆ ತಾನು ತಲೆರಾಜಿ. ಆ ಕಪಿಕೂಟನ ಸುಗ್ರೀವಾದಿಗೆ ಓಡಿ ಹೋದ ಸಂದರ್ಭದಲ್ಲಿ ಅವರೆಲ್ಲ ಸ್ಥಾಪನೆ ಮಾಡಿ ರಾಮನ ಕಾಲಿಗೆ ಎರಗುವಂತೆ ಮಾಡಿದ ಆಂಜನೇಯ ಅವನ ಕೂಟಸ್ಥಲ್ವೇನು ಅಂತವನು ಅಕ್ಷರ. ಅವನು ಅಕ್ಷರ, ಅವನಿಗೆ ಜ್ಞಾನ ನಾಶ ಇಲ್ಲ. ಉತ್ತಮನಾದವನು ಪರಮಾತ್ಮ. ಹೀಗೆ ವಾಯುಜೀವತ್ವನ ಬಗ್ಗೆಯೂ ಕೂಡ ಹೇಳಬಹುದಾಗಿದೆ. ಹೆಚ್ಚು ಸಮಯ ಬಹಳ ಇದೇ, ನಾವು ಬಂದೇ ಇವರು ಸಂಯೋಜನ ಪುರಾಣಗಳನ್ನು ಆಗಬೇಕಾಗಿದೆ. ಅದರಿಂದಾಗಿ ನಾವು ಇಷ್ಟೇ ಹೇಳ್ತೇವೆ. ದೇವರು ಕೊನೆಗೆ ಹೇಳ್ತಕ್ಕಂಥ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಸರ್ವಧರ್ಮವನ್ನು ಬಿಡು, ಸರ್ವಧರ್ಮಾನು ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾ ಶುಚ. ನೀನು ಎಲ್ಲ ಧರ್ಮವನ್ನು ಬಿಡು ಅಂದ್ರೆ ಅರ್ಥ ಏನು? ಧರ್ಮದ ಪರವನ್ನು ಬಿಡು, ಅಥವಾ ಕಾಮ್ಯ ಧರ್ಮವನ್ನು ಬಿಡು, ಪರದಾಸಿಂದ ಇತರ ದೇವತೆಗಳ ಧರ್ಮವನ್ನು ಮಾಡಬೇಡ, ಅಥವಾ ಧರ್ಮ ನನ್ನಂತಿಸಿ ಮಾಡಿದ್ರೆ ಪರವನ್ನು ಬಿಡು, ಧರ್ಮತ್ಯಾಗ ಮಾಡಬೇಡ, ಅನ್ಯ ದೇವತೆಗಳ ಧರ್ಮತ್ಯಾಗ ಮಾಡು, ವೈಷ್ಣವ ಧರ್ಮ ಮಾಡಿದ್ರೂ ಕೂಡ ಪರತ್ಯಾಗ ಮಾಡು, ವೈಷ್ಣವ ಧರ್ಮ ಮಾಡಿದ್ರೂ ಕೂಡ ಕರ್ತೃತ್ವ ಅಹಂಕಾರವನ್ನು ತ್ಯಾಗ ಮಾಡು, ಮತ್ತು ಏನು ಮಾಡಿದ್ರು ಕೃಷ್ಣ ಮಾತು ನನಗೆ ತ್ಯಾಗ ಮಾಡು. ಇಷ್ಟಾರ್ಥ. ಸರ್ವಧರ್ಮನ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ನನ್ನನ್ನು ಶರಣಾಗತನಾಗ, ನಾನೇ ಸಂಸಾರದಿಂದ ರಕ್ಷಣೆ ಮಾಡುವವನು ಅಂತ ನನಗೆ ಶರಣಾಗತನಾಗಿ ನಾನು ನಿನ್ನನ್ನು ಎಲ್ಲ ಪಾಪದಿಂದ ಬಿಡುಗಡೆ ಮಾಡ್ತೇನೆ, ದುಃಖ ಪಡಬೇಡ. ಇಡೀ ಭಗವದ್ಗೀತೆಯ ಸಾರಾಂಶವನ್ನು ಉಪಸಮಾರ ರೂಪದಲ್ಲಿ ಹೇಳಿದ್ದ ಅಂತ ಒಂದರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಶರಣಂ ವ್ರಜ. ಸರ್ವ ಅಂದ್ರೆ ಅಂತ ವಿಷ್ಣು ಅಂತರ್ಥ. ಸರ್ವಂ ಸರ್ವ ಬಿಡದೇನೆ ಮೇ ಕಂ ಶರಣಂ ವ್ರಜ. ಭಾಗವತ ಧರ್ಮವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ನನ್ನ ಮನೆಗೆ ಬಾ, ನನ್ನ ಮನೆಯನ್ನ ಸೇರು. ಕೃಷ್ಣನ ಮನೆ ಪರಮಾತ್ಮನ ಮನೆ ಶರಣಮಂದ್ರ ಮನೆ ಅಂತ ಅರ್ಥ. ಪರಮಾತ್ಮನ ಮನೆ ಮುಖ್ಯ ಪ್ರಾಣ ಪ್ರಧಾನ ಧಾಮ ವಿಷ್ಣುಸ್ತು ವಸುದೇವಕೀರ್ತಿತ ಬ್ರಹ್ಮ. ಪರಮಾತ್ಮನ ವಿಶೇಷ ಸನ್ನಿಧಾನ ಕೇಂದ್ರ ಪ್ರಾಣದೇವ. ಹಾಗಾಗಿ ನನ್ನ ಶರಣಂ ನನ್ನ ಮನೆ ಯಾರು? ಕಂ ಕೋಮಾರುತಿ ವೇದಸಿ ಬ್ರಹ್ಮ ವಾಯುದೇವರಿಗೆ. ಹೌದು, ಭಾಗವತ ಧರ್ಮ ಗಟ್ಟಿಯಾಗಿ ಹಿಡ್ಕೊಂಡು ಗುರು ಮುಖ್ಯ ಪ್ರಾಣ ನನ್ನ ವಿಶೇಷ ಸನ್ನಿಧಾನ ಕೇಂದ್ರನಾದ ಗುರು ಮುಖ್ಯ ಪ್ರಾಣ ಬರಿ ಕೈಲಿ ಹೋಗುವಂತೂ ಗುರು ಹತ್ರ ಹೋಗುವಾಗ ಮಾತರಿಶ್ವಾದಾಚಿ ಮುಖ್ಯ ಪ್ರಾಣ ಈ ಜೀವರಾಶಿಗಳು ಮಾಡಿದ ಸತ್ಕರ್ಮವನ್ನೆಲ್ಲ ಪರಮಾತ್ಮನಿಗೆ ಅರ್ಪಣ ಮಾಡ್ತಾರೆ. ಹಾಗಾಗಿ ಗುರುಗಳಿಗೆ ಅವು ಗುರು ಮುಖ್ಯ ಪ್ರಾಣನೇ ಮುಖ್ಯವಾಗಿ ಭಗವಂತನನ್ನ ಪ್ರಾಣಿಗಳು ಮಾಡಿದ ಸರ್ವ ಸತ್ಕರ್ಮವನ್ನು ಅರ್ಪಣೆ ಮಾಡಿ ಪೂಜೆ ಮಾಡುವು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆ ಗುರು ಮುಖ್ಯ ಪ್ರಾಣನ ಹತ್ರ ಹೋಗು, ಭಾಗವತ ಧರ್ಮವನ್ನು ಹಿಡ್ಕೊಂಡ್ಬಿಟ್ಟು ಸುಮ್ಮನೆ ಏನೂ ಮಾಡದೆ ಗುರುಗಳ ಹತ್ರ ಹೋದ್ರೆ ಉಪಯೋಗ ಇಲ್ಲ. ಭಾಗವತ ಧರ್ಮವನ್ನು ಗಟ್ಟಿ ಹಾಕಿಬಿಟ್ಟು ಮುಖ್ಯ ಪ್ರಾಣನ ಜೊತೆಗೆ ಹೋದ್ರೆ ಅವನಿಗೆ ನೀನು ಶರಣಾಗತನಾದ್ರೆ ಅಹಂ ಪಾ ಸರ್ವ ಪಾಪೀಭ್ಯೋ ಮೋಕ್ಷಿಷ್ಯಾಮಿ ಮಾಡು, ನಿನ್ನನ್ನು ಎಲ್ಲಾ ಪಾಪದಿಂದ ಬಿಡುಗಡೆ ಮಾಡ್ತೇನೆ ಅಂದ್ರೆ ಮುಖ್ಯ ಪ್ರಾಣನನ್ನ ನೀನು ಪಡಿದೆ. ಭಾಗವತ ಧರ್ಮ ಅನುಷ್ಠಾನ ಮಾಡು, ಗುರು ಮುಖ್ಯ ಪ್ರಾಣನ ಶರಣ ಹೊಂದು, ಆಗ ನನ್ನ ಅನುಗ್ರಹಣೆಗಾಗತ್ತೆ. ಅಹಂ ಪಾ ಸರ್ವ ಪಾಪೀಭ್ಯೋ ಮೋಕ್ಷಿಷ್ಯಾಮಿ ಮಾಶುಚ. ನೀ ದುಃಖ ಪಡುವ ಅಗತ್ಯ ಇಲ್ಲ. ನನಗೊಂದು ಅರ್ಥ, ಸರ್ವ ಪಾಪ ಅಂದ್ರೆ ಏನು? ಸರ್ವ ಪಾಪದಿಂದ ಬಿಡುಗಡೆ ಆಗ್ಬೇಕು. ಸರ್ವ ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರೆ ಜ್ಞಾನ ಬರಬೇಕು. ಜ್ಞಾನ ಬರಬೇಕಾದ್ರೆ ಮಿಥ್ಯಾಜ್ಞಾನಿಗಳ ಸಹವಾಸಿಂದ ನಾವು ದೂರ ಆಗ್ಬೇಕು. ಅವರು ತಪ್ಪಿಷ್ಟಿಲ್ಲ. ಬಾ, ಸರ್ವಾಣಿ ಪಾಪಾನಿ ಏಷಾಂತೆ ಸರ್ವ ಪಾಪ, ಎಲ್ಲ ಪಾಪ ಮಾಡುವುದು ಯಾರು ಹೇಳಿ? ಯೋ ಅನ್ಯತಾ ಸಂತಂ ಆತ್ಮಾನಂ, ಅನ್ಯತಾ ಸಂತಂ ಆತ್ಮಾನಂ ಅನ್ಯತಾ ಪ್ರತಿಪದ್ಯತೆ ಚಿಂತೆಯ ಚೋರೇನ ಆತ್ಮಾಪಹಾರಣ. ದೇವರೆಲ್ಲ ಯಾರ ದೇವರಂತ ಯಾರು ತಿಳ್ಕೊಳ್ತಾನೋ ಅವನು ಎಲ್ಲಾ ಪಾಪ ಮಾಡಿದ್ದಾರೆ. ನಿತ್ಯಾಜ್ಞಾನ ಎಲ್ಲಾ ಪಾಪದ ಫಲ ಕೊಡ್ತಾರೆ. ಹಾಗೆ ಸರ್ವ ಪಾಪ ಅಂದ್ರೆ ನಿತ್ಯಾಜ್ಞಾನ ಪ್ರಸಾರ ಮಾಡ್ತಕ್ಕಂತಹ ದುರ್ವಾದಿಗಳಿಂದ ನಿನ್ನ ಮೊದಲು ಬಿಡುಗಡೆ ಮಾಡ್ತೇನೆ. ಹಾಗೆ ಗುರುಮುಖ್ಯ ಪ್ರಾಣ ಅವನ ಮೂಲಕ ನಿನಗೆ ಒಳ್ಳೆ ದುರ್ವಾದದ ಯಾವ ದುರ್ವಾದಿಗಳ ಸಹವಾಸ ಇರದಂತೆ ಮಾಡಿ. ಯಾಕಂದ್ರೆ ತಮೋದ್ವಾರಂ ಯೋಷಿತಾಂ ಸಂಖ್ಯೆ ಸಂಘಂ, ನಿತ್ಯಾಜ್ಞಾನಿಗಳ ಸಹವಾಸ ಅದು ಅಧೋಗತಿಗೆ ಕಾರಣವಾಗ್ತದಲ್ಲ, ಅದರಿಂದ ಬಿಡುಗಡೆ ಮಾಡ್ತೇನೆ ಅಂತ ಬಂದರು. ಜ್ಞಾನ ಕೊಟ್ಟು ಎಲ್ಲಾ ಪಾದದಿಂದ ಬಿಡುಗಡೆ ಮಾಡ್ತೇನೆ. ನೀನು ಅಳುಬೇಡ, ದುಃಖ ಪಡಬೇಡ. ಯಾರು ಗುರುಮುಖ್ಯ ಪ್ರಾಣನ ಗಟ್ಟಿಯಾಗಿ ಹೇಳ್ಕೊಳ್ತಾನ ಅವನು ನಮ್ಮ ರಕ್ಷಣೆ ಇದೆ. ಸುಗ್ರೀವ ಹೇಳ್ಕೊಂಡ, ನಾ ರಾಮನ ಅನುಗ್ರಹ ಆಯ್ತು. ಹಾಗೆ ಅರ್ಜುನ ಹೇಳ್ಕೊಂಡ ಭೀಮನನ್ನ, ಕೃಷ್ಣನ ಅನುಗ್ರಹ ಆಯ್ತು. ಹಾಗೆ ಯಾರು ಹಿಡ್ಕೊಳ್ತಾರೋ ಮಧ್ವರನ್ನು ಹಿಡ್ಕೊಂಡ್ರು, ಪದ್ಮನಾಭಕ್ಕಿಂತ ಎಲ್ಲ ಎತ್ತಿದ್ರು ಉದ್ಧಾರ. ಹಾಗಾಗಿ ಇದು ಈ ಹೇಳುವ ಮೂಲಕ ಏನಾಯ್ತು ಅಂದ್ರೆ, ಪರಮಾತ್ಮ ತನ್ನ ಮುಖ್ಯ ಪ್ರಾಣನನ್ನು ಶರಣ ಹೊಂದಿದ್ರೆ ನನ್ನ ರಕ್ಷಣೆ ಸಿಗ್ತದೆ ಅಂತ ಹೇಳುವ ಮೂಲಕ ಮುಖ್ಯ ಪ್ರಾಣನ ಹಿರಿಮೆಯನ್ನು ಕೂಡ ಸೂಚ್ಯವಾಗಿ ತಿಳಿಸಿದ್ದಾನೆ ಅಂತ ಹೇಳ್ತಾ, ಯಾವ ಈ ಮೂರು ದಿನದ ನೀರಾಂಜನ ಸೇವೆಯನ್ನು ಮತ್ಪುನ ಮಾಡಿ ಎಲ್ಲ ವಿದ್ವಾಂಸರು ಪೇಜಾವರ ಶ್ರೀಪಾದರ ಮೊದಲಾದ ಯತಿವರೇಣ್ಯರು ಇಲ್ಲಿ ಇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ವಾಯುದೇವರ ಹಿರಿಮೆ ಅಂತಕ್ಕಂತಹ ಶ್ರೇಷ್ಠ ವಿದ್ವಾಂಸರಿಂದ ಇದೊಂದು ಪ್ರಾಣ ಪುರುಷೋತ್ತಮನಿಗೆ ಮಂಗಲ ನೀರಾಜನ ಸೇವೆ ನಡೆದಿದೆ. ಅದನ್ನು ಮಾಡಿರತಕ್ಕಂತಹ ಉಷಾ ಕಮಲ ಅವರಿಗೆ ವಿಶೇಷವಾಗಿ ಮಧ್ವಾಂತಕದ ವೇದಿವ್ಯಾಸರ ರಾಮಚಂದ್ರದೇವರ ಅನುಗ್ರಹ ಆಗಲಿ. ಶ್ರವಣ ಮಾಡಿದ ಎಲ್ಲ ಉಪನ್ಯಾಸ ನಡೆಸಿಕೊಟ್ಟ ಎಲ್ಲ ವಿದ್ವಾಂಸರಿಗೂ ಮಧ್ವಾಂತಕದ ವೇದಿವ್ಯಾಸರ ಅನುಗ್ರಹ ಆಗಲಿ. ಎಲ್ಲ ಭಕ್ತರಿಗೂ ಮಧ್ವಾಂತಕದ ವೇದಿವ್ಯಾಸನ ರಾಮಚಂದ್ರದೇವರ ಅನುಗ್ರಹ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ ಮಾಡಿದ್ವಿ.
ಶ್ರೀಪಾದಂಗಳವರು ಅಗಸ್ತ್ಯರು ಹೇಳಿದಂತಹ ಹನುಮಂತನ ಬಗ್ಗೆ ಒಂದು ಮಾತನ್ನು ಹೇಳಿದ್ದಾರೆ. ಸೋಯಂ ನವವ್ಯಾಕರಣ ವೇತ್ತ ಅಂತ. ನಾವು ಕೂಡ ಶ್ರೀಪಾದಂಗಳವರಿಗೆ ಹೇಳಬೇಕಾದದ್ದು, ಆ ಕಪೀಂದ್ರ ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಆ ತತ್ವಮಸಿ ಎಂಬತಕ್ಕಂತಹ ವಾಕ್ಯಕ್ಕೆ ವಿಶೇಷವಾದಂತಹ ಅರ್ಥವನ್ನು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅವರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಇವರೂ ಕೂಡ ನವವ್ಯಾಕರಣಾರ್ಥ ವೇತ್ತ ಎಂಬತಕ್ಕಂಥದ್ದು ಈಗ ಸ್ಪಷ್ಟವಾಗಿ ನಮಗೆ ತಿಳಿದಿದೆ. ಹೀಗೆ ಪ್ರಾಣದೇವರ ಉಪಾಸಕರಾಗಿ ಆಚಾರ್ಯರ ಸನ್ನಿಧಾನ ಪಾತ್ರರಾಗಿರ್ತಕ್ಕಂಥ ಶ್ರೀಪಾದಂಗಳವರು ಚಿತ್ತೈಸಿ ಅನುಗ್ರಹಿಸಿದ್ದಾರೆ. ಅವರಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂ ವಿಧೇಮ ಎಂಬುದಾಗಿ ಒಂದು ತುಳಸಿ ಪತ್ರವನ್ನು ಉಷಾ ಮತ್ತು ಕಮಲ ಅವರು ಅರ್ಪಣೆ ಮಾಡ್ತಾ ಇದ್ದಾರೆ. ಮುಂದೆ ಹೇವಧನ ಪುರಾಣಿ ಅವರಿಂದ ಸುಳಾದಿಗಳಲ್ಲಿ ವಾಯುದೇವರ ಚಿಂತನೆಯ ಕಾರ್ಯಕ್ರಮ, ಒಂದು ರೀತಿಯಲ್ಲಿ ಲಾಲಿ ಹಾಡುವಂತಹದ್ದು. ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರವಣ ಮಾಡಿ ಪ್ರಾಣದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕೆಂಬುದಾಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಳ್ತೇವೆ.
ಅಭ್ರಮಂ ಭಂಗರಹಿತಂ ಅಜರಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಂ. ಹರಿದಾಸರ ಸುರಾಜಿಗಳಲ್ಲಿ ವಿಶೇಷವಾಗಿರತಕ್ಕಂತಹ ಪ್ರಾಣತತ್ವದ ವಿಶೇಷ ಮಹಿಮೆ ಮುಕ್ತವಾಗಿದೆ. ಅಪೂರ್ವವಾಗಿರತಕ್ಕಂತಹ ಒಂದೆರಡು ವಿಷಯಗಳನ್ನು, ಇವ ಸಮಯ ಇಲ್ಲ, ಆದ್ದರಿಂದ ಒಂದೆರಡು ವಿಷಯಗಳನ್ನು ಮಾತ್ರ ಪ್ರಸ್ತಾಪ ಮಾಡ್ತೇನೆ. ಒಂದು, ಈ ಸುರಾಜಿಯೊಳಗೆ ನರನಾಥ ರಾಜಸೂಯ ಯಾಗ ಮಾಡಲು ಹೋಗಿ ಧರೆಯಲ್ಲಿ ತಿರುಗಿ ವಂದಿಸಿಕೊಂಡ ಚರಣ, ಪ್ರಾಣದೇವರ ಚರಣ ಸುರಾಜಿ. ಅದು ಪೂರ್ತಿ ಹೇಳೋದಿಲ್ಲ, ಅಷ್ಟು ಅವಕಾಶ ಇಲ್ಲ. ಪುರುಷ ಮೃಗನ ಕೈಯಲ್ಲಿ ಪಿಡಿಸಿಕೊಂಡ ಚರಣ, ಪುರುಷ ಮೃಗನ ಕೈಯಲ್ಲಿ ಪಿಡಿಸಿಕೊಂಡ ಚರಣ, ವರವೃಕೋದರನ ಚರಣ ಶರಣಪಾಲಕ ಚರಣ, ಪರಮ ಪುರುಷ ಕೃಷ್ಣ ವಿಜಯವಿಠಲನ ಶರಣರುಳು ಅಧಿಕನಾದ ಭೀಮಸೇನನ ಚರಣ. ಭೀಮಸೇನನ ಚರಣ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ನರನಾಥ ಧರ್ಮರಾಜ, ಧರ್ಮರಾಜ ರಾಜಸೂಯಾಗವನ್ನು ಮಾಡಿದಾಗ ಜರಾಸಂಧಾದಿ ಮಹಾಮಹಾ ವಿರೋಧಿಗಳನ್ನು ಮಟ್ಟ ಹಾಕಿರ್ತಕ್ಕಂಥವರು ಯಾರು ಅಂದರೆ ಭೀಮಸೇನದೇವರು. ಅದಿಲ್ಲದೆ ಹೋಗಿದ್ದರೆ ರಾಜಸೂಯಾಗ ನಡೀತಾನೇ ಇರಲಿಲ್ಲ. ಧರ್ಮರಾಜರು ಹೇಳಿದರು, ನಮ್ಮಿಂದ ಆಗುವುದಿಲ್ಲ, ಬೇಡ ಬಿಟ್ಟುಬಿಡು ಕೃಷ್ಣ ಅಂತ ಕೃಷ್ಣನಿಗೆ ಹೇಳ್ಬಿಡ್ತಾರೆ ಧರ್ಮರಾಜರು. ಆಗ ಭೀಮಸೇನದೇವರು ಹೇಳ್ತಾರೆ, ಯಾಕೆ ಬೇಡ ಅಂತ ಹೇಳ್ತೀವಿ, ನಾವು ಸಾಧನೆ ಮಾಡ್ತೇವೆ, ಏನು ಹರೇ ಅನುಗ್ರಹ, ಹರಿಯ ಅನುಗ್ರಹ ಇರುವಾಗ, ನಿಜಾನುಭಾವ ನಮ್ಮ ಸಾಮರ್ಥ್ಯ ಇರುವಾಗ, ಹರಿಯ ಅನುಗ್ರಹ ಇರುವಾಗ ನಾವು ಯಾಕೆ ಸಾಧನೆ ಮಾಡಬಾರ್ದು? ಭೀಮಸೇನ ದೇವರು ಸೆಡದು ಎದ್ದು ನಿಂತು ಹೇಳ್ತಾರೆ, ಬೇಷ್ ಅಂತ ಶ್ರೀಕೃಷ್ಣ ಕರ್ಕೊಂಡು ಹೋಗಿ ನಾನು ಜರಾಸಂದನಗಳಿಗೆ ಹೋಗಿ ಜರಾಸಂದನನ್ನು ನಿರ್ಮೃದನ್ನ ಅತ್ಯೇತ್ರಂ ವಿಜರವರ ಜರಾಸಂದ ಕಾಯಾಸ್ತಿ ಸಂಧೀನ್. ಕೃಷ್ಣನ ಎದುರಿನಲ್ಲೇ ಆ ಜರಾಸಂದನ ಆ ಮೂಳೆ ಮುರಿದು ಅವನ ಏನು ಸಂಧಿಯನ್ನು ಮುರಿದು ನಾಶ ಮಾಡಿಬಿಟ್ಟಿದ್ದಾರೆ. ಆಮೇಲೆ ರಾಜಸೂಯಾಗ ಮಾಡಿಸಿದ್ದಾರೆ. ಸರಿ, ಈ ನಡುವೆ ಇನ್ನೊಂದು ಅಂಶ ರಾಜಸೂಯಾಗ. ಆ ರಾಜಸೂಯಾಗದಲ್ಲಿ ಅನ್ನದಾನ ನಡೀತದೆ ನೋಡಿ, ಎಷ್ಟು ಅನ್ನದಾನ ನಡೀತದೆ ಅಂತ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ. ಏನು ಶಂಖನಾದ 100,00,000 ಬ್ರಾಹ್ಮಣರಿಗೆ ಅನ್ನದಾನ ಆಯಿತು ಅಂದರೆ ಒಂದು ಸಲ ಶಂಖನಾದ ಅಂತೆ. ಆದರೆ ಈ ಶಂಖನಾದ ಅವಿರತವಾಗಿಯೇ ನಡೀತಾ ಇತ್ತಂತೆ. ಒಂದು ಅದಕ್ಕೆ ವಿಚ್ಛೇದನೇ ಇಲ್ಲ, ಶಂಖನಾದ ಆಡ್ತಾನೇ ಇತ್ತಂತ. ಎಷ್ಟು ಅನ್ನದಾನ ಆಗಿತ್ತು, ಎಷ್ಟು ಬ್ರಾಹ್ಮಣರು ಭೋಜನ ಮಾಡಿದ್ದಾರೆ, 14 ಲೋಕದ ಎಲ್ಲ ಋಷಿಮುನಿಗಳೆಲ್ಲ ಅಲ್ಲೇ ಬಂದಿದ್ದಾರೆ. ಅಷ್ಟು ಜನ ಬ್ರಾಹ್ಮಣರು ಉಂಡಿರ್ತಕ್ಕಂಥ ಆ ಅನ್ನದ ಶೇಷ ಎಂಜಲು ಅದನ್ನು ಹೇಗಪ್ಪ ಶುದ್ಧ ಮಾಡಬೇಕು ಅಂತ ಅನ್ನೋದು ಪ್ರಶ್ನೆ ಬಂತು. ಹಾಗೆ ಎಷ್ಟು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬ್ರಾಹ್ಮಣರ ಉಚ್ಚಿಷ್ಟ, ಅದನ್ನೆಲ್ಲ ಹಾಗೆಲ್ಲ ಎಷ್ಟು ಬಿಡಬಾರ್ದು, ಅದಕ್ಕೆ ಸರಿಯಾದ ವಿನಿಯೋಗ ಆಗಬೇಕು. ಆಗ ಧರ್ಮರಾಜರು ಕೇಳ್ತಾರಂತೆ, ರಾಜಿ ಯಾಕಿಂತ ಮೊದಲೇನೆ ಆಲೋಚನೆ ಮಾಡಿದ್ದಾರೆ ಧರ್ಮರಾಜ. ಧೌಮ್ಯ ಋಷಿಗಳಲ್ಲಿ ಕೇಳ್ತಾ ಇದ್ದಾನೆ, ಧೌಮ್ಯ ಋಷಿಗಳು ರಾಜಗುರುಗಳು, ಅವನಿಗೆ ಕೇಳಿದ್ದ ರಾಜ ಪುರೋಹಿತರವರು ಅವರಲ್ಲಿ ಕೇಳ್ತಾರೆ. ದೌಂದಿರು ಹೇಳ್ತಾರೆ, ಅಪ್ಪ ನನಗೇನು ಗೊತ್ತಿಲ್ಲ, ಎಲ್ಲದಕ್ಕೂ ಶ್ರೀಕೃಷ್ಣ ಇದ್ದಾನಲ್ಲ ನಿಮಗೆ ಅನುಗ್ರಹ ಮಾಡ್ತಕ್ಕಂಥವನು, ಅವನಲ್ಲಿ ಕೇಳಿ ಹೋಗೋಣ, ಕೇಳೋಣ ಹೋಗೋಣ ಅಂತ ಹೇಳ್ತಾರೆ. ಹೋದರು ಧರ್ಮರಾಜರು ದೌಮ್ಯ ಋಷಿಗಳು ಕೃಷ್ಣನ ಬಳಿಗೆ ಹೋದರು. ಕೃಷ್ಣನ ಬಳಿಗೆ ಹೋದಾಗ ಅವನು ಹೇಳಿದ, ಎಂಜಲು ಶುದ್ಧೀಕರಣ ಮಾಡಲಿಕ್ಕೆ ಪುರುಷಾಮೃಗ ಅಂತ ಇದೆ, ಅದು ಎಲ್ಲಿದೆ, ಹಿಮಾಲಯದ ತುದಿಯಲ್ಲಿ ಮಾನಸ ಸರೋವರದ ಬಳಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಶಾಂತವಾದ ಪವಿತ್ರವಾಗಿರತಕ್ಕಂಥ ಸ್ಥಾನ, ಅಲ್ಲಿ ಪುರುಷಾಮೃಗ ತಪಸ್ಸು ಮಾಡ್ತಾ ಇದೆ, ಆ ಪುರುಷಾಮೃಗವನ್ನು ಕರೆಸಿಕೊಳ್ಳಿ, ಎಂಜಲು ಶುದ್ಧಿ ಮಾಡ್ತದೆ. ಎಲ್ಲಿಯೂ ಕೂಡ ಸಿಗುವುದಿಲ್ಲ ಈ ವಿಷಯ, ವಿಜಯದಾಸರು ಸುಳಾದಿ ಒಳಗೆ ಹೇಳ್ತಾ ಇದ್ದಾರೆ. ಆ ಪುರುಷಾಮೃಗ ತರಬೇಕು, ಯಾರು ತರಬೇಕು ಅಂತಂದರೆ ಭೀಮಸೇನ ದೇವರು ತರಬೇಕು. ಶ್ರೀಕೃಷ್ಣ ಹೇಳ್ತಕ್ಕಂಥ ಯಾವ ರೀತಿ ಜರಾಸಂಧನನ್ನು ಕೊಲ್ಲಬೇಕು ಅಂತಂದ್ರೆ ಭೀಮಸೇನೇ ಬರಬೇಕು, ಹಾಗೆ ಪುರುಷಾಮೃಗವನ್ನು ತರಬೇಕಾದರೂ ಕೂಡ ಭೀಮಸೇನ ದೇವರೇ ಹೋಗಬೇಕು, ಇನ್ಯಾರಿಗೂ ಸಾಧ್ಯ ಇಲ್ಲ ಹೇಳ್ತಾರೆ. ನೀನು ಹೋಗು, ಹೀಗೆ ಹೋಗು ಅಂತ ದಾರಿ ತೋರಿಸ್ತಾರೆ ಕೃಷ್ಣ. ಶ್ರೀಕೃಷ್ಣ ಹೇಳ್ತಾರೆ ಹೋಗು, ಜೊತೆಗೆ ಬರಲಿಲ್ಲ, ನೀನು ಹೋಗು. ಭೀಮಸೇನ ದೇವರು ಹೊರಟು ಹಿಮಾಲಯದ ಆ ತಪ್ಪಲಿಗೆ ಹೋದರೆ ಅಲ್ಲಿ ಹನುಮಂತ ದೇವರ ಭೇಟಿಯ, ಸೌಗಂಧಿ ಗಮನಕ್ಕೆ ಹೋದಾಗ ಯಾವ ರೀತಿ ಹನುಮಂತ ದೇವರ ಭೇಟಿಯಾಗಿತ್ತು ಹಾಗೆ ಇಲ್ಲಿಯೂ ಕೂಡ ಹನುಮಂತ ದೇವರ ಭೇಟಿಯಾಗ. ಅವರು ಹೇಳ್ತಾರಂತೆ ಹನುಮಂತ ದೇವರು, ಇಬ್ಬರಿಗೂ ಕೂಡ ಜ್ಞಾನ ಇದೆ ಸರ್ವಜ್ಞರು ಅಂತ ಇಟ್ಕೊಳ್ಳೋಣ, ಏನೋ ಒಂದು ಕ್ರೀಡೆ ಮಾಡ್ತಾರೆ. ಹನುಮಂತ ದೇವರು ಹೇಳ್ತಾರೆ, ಎಲ್ಲಿಗಪ್ಪ ಹೋಗ್ತೀಯ ನೀನು, ಪುರುಷಾಮೃಗ ತರಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಯ್ಯೋ ಸ್ವಲ್ಪ ಕಷ್ಟ ಇದೆಯಪ್ಪ, ಪುರುಷಾಮೃಗನ ತರುವುದು ಅಂದ್ರೆ ಅಷ್ಟು ಸುಲಭ ಏನಿಲ್ಲ, ಆದರೆ ಅದಕ್ಕೊಂದು ವ್ರತ ಇದೆ, ಒಂದು ಕ್ಷಣವೂ ಕೂಡ ಅದು ಲಿಂಗ ಪೂಜೆ ಶಿವಲಿಂಗದ ಪೂಜೆ ಬಿಡ್ತಕ್ಕಂಥದ್ದಲ್ಲ, ಒಂದು ಕ್ಷಣ ಬಿಡುವುದಿಲ್ಲ, ಶಿವಲಿಂಗ ಪೂಜೆ ಮಾಡಬೇಕು. ಈಗ ಅಲ್ಲಿಂದ ಮಾನಸರೋವರದಿಂದ ನೀನು ಇಲ್ಲಿ ಹಸ್ತಿನಾವತಿವರೆಗೆ ಆ ಪುರುಷಾಮೃಗವನ್ನು ತರಿಸಬೇಕಲ್ಲ, ದಾರಿಯುದ್ದಕ್ಕೂ ಶಿವಲಿಂಗ ಪೂಜೆ ಅದರಿಂದ ಮಾಡ್ತೀಯ, ಸಾಧ್ಯ ಇದ್ರೆ ಮಾಡಿ, ಹೇಗೆ ಮಾಡಬೇಕು? ಅದಕ್ಕೆ ಹನುಮಂತ ದೇವರು ಹೇಳಿದರು, ನನ್ನ ಬಾಲದಿಂದ ಒಂದು ಏಳೆಂಟು ರೋಮಗಳನ್ನು ಕಿತ್ತು ತೆಗಿ. ಭೀಮಸೇನ ದೇವರು ಪ್ರಯತ್ನ ಮಾಡಿದಂತೆ ತೆಗಿಲಿಕ್ಕೆ ಬರಲಿಲ್ಲ ಅಂತ. ಇದೊಂದು ಕ್ರೀಡೆ, ಏನು ಇಟ್ಟುಕೊಳ್ಳೋಣ, ದೊಡ್ಡ ಏನು ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ, ಇದೊಂದು ಕ್ರೀಡೆ ಅಂತ ನೋಡೋಣ. ಆಮೇಲೆ ಎತ್ತಿ ಅದನ್ನು ಕಿತ್ತು ತಾವೇ ಹನುಮಂತ ದೇವರು ಕೊಟ್ಟರು. ನೀವೊಂದು ಕೆಲಸ ಮಾಡು, ಆ ಪುರುಷಾಮೃಗ ಒಂದು ಬರಲಿಕ್ಕೆ ಕರ್ಕೊಂಡು ಬರಬೇಕು, ನೀನು ಮುಂದಕ್ಕೆ ಹೋಗಬೇಕು, ಹಿಂದಿನಿಂದ ಪುರುಷಾಮೃಗ ಬರಬೇಕು, ವೇಗವಾಗಿ ಅದು ಓಡ್ಕೊಂಡು ಬರ್ತದೆ, ನೀನು ಕೂಡ ಅದಕ್ಕಿಂತಲೂ ವೇಗವಾಗಿ ಧಾವಿಸಬೇಕು ಮುಂದಕ್ಕೆ ಮುಂದಕ್ಕೆ. ನಿನ್ನ ವೇಗ ಕಡಿಮೆ ಆಯಿತು ಅಂತಂದರೆ ಆ ಪುರುಷಾಮೃಗ ಬಂದು ನಿನ್ನ ಕಾಲು ಹಿಡ್ಕೊಂಡು ಬಿಡ್ತದೆ, ಕಾಲು ಹಿಡ್ಕೊಂಡು ಬಿಡ್ತದೆ, ಆಮೇಲೆ ನೀನು ಹೊಟ್ಟೋಗ್ತೀಯ. ಆ ಅಪಾಯಕಾರಿಯಾದ ಪ್ರಾಣಿ ಅದು ಪುರುಷಾಮೃಗ ಅಂದ್ರೆ ಅರ್ಥ ಏನು, ಪುರುಷನ ಮೃಗ, ಪುರುಷನ ಮುಖ ಮೇ ಅಲ್ಲ, ಸಿಂಹ, ಸಿಂಹದ ಆ ಒಂದು ಶರೀರ. ಏನ್ ಮಾಡಬೇಕು ಅದಕ್ಕೆ ಅಂತಂದ್ರೆ, ನೀನು ತಕ್ಷಣ ನಿನ್ನ ವೇಗ ಸ್ವಲ್ಪ ಕಡಿಮೆ ಆಯಿತು, ಹತ್ತಿರ ಹತ್ತಿರ ಬಂದುಬಿಟ್ಟಿದೆ ಪುರುಷಾಮೃಗ ಅಂತಂದ್ರೆ ಅಲ್ಲಿ ಒಂದು ನನ್ನ ರೋಮವನ್ನು ಕೆಳಗಡೆ ಹಾಕ್ಬ, ಅಲ್ಲಿ ರೋಮ ರೋಮಕ್ಕೆ ಕೋಟಿ ಲಿಂಗ ಅಲ್ಲಿ ಉದ್ಭವಿಸುತ್ತೆ, ಆ ಕೋಟಿ ಲಿಂಗವನ್ನು ಆರಾಧನೆ ಮಾಡಿಕೊಂಡು ಅದು ಹೊರಡುವುದರೊಳಗೆ ನೀನು ಸ್ವಲ್ಪ ಒಂದು ಯೋಜನೆ ದೂರ ಓಡಿ ಹೋಗಿರ್ತೀಯ, ನೀನು ಪುನಃ ನಿನ್ನ ಹತ್ತಿರ ಬರ್ತದಲ್ಲ, ಅವನು ಪುನಃ ಇನ್ನೊಂದು ರೋಮವನ್ನು ಹಾಕು, ಪುನಃ ಕೋಟಿ ಲಿಂಗ ಅದು ಪೂಜೆ ಮಾಡ್ತಾ 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 ಬರಬೇಕು, ನೀನು ಆದಷ್ಟು ಬೇಗ ಹಸ್ತಿನಾವತಿಗೆ ಬಂದು ಅಲ್ಲಿ ರಾಜಸೂಯಾಗದ ಮಂಟಪಕ್ಕೆ ನೀನು ಬಂದು ಬಿಡಬೇಕು, ಮನೆ ಆ ಮಂಟಪದ ಒಳಗಡೆ ಬಂದುಬಿಟ್ರೆ ಆವಾಗ ಅದನ್ನು ಹಿಡಿದು ಕಟ್ಟಿ ಹಾಕಿಬಿಟ್ರೆ ಅದು ಅಲ್ಲೇನೆ ಏನು ಮಾಡಬೇಕಂತೆ, ಆ ಕಂಬಕ್ಕೇನೆ ಆವಾಹನೆ ಮಾಡಬೇಕಂತೆ, ಶಿವಲಿಂಗವನ್ನು ಆವಾಹನೆ ಮಾಡಿ, ಶಿವನನ್ನು ಆವಾಹನೆ ಮಾಡಿ, ಸ್ಥಾಣು ತಾನೆ ಶಿವ, ಶಿವನಿಗೆ ಹೇಳ್ತಾರೆ ಸ್ಥಾಣು ಕಂಬ, ಆ ಕಂಬದಲ್ಲೇನೆ ಶಿವನನ್ನು ಆರಾಧನೆ ಮಾಡಿಬಿಟ್ರೆ ಆವಾಹನೆ ಮಾಡಿಬಿಟ್ರೆ ಅದು ಪೂಜೆ ಮಾಡಿಕೊಂಡು ಅಲ್ಲೇ ಕೂತಿರು, ಆ ಬೇಕಾದಾಗ ಇಂದ್ರಿಯ ಶುದ್ಧಿ ಮಾಡಲಿಕ್ಕೆ ಬರ್ತದೆ ಅದಕ್ಕೆ ಅಂತ ಕೇಳ್ತಾರೆ. ಹಾಗೆ ಮಾಡಿಕೊಂಡು ಬರ್ತಾನೆ ಭೀಮಸೇನ ದೇವರು. ಬಂದು ಏನು ಕೊನೆಗೆ ರೋಮನೆ ಮುಗಿದೋಯ್ತು, ಇನ್ನೂ ಕೂಡ ಆ ರಾಜಕೀಯಾಗ ಮಂಟಪ ಸಿಗಲಿಲ್ಲ. ಉದ್ದೇಶವನ್ನೇ ಓಡಿಕೊಂಡು ಬರ್ತಾರಂತೆ ಭೀಮಸೇನ ದೇವರು. ಏನು ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಿ ಬಂದವರು, ಹಾಗೆ ಓಡಿ ಬರ್ತಿದ್ದಾರೆ. ಬಂದು ಆ ರಾಜಕೀಯಾಗ ಮಂಟಪದ ಹೊಸ್ತಿಲಿಗೆ ಬಂದು ಅಲ್ಲಿಗೆ ಬಿದ್ದುಬಿಟ್ಟಿದ್ದಾರಂತೆ. ಒಳಗಡೆ ಹೋಗ್ಲಿಕ್ಕೆ ಸಾಮರ್ಥ್ಯ ಇಲ್ಲ. ಈ ಎಲ್ಲ ಸುಳ್ಳು. ವಾಯುದೇವರಿಗೆ ಯಾವತ್ತೂ ಕೂಡ ಆಯಾಸ ಇಲ್ಲ. ಅವರ ಬಲ ಅಂತಂದ್ರೆ ಆಯಾಸವಿಲ್ಲದ ಬಲ. ಉಳಿದವರಿಗೆಲ್ಲ ಎಷ್ಟು ಬಲ ಇದೆಯೋ ಅಷ್ಟೇ ಆಯಾಸನೂ ಇರ್ತದೆ. ವಾಯುದೇವರಿಗೆ ಯಾವತ್ತೂ ಕೂಡ ಬಲ ಇರ್ತದೆ, ಆಯಾಸ. ಅದು ಕ್ರಮಕ್ರಮವಾಗಿ ಬಲ ಹೆಚ್ಚುವುದಷ್ಟೇ ಹೊರತು ಕಮ್ಮಿ ಆಗುವುದಿಲ್ಲ. ನಮ್ಮ ಇಂದ್ರಿಯಾಭಿಮಾನ ದೇವತೆಗಳು ನೋಡಿ, ಆಯಾಸ ಆಗಿಬಿಟ್ರೆ ಕಣ್ಣು ಮುಚ್ಚಿಕೊಂಡು ಬಿಡ್ತದೆ, ಆಯಾಸ ಆಗಿಬಿಡ್ತದೆ. ಆದರೆ ಎದು ಸುರಿ ಬಿಡ್ತೇವೆ, ಉಸಿರು ಜಾಸ್ತಿ ಆಗ್ತದೆ. ಪ್ರಾಣದೇವರ ವ್ಯಾಪಾರ ಇನ್ನೂ ಜಾಸ್ತಿ ಆಗ್ತದೆ, ಬೇರೆ ಇಂದ್ರಿಯಗಳ ವ್ಯಾಪಾರ ಕಡಿಮೆ ಆಗ್ತದೆ. ಆಯಾಸ ನಮಗೆ ಆಯಾಸ ಆದಷ್ಟು ವಾಯುದೇವರ ವ್ಯಾಪಾರ ಜಾಸ್ತಿ ಆಗ್ತದೆ, ಅವರಿಗೆ ಆಯಾಸ ಇಲ್ಲ. ಆದರೆ ಇಲ್ಲೆಲ್ಲ ಕೇವಲ ನಾವು ನಟನೆ ಅಂತಲೇ ಹೇಳಬೇಕು. ಈಗ ಏನು ಭೀಮಸೇನ ದೇವರು ಬಂದಿದ್ದಾರೆ, ಅಲ್ಲಿ ಬಿದ್ದಿದ್ದಾರೆ. ಅಂದರೆ ಅವರ ಅರ್ಧ ಶರೀರ ಹೊರಗಡೆ ಇದೆ, ಅರ್ಧ ಶರೀರ ಒಳಗಡೆ ಇದೆ, ಹೊಸ್ತಿಲ ಒಳಗಡೆ. ಅರ್ಜುನ ಬೇಗ ಬಂದು ಭೀಮಸೇನ ದೇವರನ್ನು ಹಿಡ್ಕೊಂಡ ಅಂತೆ ಒಳಗಡೆ ಇಟ್ಟುಕೊಂಡು. ಈ ಪುರುಷಾಮೃಗ ಏನು ಮಾಡ್ತದೆ, ಹಿಂದಿಂದ ಬಂದು ಕಾಲನ್ನು ಹಿಡ್ಕೊಂಡಿದೆ. ಈಗ ಟಗ್ ಫಾರ್ಸ್ ಪ್ರಾರಂಭ ಆಯಿತು. ಆ ಕಡೆಯಿಂದ ಹನುಮಂತ ಅರ್ಜುನ ಸೆಳೀತಾ ಇದ್ದಾನೆ ಭೀಮಸೇನ ದೇವರನ್ನು, ಈ ಕಡೆಯಿಂದ ಪುರುಷಾಮೃಗ ಸೆಳೀತಾ ಇದೆ. ಏನು ಮಾಡಬೇಕು? ತಕ್ಷಣ ಶ್ರೀಕೃಷ್ಣ, ಕೃಷ್ಣ ಇದ್ದಾನೆ ಎಲ್ಲ ಆಪತ್ತಿನಲ್ಲಿ ಸಹನೆ ಮಾಡ್ತಾ ರಕ್ಷಣೆ ಮಾಡ್ತಕ್ಕಂಥವ್ರು. ಪುರುಷಾಮೃಗಕ್ಕೆ ಒಂದು ಕಿವಿಯಲ್ಲಿ ಹುಟ್ಟು ಹೇಳಿದಂತೆ, ನೋಡಪ್ಪ ನೀನು ಭೀಮಸೇನವ್ರ ಕಾಲನ್ನು ಬಿಟ್ಟುಬಿಡು. ಶರೀರದಲ್ಲಿ ಮುಖ್ಯವಾಗಿರತಕ್ಕಂಥ ಭಾಗ ಕಾಲಲ್ಲ, ತಲೆ. ನಿನಗೆ ತಲೆ ಸಿಗುವುದಿಲ್ಲ, ಅರ್ಜುನ ತಗೊಂಡ್ಬಿಟ್ಟಿದ್ದಾನೆ. ಈ ಕಾಲನ್ನು ನೀನು ಬಿಟ್ಟುಬಿಡು, ಅದು ಮುಖ್ಯವಾದ ಭಾಗ ಅಲ್ಲ ಶರೀರದಲ್ಲಿ, ಬಿಟ್ಟುಬಿಡು ಅಂತಂದು. ಹೌದಲ್ಲ ಅಂತಂದು ಬಿಟ್ಬಿಡ್ತಂತೆ. ತಕ್ಷಣ ಏನೋ ಪುರುಷಾಮೃಗವನ್ನು ಕಂಬದಲ್ಲಿ ಕಟ್ಟಿ ಹಾಕಿದರು. ಅಲ್ಲಿ ಶಿವಲಿಂಗವನ್ನು ಶಿವನ ಆವಾಧನೆ ಮಾಡಿದರು, ಪೂಜೆ ಮಾಡ್ತಾ ಕೂತಿತ್ತು. ಆನಂತರದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇರುವಾಗ ಏನೋ ಆ ಶುದ್ಧಿ ಮಾಡ್ತಕ್ಕಂಥದ್ದು ಕೆಲಸ ಆ ಪುರುಷಾಮೃಗ ಮಾಡ್ತಾ ಇತ್ತು. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು, ಶುದ್ಧಿ ಮಾಡ್ತಕ್ಕಂಥವ್ರು ಯಾರು ಪುರುಷಾಮೃಗ ಅಂತ ಹೇಳ್ತಾ ಇದ್ದಾರೆ, ಅದು ಯಾರು ಅಂತಂದ್ರೆ ಮಾರುದ್ರದೇವರೇ. ಮಾರುದ್ರದೇವರೇ ಉಚ್ಛೇ ಸಣಭಾಗೋ ವೈ ರುದ್ರ. ಏನು ಉಪನಿಷತ್ತಿನ ಬ್ರಾಹ್ಮಣದಲ್ಲಿ ಆರಣ್ಯಕದಲ್ಲೇನೆ ಇದೆ, ಉಚ್ಛೇ ಸಣಭಾಗೋ ವೈ ರುದ್ರ. ದಕ್ಷಯಜ್ಞ ಪ್ರಸಂಗದಲ್ಲಿ ಏನು ರುದ್ರದೇವರಿಗೆ ಆಹುತಿ ಎಂದು ಒಂದು ನಿರ್ಧಾರ ಮಾಡ್ತಾರಲ್ಲ, ಇಂಥ ಆಹುತಿ ಅವರಿಗೆ ಅಂತ. ಯಾವುದು ಅಂತಂದ್ರೆ ಉಚ್ಛೇಷಣ ಭಾಗ ಅಂದ್ರೆ ಎಲ್ಲಾ ದೇವತೆಗಳಿಗೆ ಆಹುತಿ ಕೊಟ್ಟು ಉಳಿದದ್ದು ಏನಿದೆ ಅಂದರೆ ಎಲ್ಲಾ ದೇವತೆಗಳ ಎಂಜಲು ಏನಿದೆ ಅದನ್ನು ರುದ್ರದೇವರು ಸ್ವೀಕಾರ ಮಾಡಿದರು. ಅಲ್ಲ, ರುದ್ರದೇವರು ಸರ್ವ ದೇವೋತ್ತಮರು, ಅವರು ಎಲ್ಲರ ಎಂಜಲು ತಿಂತಾರೆ ಅಂದರೆ ಅರ್ಥವೇನು ಅಂತ ಕೇಳಿದರೆ, ಅಲ್ಲೇನು ಎಲ್ಲ ದೇವತೆಗಳಿಗೆ ಕೊಡ್ತಕ್ಕಂತಹ ನೈವೇದ್ಯ ಅದು ವಿಷ್ಣುವಿಗೇನೆ, ದೇವತೆಗಳ ನಾಮದಿಂದ ವಿಷ್ಣುವಿಗೇನೇ ಆಹುತಿ ಕೊಡ್ತಕ್ಕಂಥದ್ದು. ವಿಷ್ಣುವಿಗೆ ಆಹುತಿ ಕೊಟ್ಟು ಅದರ ಶೇಷ ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಛಿಷ್ಟ ಭೋಜನೋದಾತ ತವ ಮಾಯಾಂ ಜಯೇಮಹಿ ಇಂತ ಉದ್ಧವರು ಯಾವ ರೀತಿ ಹೇಳಿದ್ದಾರೆ, ಹಾಗೆ ಮಾರುದ್ರದೇವರು ಕೂಡ ವಿಷ್ಣುವಿಗೆ ದತ್ತವಾಗಿರತಕ್ಕಂತಹ ಆಹುತಿಯ ಶೇಷವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದು ಅವರ ಅಧಿಕಾರ ಅಂತ. ಅವರು ಯಾರಿಗೂ ಕೊಡೋದಿಲ್ಲ, ಅಷ್ಟು ಒಂದು ಲೋಭ. ಅವರ ನೈವೇದ್ಯವನ್ನು ಯಾರೂ ತಿನ್ನಬಾರದು, ಅವರೇ ಕಟ್ಟಳೆ ಮಾಡಿದ್ದಾರೆ. ಮಾರುದ್ರದೇವರ ನೈವೇದ್ಯ ಯಾರು ಉಣಬಾರದು. ಎಂಥ ಒಂದು ವೀರ ವೈಷ್ಣವ ಆ ಒಂದು ದೀಕ್ಷೆ. ವಿಷ್ಣುವ ಏನು ಆ ಉಚ್ಛಿಷ್ಟ, ಅದಕ್ಕೆ ನಾನೇ ಅಧಿಕಾರಿ ಎಂತಂತಾರೆ. ಆ ಅಧಿಕಾರದ ಲೋಭದಿಂದಲೇ ಈ ಪುರುಷಾಮೃಗ ಏನು ಮಾಡ್ತದೆ, ಇಂಜಲು ಶುದ್ಧಿ ಮಾಡ್ತದೆ. ಬ್ರಾಹ್ಮಣರಿಗೆ ನೈವೇದ್ಯ ಮಾಡುವುದು ಅಂತರ್ಯಾಮಿ ಇವನಿಗೇನೆ, ವೈಶ್ವಾನರ ನಾಮಕ ಪರಮಾತ್ಮನಿಗೇನೆ ಬ್ರಾಹ್ಮಣ ಅಂತರ್ಯಾಮಿ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು, ಆ ಉಚ್ಚಿಷ್ಟವನ್ನು ಆ ರೀತಿಯಿಂದ ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರು ಮಹಾರುದ್ರ ದೇವರ ಅವತಾರ, ಯಾವ ರೀತಿ ವೀರಭದ್ರ ಕೊಟ್ಟಿದ್ದಾನೆ ನೋಡಿ, ರುದ್ರದೇವರಿಂದ ವೀರಭದ್ರ ಕೊಡ್ತಾನೆ, ಅದು ಯಾರು ಆ ಮಹಾರುದ್ರ ದೇವರೇ ಅವತಾರ. ಹಾಗೆ ಈ ಪುರುಷಾಮುಡಿಯನ್ನು ಕೂಡ ಶಿವಲಿಂಗದಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಪೂಜಾ ಮಾಡತಕ್ಕಂಥದ್ದು. ತನ್ನಲ್ಲಿ ಅಂತರ್ಗತ ನಾವು ಯಾವ ರೀತಿ ಬಿಂಬ ಉಪಾಸನೆ ಮಾಡ್ತೇವೆ, ಹಾಗೆ ಮಹಾರುದ್ರ ದೇವರು ಶಿವಲಿಂಗದಲ್ಲಿ ಪರಮಾತ್ಮನನ್ನು ಅರ್ಚನೆ ಮಾಡ್ತಾರೆ. ಆ ರೀತಿ ಇದು ಮಹಾರುದ್ರ ದೇವರ ಒಂದು ಅವತಾರ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು. ಮಹಾರುದ್ರ ದೇವರಿಗೆ ಪರಮಾತ್ಮನ ಉಚ್ಚಿಷ್ಟ ಸಿಗಬೇಕಾಗಿದ್ರೆ ಅದು ಯಾರಿಂದ ಸಿಕ್ತು? ಭೀಮಸೇನ ದೇವರ ಅನುಗ್ರಹದಿಂದ ಸಿಕ್ತು. ಪರಮಾತ್ಮನ ಪಾದೋದಕ ಮಹಾರುದ್ರ ದೇವರಿಗೆ ಹೇಗೆ ಸಿಕ್ತು? ಬ್ರಹ್ಮದೇವರು ಪರಮಾತ್ಮನ ಪಾದ ಪ್ರಕ್ಷಾಳನ ಮಾಡಿದರು. ಚಚ್ಚೌಚ ಮಿಶ್ರಿತ ಸರಿ ಪ್ರವರೋಧಕೇನ ತೀರ್ಥೇನ ಮೂರ್ಧಿತೇನ ಶಿವ ಶಿವೋಭೂತ. ಹಾಗೆ ನೇಚನವೂ ಕೂಡ ವಾಯುದೇವರ ಅನುಗ್ರಹ. ವಾಯುದೇವರ ಕಾಲನ್ನು ಹಿಡಿದಿದ್ದಾನೆ, ಅದು ಹಿಡಿದಿದ್ದು ಅದು ವಾಯುದೇವರನ್ನು ಭೀಮಸೇನ ದೇವರನ್ನು ಮುಗಿಸ್ತೇನೆ ಅಂತ ಅರ್ಥ ಅಲ್ಲ. ಅದಕ್ಕೆ ಸುಮ್ಮನೆ ನಾವು ಮೇಲ್ ನೋಟಕ್ಕೆ ಆ ಕಾಣಿಸ್ತದೆ ಅಷ್ಟೆ. ವಾಯುದೇವರ ಕಾಲನ್ನು ಹಿಡಿದಿದ್ದಾನೆ ಪುರುಷಾಮೃಗ. ಯಾವುದೇ ಒಂದು ವ್ಯಾಜ ಅದು ನೆಪ, ಅದು ಮುಖ್ಯವಾಗಿ ಕಾಲು ಹಿಡಿಯಬೇಕು, ಅದು ಮುಖ್ಯವಾಗಿರ್ತದೆ ಅಂತ ಉದ್ದೇಶ. ಆ ಪುರುಷಾಮೃಗ ಭೀಮಸೇನ ದೇವರ ಕಾಲನ್ನು ಹಿಡಿದಿದೆ. ಕಾಲನ್ನು ಹಿಡಿದಾಗ ಪರಮಾತ್ಮನ ಅನುಗ್ರಹ ಆಗಿದೆ, ಶ್ರೀಕೃಷ್ಣ ಅನುಗ್ರಹ ಮಾಡಿದ್ದಾರೆ ನಿನಗೆ. ಏನೋ ಇಲ್ಲೇನೆ, ಶಿವಲಿಂಗವನ್ನು ಪೂಜಾ ಮಾಡು, ಆಮೇಲೆ ಉಚ್ಚಿಷ್ಟವನ್ನು ನೀನು ಸ್ವೀಕಾರ ಮಾಡು. ಹೀಗೆ ಆ ವಾಯುದೇವರ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹ, ಅದರಿಂದ ಅವರಿಗೆ ಆ ಪುರುಷಾಮೃಗಕ್ಕೆ ಬ್ರಾಹ್ಮಣರ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಬಹಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು. ಅದು ಸಾಕ್ಷಾತ್ ವಾಯುದೇವರೇ ಬಡಿಸ್ತಕ್ಕಂಥದ್ದು ಅಂಥ ಒಂದು ಅನ್ನ. ಅದನ್ನು ಉಣ್ತಕ್ಕಂಥವರು ಯಾರು? ಪರಮಾತ್ಮನೇ, ಇನ್ಯಾರು ಅಲ್ಲ. ಅಂಥ ಉಚ್ಚಿಷ್ಟವನ್ನು ಉಣ್ತಕ್ಕಂಥ ಪುರುಷಾಮೃಗ. ಆದ ಕಥೆಯನ್ನು ಇಲ್ಲಿ ದಾಸರಾಯರು ಬಹಳ ಸುಂದರವಾಗಿ ಪುರುಷ ಮೃಗನ ಕೈಯಲ್ಲಿ ಪಿಡಿಸಿಕೊಂಡ ಚರಣ ಅಂತ ಅಲ್ಲಿದ್ದಾರೆ. ಪುರುಷ ಮೃಗನ ಕೈಯಲ್ಲಿ ಹಿಡಿಸಿಕೊಂಡ ಚರಣ, ಅದು ಹಿಡಿದಿದ್ದಲ್ಲ ಇವಳು ಹಿಡಿಸಿದ್ದು. ನಾವು ಕಥೆಯಲ್ಲಿ ನೋಡೋದು ಏನು ಅಂತಂದ್ರೆ ಅದು ಬಂದು ಹಿಡ್ಕೊಳ್ತದೆ ಅಂತ, ಅಲ್ಲ ಅದು ಹಿಡ್ಕೊಂಡು ಬರೋದಲ್ಲ, ಇವರೇ ಹಿಡಿಸುವುದು. ಎಲ್ಲದಕ್ಕೂ ಪ್ರೇರಕರು ಇವರು ತಾನೆ. ತನ್ನ ಮಕ್ಕಳು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕಾಗಿದ್ರೆ ಮಕ್ಕಳು ತಾವಾಗಿ ನಮಸ್ಕಾರ ಮಾಡಲ್ಲ, ನಾವು ಅವರಿಂದ ಮಕ್ಕಳಿಂದ ನಮಸ್ಕಾರ ಮಾಡಿಸ್ಕೋತೇವೆ. ಹಾಗೆ ಭೀಮಸೇನ ದೇವರು ಪುರುಷಾಮೃಗನ ಕೈಯಿಂದ ತನ್ನ ಕಾಲು ಹಿಡಿಸಿಕೊಂಡು ಅನುಗ್ರಹ ಮಾಡಿ, ಈ ಅಂಶ ಸೂಚನೆ ಮಾಡ್ತಾ ಇದ್ದಾರೆ ದಾಸರಾಯರು. ಪುರುಷಮೃಗನ ಕೈಯಲ್ಲಿ ಪಿಡಿಸಿಕೊಂಡ ಚರಣ, ಹುರುಕೋದರನ ಚರಣ, ಶರಣ ಪಾಲಕ ಚರಣ, ಶರಣರಾಗಿರ್ತಕ್ಕಂತಹ ಮಾರುದ್ರ ದೇವರಿಗೆ ಪಾಲನೆ ಮಾಡತಕ್ಕಂಥದ್ದು. ಮಾರುದ್ರ ದೇವರಿಗೆ ಇನ್ನೊಂದು ರೂಪ ಅಂತ ತಿಳ್ಕೋಬೇಕು. ಆ ಪುರುಷಮೃಗ ಪರಮಪುರುಷ ಕೃಷ್ಣ ವಿಜಯ ವಿಠಲರಾಯನ ಶರಣಳು ಅಧಿಕನಾದ ಭೀಮಸೇನನ ಚರಣ. ಸಮಯ ಆಗ್ತಾ ಬಂದಿದೆ, 10 ನಿಮಿಷ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟಿದ್ದೇನೆ. ಆದ್ದರಿಂದ ಇಲ್ಲಿಗೆ ನನ್ನ ಪ್ರವಚನ ಅದನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಇನ್ನು ಅನೇಕ ಸುಳಾದಿಗಳಲ್ಲಿ ಇನ್ನು ಅಹಿರಾವಣ ಮಹಿರಾವಣ ವೃತ್ತಾಂತ ಇದೆ, ಅದನ್ನೆಲ್ಲ ಹೇಳಬೇಕು ಅಂದರೆ ಬಹಳ ಸಮಯ ಬೇಕಾಗ್ತದೆ. ಆದ್ದರಿಂದ ಇಲ್ಲಿಗೇ ಈ ಪ್ರವಚನವನ್ನು ಮುಕ್ತಾಯ ಮಾಡಿ ಶ್ರೀಹರಿಯ ಪಾದಾರ್ವಿಂದದಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ
ಒಂದು ಸುಳಾದಿಯನ್ನು ಹೇಳಿದರೂ ಕೂಡ ಅದು ಎಂದೆಂದೂ ಮರೆಯದಂತಹ ಸುಳಾದಿಯನ್ನು ಆಚಾರ್ಯರು ನಮಗೆ ಆ ವಿಷಯವನ್ನು ತಿಳಿಸಿದ್ದಾರೆ. ಅವರಿಗೆ ನಮಸ್ಕಾರ ಪೂರ್ವಕವಾದಂತಹ ಕೃತಜ್ಞತೆಯನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಪ್ರಪಂಚನಾಚಾರ್ಯರು ಅವರಿಗೆ ಆ ಒಂದು ಕಾಣಿಕೆಯನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿಕೊಳ್ಳುತ್ತೇವೆ.